ஷட்வர்க்கசங்கமைகாந்தாஹ ஏஷ வை பகவான் சாட்சாத் பிரதான புருஷேஸ்வரஹ யோகேஸ்வரைஹி விமுருக்யாங்கிஹி லோகோயம் மன்யதே நரம். ஏஷ வை பகவான் சாட்சாத் பிரதான புருஷேஸ்வரஹ யோகேஸ்வர யோகேஸ்வரைஹி விமுருக்யாங்கிஹி லோகஹ அயம் மன்யதே நரம். ஏஷவை இஷ்டெல்ல தேவர் பக்கி ஹேடே ஏஷவை பகவான் சாட்சாத் கிருஷ்ண இத்தானல்ல இவன் சாட்சாத் பிரதான புருஷேஸ்வர விஷ்ணு சாஸ்திரநாமத பத அது பிரதான புருஷேஸ்வர சாட்சாத் விஷ்ணு ஆகித்தானே எந்தவனிவனு அந்த யோகேஸ்வரைஹி விமுருக்ய அங்கிரிஹி யோகேஸ்வரைஹி விமுருக்ய அங்கிரிஹி யோகேஸ்வரர்களிந்த ஜிக்ஜாச மாடல்படத்தக்கந்த பாத கமலத இவனு அந்த யார அதாத்தோ பிரம்ம ஜிக்னாச ಇಲ್ಲಿ ಬ್ರಹ್ಮಸೂತ್ರಗಳಲ್ಲಿ ಜಿಜ್ಞಾಸ್ಯನ ಅಂತ ಹೇಳಿ ಪ್ರತಿಪಾದಿಸಲ್ಪಟ್ಟಂಥ ವ್ಯಕ್ತಿ ಯಾರು ಅಂದರೆ ವಿಷ್ಣುವೇ. ವಿಮೃಗ್ಯ ಅಂದರೆ ಜಿಜ್ಞಾಸ್ಯ ಅಂತ ಅರ್ಥ. ಯೋಗೇಶ್ವರೈಹಿ ವಿಮೃಗ್ಯ ಅಂಗ್ರಿಹಿ, ಇದು ಸಾಕ್ಷಾತ್ ಕೃಷ್ಣನೇ ನಾರಾಯಣ. ಆದರೆ ಜನಗಳೇನು ತಿಳ್ಕೊಂಡಿದ್ದಾರೆ, ಲೋಕೋ ಅಯಂ, ಈ ಸಾಮಾನ್ಯ ಜನರೆಲ್ಲ ನರಮನ್ಯತೆ ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಇವನನ್ನು. ಅದೇ ಭಗವದ್ಗೀತೆಯಲ್ಲಿ ಬಂದಿ, ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ. ಈ ಸಾಮಾನ್ಯ ಜನರೆಲ್ಲ ಇವನ ಕೃಷ್ಣನನ್ನು ನರ ಅಂತ ಭಾವಿಸಿದ್ದಾರೆ. ಸಾಕ್ಷಾತ್ ನಾರಾಯಣ. ಷಡ್ವರ್ಗ ಸಂಗಮೈ ಸಂಯಮೈಕಾಂತಾ ಸರ್ವಾ ನಿಗಮಚೋದನಾ ತದಂತ ಇದಿ ನೋ ಯೋಗಂ ಆವಹೇಯು ಶ್ರಮಾವಹಾಹ. ಷಡ್ವರ್ಗ ಸಂಯಮ ಏಕಾಂತಾ ಸರ್ವಾಹ ನಿಗಮಚೋದನಾ ತದಂತಾ ಇದಿ ನೋ ಯೋಗಂ ಆವಹೇಯು ಆವಹೇಯು ಶ್ರಮಾವಹಾಹ. ಈಗ ಸರ್ವ ನಿಗಮಚೋದನಾಹ, ಎಲ್ಲ ವೇದದ ಉಪದೇಶಗಳು ಕೂಡ ಷಡ್ವರ್ಗ ಸಂಯಮ ಏಕಾಂತಾಹ. ಷಡ್ವರ್ಗಗಳು ಅಂದರೆ ಆರು ಇಂದ್ರಿಯಗಳು, ಐದು ಜ್ಞಾನೇಂದ್ರಿಯಗಳ ಒಂದು ಮನಸ್ಸು, ಇವುಗಳನ್ನು ಸಂಯಮ ಮಾಡಬೇಕು ಅನ್ನೋ ತತ್ವವನ್ನೇ ಹೇಳ್ತಾ ಇವೆ. ಜಿತೇಂದ್ರಿಯರಾಗಬೇಕು ಅನ್ನೋ ತತ್ವವನ್ನೇ ಎಲ್ಲ ವೇದಗಳು ಕೂಡ ತಿಳಿಸಿಕೊಡ್ತಾ ಇವೆ. ತದಂತ ಎದಿನೋ ಯೋಗಂ ಆವಹೇಯು ಶ್ರಮಾವಹ. ಆದರೆ ಎದಿನೋ ಯೋಗ ತದಂತಹ ಎದಿನೋ, ಆ ರೀತಿಯಾಗಿ ಜಿತೇಂದ್ರಿಯತ್ವಾದಿಗಳಲ್ಲಿ ಅಂತಾಹ ಕೊನೆಗೊಳ್ಳದೆ ಹೋದರೆ ಈ ಎಲ್ಲ ಯೋಗಗಳು ಏನಿವು? ಶ್ರಮಾವಹಾಹ ಆವಹೇಯು. ಶ್ರಮ ಆವಹಾಹ ಬರೀ ದುಃಖ ಕಾರಣ ಆಗುತ್ತೆ, ಅವ್ರ ತಾಯಾಸಕ್ಕೆ ಕಾರಣ ಆಗುತ್ತೆ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಎಷ್ಟೇ ವೇದಗಳನ್ನು ಓದಿದ್ರು ಕೂಡ ಜಿತೇಂದ್ರಿಯತ್ವ ಸಂಪಾದನೆ ಮಾಡದೆ ಹೋದರೆ ಅದೆಲ್ಲ ಏನಾಯಿತು? ಶ್ರಮ ಏವಹಿ ಕೇವಲ ಭಿಂದ ಹೇಳಿದ್ದಾರೆ. ಧರ್ಮಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಸೊಯ ನೋತ್ಪಾದಯದಿರತಿಂ ಶ್ರಮ ಏವಹಿ ಕೇವಲ. ಯಾವುದೇ ಕೆಲಸಕ್ಕೆ ಹೋದ ಆಫೀಸ್ಗೆ ಹೋದ ಕೆಲಸ ಆಗಲಿಲ್ಲ, ಬಂದೇನಂತಾರ ಆಮೇಲೆ ಬರೀ ಶ್ರಮ ಹೋಗಿ, ಯಾವುದು ಬಿಸಿಲುಗಾಲ ಹೋಗಿಬಿಟ್ರೆ ಪಂಜಿ ತೆತ್ತು ಹೋಗ್ತಾರೆ, ಹೋಗಿದ್ದೆಲ್ಲ ವೇಸ್ಟ್ ಅಂತಾರಲ್ಲ. ಆದರೆ ಇಲ್ಲಿ ವೇದಾಭ್ಯಾಸವೆಲ್ಲ ವ್ಯರ್ಥವಾಗೋದು ಯಾವಾಗ? ಜಿತೇಂದ್ರಿಯತ್ವನ್ನು ಸಂಪಾದನೆ ಮಾಡದೆ ಹೋದರೆ. ಇದಿರೋ ಯೋಗಂ ನೋ ಆವಹೇಯು ರೀತಿ ರೀತಿ ಯೋ ವಾ ಯಥಾ ವಾರ್ತಾದಯೋ ವಿದ್ಯಾ ಪುಂಸಸ್ವಾರ್ಥಂ ನ ಬಿಭ್ರತಿ ಅನರ್ಥಾಯ ಭವೇಯುಶ್ಚ ಪೂರ್ತಮಿಷ್ಟಂ ತಥಾ ಸತಃ. ಹೇಳ್ತಾರೆ ಯಾಕಾಗಿದ್ರೆ ವೀರವದಲ್ಲಿ ಬಂದಿದೆ ಅಂತ ಎಲ್ಲಿದೆ? ಅಲ್ಲಿ ಬಂದಿಲ್ಲ ಅಂತ ಹೇಳ್ತಿರೋದು, ಅದರಿಂದ ಬರದೆ ಹೋದ್ರೆ ವೇಸ್ಟ್ ಅಂತಾರೆ.
ಯಥಾ ವಾರ್ತಾದಯೋ ವಿದ್ಯಾ ಪುಂಸಃ ಸ್ವಾರ್ಥಂ ನ ಬಿಭ್ರತಿ ಅನರ್ಥಾಯ ಭವೇಯು ಚ ಪೂರ್ತಮಿಷ್ಟಂ ತಥಾ ಅಸತಃ. ಇವತ್ತು ವಾರ್ತಾದಯೋ ವಿದ್ಯಾ, ವಾರ್ತಾದಿ ವಿದ್ಯೆಗಳು ಅಂದರೆ ಲೋಕದಲ್ಲಿ ಅನೇಕ ವಿದ್ಯೆಗಳನ್ನು ಸಂಪಾದನೆ ಮಾಡಿದರೂ ಕೂಡ ಅವೆಲ್ಲ ಯಾತಕ್ಕೆ ಕಾರಣ ಆಗೋದಿಲ್ಲ. ಪುಂಸಃ ಸ್ವಾರ್ಥಂ ನ ಬಿಭ್ರತಿ, ಅದು ಮೋಕ್ಷಕ್ಕೆ ಕಾರಣವಾಗ್ತಕ್ಕಂಥ ವಿದ್ಯೆಗಳಲ್ಲ. ಲೌಕಿಕ ಯಾವ ಲೌಕಿಕ ವಿದ್ಯೆಯೂ ಕೂಡ ಯಾವುದಕ್ಕೆ ಸಾಧನ ಅಲ್ಲ. ಸ್ವಾರ್ಥ ಅಂದರೆ ಸ್ವ ಅರ್ಥ ಅಂದರೆ ಮುಖ್ಯವಾದ ಪ್ರಯೋಜನ, ಮುಖ್ಯವಾದ ಪ್ರಯೋಜನ ಮೋಕ್ಷ, ಮೋಕ್ಷಕ್ಕೆ ಸಾಧನವಾಗೋದಿಲ್ಲ. ಅನರ್ಥಾಯ ಭವೇಯುಶ್ಚ ಪೂರ್ತಮಿಷ್ಟಂ ತಥಾ ಸತಃ. ಅಷ್ಟೇ ಅಲ್ಲ, ಸರಿಯಾಗಿ ಉಪಯೋಗ ಮಾಡಿಕೊಳ್ಳೋದ್ರೆ ಲೋಕದಲ್ಲಿ ಅನರ್ಥಕ್ಕೆ ಕಾರಣ ಆಗಬಹುದು, ಪರಲೋಕಕ್ಕೆ ಸಾಧನವಾಗೋದಿಲ್ಲ ಅಲ್ಲ. ಈ ಲೌಕಿಕ ವಿದ್ಯೆಗಳೆಲ್ಲ ಲೋಕದಲ್ಲೇ ಅನರ್ಥಕ್ಕೂ ಸಾಧನ ಆಗಬಹುದು. ಪೂರ್ತಮಿಷ್ಟಂ ತಥಾ ಸತಃ, ಅದೇ ರೀತಿಯಲ್ಲಿನೇ ಅಸತಃ ಅಸಜ್ಜನರಿಗೆ ಪೂರ್ತಂ ಇಷ್ಟಂ ಇಷ್ಟಾಪೂರ್ತಂ. ಯಜ್ಞಯಾಗಾದಿಗಳು ಇಷ್ಟ, ಕೆರೆ ಬಾವಿ ಕಟ್ಸೋದೆಲ್ಲ ಪೂರ್ತ ಅಂತ ಹೆಸರು. ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ಅಂತೇಳಿ ಉಪನಿಷತ್ತಲ್ಲಿ ಬಂದಿದೆ. ಇಷ್ಟಾಪೂರ್ತ ಕಾರ್ಯ, ಅನೇಕ ಯಜ್ಞಯಾಗಾದಿಗಳನ್ನೆಲ್ಲ ಮಾಡ್ತಾರೆ, ಕೆರೆ ಬಾವಿ ಕಟ್ಸೋ ಪುಣ್ಯ ಕೆಲಸಗಳನ್ನು ಮಾಡ್ತಾರೆ. ಆದರೆ ಅವೆಲ್ಲ ಕೂಡ ಯಾತಕ್ಕೆ ಯಾವ ಉಪಯೋಗ ಬರೋದಿಲ್ಲ?
ಅಸತಃ ಅವರು ಸಜ್ಜನರ ಅಲ್ಲದೆ ಹೋಗಿಬಿಟ್ರೆ ಅದು ಮಾಡಿದ್ದೆಲ್ಲ ವ್ಯರ್ಥ ಅಂದರೆ ಎರಡು ದೃಷ್ಟಾಂತ ಕೊಟ್ಟರು. ಲೋಕ ವಿದ್ಯೆಗಳು ಎಂದೂ ಕೂಡ ಮೋಕ್ಷ ಸಾಧನವಲ್ಲ, ಜೊತೆಗೆ ಅನರ್ಥಕ್ಕೆ ಕಾರಣ ಆಗತ್ತೆ. ಅದರ ಜೊತೆಗೆ ಅದೇ ರೀತಿಯಲ್ಲಿ ಅಸಜ್ಜನರು ಮಾಡತಕ್ಕಂಥ ಯಜ್ಞಯಾಗಾದಿಗಳೆಲ್ಲ ಅನರ್ಥಕರ. ದುರ್ಯೋಧನ ಮಾಡಿದ ಪುಂಡರೀಕ ಯಾಗ ದೊಡ್ಡ ದೃಷ್ಟಾಂತ. ಅದೇ ರೀತಿ ದುರ್ವಾಸನ ಒರಿಸಿದ್ದ, ನೀವು 3000 ಮಂತ್ರ ಬೇರೆ ಕಲ್ತ್ಕೊಂಡಿದ್ದವನು, ಅವೆಲ್ಲ ಏನಾಯಿತು? ವ್ಯರ್ಥವಾಗೋಯಿತು. ಆದ್ದರಿಂದ ಯಾವುದೇ ಒಂದು ಪುಣ್ಯ ಕಾರ್ಯಗಳಿಗೆ ಸಜ್ಜ ಮೂಲತಃ ಯೋಗ್ಯತೆ ಇಲ್ಲದೆ ಹೋದರೆ ಅದು ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳಿದ. ಯಶ್ಚಿತ್ತ ವಿಜಯೇಚ್ಛು ಸ್ಯಾತ್ ನಿಸ್ಸಂಗೋ ನಿಷ್ಪರಿಗ್ರಹ ಏಕೋ ವಿವಿಕ್ತ ಶರಣೋ ಭಿಕ್ಷುರ್ಭೈ ಕ್ಷವಿತಾಶನಃ ಯಃ ಚಿತ್ತ ವಿಜಯೇಚ್ಛು ಸ್ಯಾತ್ ನಿಸ್ಸಂಗ ನಿಷ್ಪರಿಗ್ರಹ ಏಕ ವಿವಿಕ್ತ ಶರಣ ಭಿಕ್ಷು ಭೈಕ್ಷಮಿತಾಶನ ಯಃ ಚಿತ್ತ ವಿಜಯೇಚ್ಛು ಸ್ಯಾತ್. ಯಾವನಿಗೆ ಮನಸ್ಸನ್ನು ಗೆಲ್ಲಬೇಕು ಅಂತ ಅಪೇಕ್ಷೆ ಇದೆ, ಯಾವನಿಗೆ ಮನಸ್ಸನ್ನು ಗೆಲ್ಲಬೇಕು ಅಂತ ಅಪೇಕ್ಷೆ ಇದೆ ಅವನ ಮೊದಲೇನಾಗಬೇಕು? ನಿಸ್ಸಂಗ ಸ್ಯಾತ್. ಆದಷ್ಟು ಕೂಡ ಜನಗಳ ಸಹವಾಸವನ್ನು ಕಡಿಮೆ ಮಾಡಿಬಿಡ್ಬೇಕು. ನಾನು ಕಾಂಟ್ಯಾಕ್ಟ್ ಬಂದಷ್ಟು ಕೂಡ ಅವನಿಗೇನಾಗಲ್ಲ, ಮನಸ್ಸಿನ ಜಯ ಸಿಗೋದಿಲ್ಲ. ನಿಷ್ಪರಿಗ್ರಹ, ಯಾರಿಗೇನು ಕೊಟ್ಟರು ಇಸ್ಕೊಳ್ಬಾರ್ದು. ಅದು ಎರಡನೇದು ಹಂಗಿ ಬಿಡ್ತಾನೆ, ಇಸ್ಕೊಂಡ್ಬಿಟ್ಟು ಏನಾಗ್ತಾನೆ ಅವನು? ಹಂಗಿಗೊಳಗಾಗ್ತಾನೆ. ಏಕಃ ಮತ್ತು ಆದಷ್ಟು ಒಂಟಿಯಾಗಿರಬೇಕು. ವಿವಿಕ್ತ ಶರಣ, ಪ್ರತ್ಯೇಕ ಐಸೋಲೇಟ್ ಆಗಿ ವರ್ಷಿಸ್ಬೇಕು. ವಿವಿಕ್ತ ಶರಣ, ಮನೆಯನ್ನು ಪ್ರತ್ಯೇಕ ಹೊಂದಿರಬೇಕೆ ಹೊರತು ಗುಂಪಿನಲ್ಲಿ ಸೇರಬಾರ್ದು, ಅಂದರೆ ಸಂಘ ಮಾಡಬಾರ್ದು, ಮನೆಯೇ ಆಗಿರಬಾರ್ದು. ಫಸ್ಟ್ ಆಫ್ ಆಲ್ ಅಪ್ರೋಚ್ ಸಿಗಬಾರ್ದು, ಆ ರೀತಿ ಇರಬೇಕು. ಕೊನೆಗೆ ಭಿಕ್ಷು, ಮತ್ತೆ ಉದರಕ್ಕೆ ಏನು ಮಾಡಬೇಕಾದ್ರೆ ಭಿಕ್ಷು, ಭಿಕ್ಷುವಿನಂತೆ ಇದ್ದು ಬಿಡಬೇಕು. ಯತಿಯಂತೆ ಇರಬೇಕು, ಸರಿ, ಯತಿಗಳಂತೂ ಆಗಿರಲೇಬೇಕು. ಭಿಕ್ಷು ಅಥವಾ ಸನ್ಯಾಸ ಸ್ವೀಕಾರ ಮಾಡಬೇಕು, ಇನ್ನೊಂದು ಅರ್ಥ. ಈ ರೀತಿ ಸಾಧನೆ ಮಾಡಬೇಕು ಅಂತ ಮನುಷ್ಯನಿಗೆ ಬಹಳ ಆಸೆ ಇದ್ದರೆ, ಪರಿಸರ ಪೂರ್ತಿ ಗೆಲ್ಲಬೇಕು ಅಂತಿದ್ರೆ ಯತಿಯಾಗಬೇಕು. ಯತಿಯಾದ ಮೇಲೆ ಕೂಡ ಭೈಕ್ಷಮಿತಾಶನ, ಹುಚ್ಚಬಟ್ಟಿ ತಿನ್ನಬಾರದು, ಭೈಕ್ಷವನ್ನೇ ತಿನ್ನಬೇಕು, ಮಿತವಾಗಿ ತಿನ್ನಬೇಕು, ಹೆಚ್ಚು ತಿನ್ನಬಾರದು. ಅದಕ್ಕೆ ಹೇಳ್ತಾರೆ ತಂದ ಆಚಾರ ಹೇಳಬೇಕಾದ್ರೆ, 1-7 ಮನೆಯವರೆಗೆ ಮಾತ್ರ ಭಿಕ್ಷಕ್ಕೆ ಹೋಗ್ಬೇಕಂತ, ಹೆಚ್ಚು ಹೋಗಬಾರ್ದು. 1-7 ಒಂದಕ್ಕೆ ಹೋಗಬಾರ್ದು ಯಾವಾಗಲೂ ಕೂಡ, ಗೊತ್ತಾಯ್ತಾ? 2 ಮಾಡಬಾರ್ದು, ಬೆಸ್ ಸಂಖ್ಯೆಯಲ್ಲಿ ಮಾಡಬೇಕು, ಯಾವಾಗಲೂ ಸಮಸಂಖ್ಯೆಯಲ್ಲಿ ಮಾಡಬಾರ್ದು. ಸೊ 3-7 ಹೋಗ್ಬೋದು, 3-7 ಅಕಸ್ಮಾತ್ 7 ಮನೆಗೆ ಹೋದ ಏನು ಸಿಗಲಿಲ್ಲ, ಉಪವಾಸನೇ ಹೋಗ್ತು, ಇನ್ನೊಂದು ಮನೆಗೆ ಹೋಗಬಾರ್ದು. ಸಿಗಲಿಲ್ಲ ಅಂತ ಮತ್ತೆ ಹೋಗಾಗಿಲ್ಲ, ಅದು ಮ್ಯಾಕ್ಸಿಮಮ್. 1 ಮನೆಗೆ ಯಾಕೆ ಹೋಗಬಾರ್ದು ಅಂದರೆ, 1 ಮನೆಗೆ ಹೋದರೆ ಅಟ್ಯಾಚ್ಮೆಂಟ್ ಶುರುವಾಗುತ್ತೆ. ಪ್ರತಿ ದಿವಸ ಒಬ್ಬರು ಮನೆಗೆ ಹೋಗ್ತಿದ್ರೆ ಯಥಾಪಕ್ರ ಬಾಂಧವ್ಯ ಶುರುವಾಗ್ಬಿಡುತ್ತೆ. ಮತ್ತೆ ಅದಕ್ಕಿರಬಾರ್ದು, ಆದಷ್ಟು ಹೋದ ಮನೆಗೆ ಹೋಗಬಾರ್ದು. ಹೋದ ಮನೆಗೆ ಹೋಗ್ತಾ ಹೋದರೆ ಒಂದೆಲ್ಲ ಸಂಪರ್ಕ ಬಂದೇ ಬಿಡುತ್ತೆ. ಆದ್ದರಿಂದ ಹೋದ ಮನೆಗೆ ಹೋಗಬಾರ್ದು, ಸಮಸಂಖ್ಯೆ ಮನೆಗೆ ಹೋಗಬಾರ್ದು, ವ್ಯಸಂಖ್ಯೆ ಮನೆಗೆ ಹೋಗಬೇಕು, 7 ದಾಟಬಾರ್ದು. ಇದರಿಂದ ಏನಾಗುತ್ತೆ? ಸಮಾನ ಮಿತಾಚರಣೆ ಆಗ್ತಾನ. ಭಿಕ್ಷ ಭಿಕ್ಷ ಮಿತಾಶನ ಶುಚೌ ದೇಶೇ ಸಮೇ ರಾಜನ್ ಆಸ್ಥಾಪ್ಯ ಸರಮಾತ್ಮನಃ ಸ್ಥಿರಂ ಸುಖಂ ಸಮಂ ಸಸ್ಮಿನ್ ಆಸೀತ ರುಜ್ವಂಗವೋಮಿತಿ. ಭಗವದ್ಗೀತೆಯಲ್ಲಿ ಹೀಗೆ ಬಂದಿದೆ, ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ಅಂತೇಳಿ ಅದೇ ರೀತಿ ಇಲ್ಲಿದೆ. ಶುಚೌ ದೇಶೇ ಸಮೇ ರಾಜನ್, ಶುಚೌ ದೇಶೇ ನಿರ್ಮಲವಾದ ದೇಶದಲ್ಲಿ ಕೊಡಬೇಕು ಅಂದರೆ ಅದಕ್ಕೆ ಶುದ್ಧ ದೇಶ ಆಗಬೇಕು ಅಂತ ಹೇಳ್ತಾರೆ, ಕರ್ಮಣ್ಯ ದೇಶ ಆಗಬೇಕು. ಆಮೇಲೆ ಸಮೇ, ಸಮ ಅಂದ್ರೆ ಏನು, ಕೆಲವು ಮಣೆ ಹಾಕಿಬಿಟ್ಟಿರ್ತಾರೆ, ಒಂದು ಕಾಲು ಮುರಿದೋಗ್ಬಿಡುತ್ತೆ, ಹೀಗಿರುತ್ತೆ ಕ್ಯಾಸಿಗರಲ್ಲಿ, ಅದರಲ್ಲೇ ಅನೇಕ ಮಾಡ್ತಿರ್ತಾರೆ. ಎಲ್ಲಿ ಬಿಡುತ್ತೀರೋ ಅಂತ ಹೀಗೆ ಇರ್ತಾರೆ ಯಾವಾಗಲೂ, ಅವರು ಅದಲ್ಲ. ಆದ್ರಿಂದ ಏನಾಗ ಬ್ಯಾಲೆನ್ಸ್ ಮಾಡಲಿಕ್ಕೆ ಬರೋದಿಲ್ಲ. ಆದ್ರಿಂದ ಸಮೇ ದೇಶೆ, ಮತ್ತೆ ಜನ ಫ್ಲಾಟ್ ಆಗಿದ್ದಷ್ಟು ಕೂಡ ಸರಿಯಾಗಿ ಕೊಡೋದ್ರಿಂದ ಆರೋಗ್ಯಕ್ಕೂ ಸಾಧನ. ಅದು ಶೇಕ್ ಆಗ್ತಿದ್ರೆ, ಬಾಡಿ ಶೇಕ್ ಆಗಿದ್ರೆ ಮೈಂಡು ಶೇಕ್ ಆಗುತ್ತೆ. ಮತ್ತೆ ಅದು ಹೇಳ್ತಾರೆ, ಕೊಡ ಅಲ್ಲಾಡಿಸಿದ್ರೆ ನೀರಲ್ಲಾಡುತ್ತಲ್ಲ ಒಳಗೆ, ಆ ಥರ. ಆದ್ರಿಂದ ಯಾವಾಗಲೂ ಕೂಡ ಸಮವಾದ ದೇಶ ಆಗಬೇಕು, ಪರ್ಫೆಕ್ಟ್ಲಿ ಫ್ಲಾಟ್ ಇರಬೇಕು. ಅದರ ಮೇಲೆ ಆ ದೇಶ ಬದಲಿಸ್ತಾ ಒಳ್ಳೆ ಸರಿಯಾಗಿರಬೇಕು, ಫ್ಲಾಟ್ ಆಗಿರಬೇಕು, ಅಲುಗಾಡಬಾರದು ಅಂತ ಅರ್ಥ. ಅಲ್ಲಿ ಹೇಳ್ಬೇಕಾದ್ರೆ ಸ್ಥಿರಂ ಅಚಲಮಾಸನಂ ಅಂತ ಹೇಳ್ತಾರೆ, ಸ್ಥಿರ ಸುಖಮಾಸನಂ ಅಚಲಂ, ಶೇಕ್ ಆಗಬಾರ್ದು ಆಸನ. ಆಸ್ಥಾಪ್ಯ ಚೆನ್ನಾಗಿ ಹಾಕ್ಬೇಕಂದ್ರೆ ಪೀಠವನ್ನು ಸರಿಯಾಗಿ ಹಾಕಬೇಕು ಅಂದ್ರೆ ಕೂಡೋದಕ್ಕಿಂತ ನೋಡ್ಬೇಕಂದ್ರೆ ಎಷ್ಟು ಕೂತಾಡ್ ತಗೊಳ್ಳಿ ಉಳ್ಕೊಂಬಿಟ್ರೆ ಪಂಚಿತ ಆಗತ್ತವೆ. ಅದು ಮೊದಲೇನು ಆಸ್ಥಾಪ್ಯ ಪೀಠ ಸರಿಯಾಗಿದೆ ಅಂತ ಚೆಕ್ ಮಾಡಿ ಶುಚಿ ದೇಶದೊಳಗೆ ಸಂವಾದ ಸ್ಥಳದೊಳಗೆ ಆತ್ಮನಃ ಆಸನಂ ಪ್ರತಿ ಆಸ್ಥಾಪ್ಯ. ಅಲ್ಲಿ ಆಸನ ಹಾಕಿ ಇನ್ನೊಂದು ಅರ್ಥ, ಅದು ಸರಿಯಾದ ಜಾಗದೊಳಗೆ ಆಸನ ಹಾಕಬೇಕು ಅಂದರೆ ಅಲ್ಲಿ ಹೇಳಿದ ಚೈಲಾಜನ ಕುಶೋತ್ತರಂ, ಬಟ್ಟೆ ಹಾಸೋದು, ಚರ್ಮ ಹಾಸೋದು ಅಥವಾ ಮಣೆಗಳನ್ನು ಹಾಕ್ಕೊಳ್ಳೋದು, ಆದಮೇಲೆ ದರ್ಬೆ ಹಾಕೋದು, ಒಂದು ಬೇಕಾದ್ರೆ ಹಾಕ್ಬೋದು, ಒಂದ್ರ ಮೇಲೆ ಒಂದು ಬೇಕಾದ್ರೆ ಹಾಕ್ಬೋದು, ಗೊತ್ತಾಯ್ತು? ಅಷ್ಟು ಆಸನ ಬೇಕಾದ್ರೆ ಹಾಕ್ಕೋಬೋದು. ಮಣೆ ಮೇಲೆ ಕೃಷ್ಣಾಜನ ಹಾಕ್ಕೊಳ್ಳೋಕೆ ಬರುತ್ತೆ ಲಾಟೆ, ಬಟ್ಟೆ ಮಣೆ ಕೃಷ್ಣಾಜನ, ಆ ರೀತಿ ದರ್ಬೆ, ಆ ರೀತಿಯೂ ಹಾಕ್ಬೋದು. ಚೈಲ ಅಜಿನ ಕುಶೋತ್ತರಂ, ದರ್ಬೆ ಮೇಲೆ ಏನು ಹಾಕಬಾರ್ದು, ದರ್ಬೆ ಭಾರಿ ಶ್ರೇಷ್ಠ. ಆದ್ರಿಂದ ಫೈನಲ್ ಅದಕ್ಕೇನು ಇಲ್ಲದವ್ರು ಏನು ಮಾಡಬೇಕು, ಕುಶಾಸನಂ ಹೇಳ್ತಾರೆ, ಇದಮ್ಮ ಆಸನಂ ಕುಶಾಸನಂ ಅಂತ ಹೇಳ್ತಾರಲ್ಲ, ಹಾಕಿ ಕುಶಾಸನ ಅಂಬೋದು ಫೈನಲ್. ಅದಕ್ಕೆ ಚಾಪೆ ಎಂಬುದು ಆ ರೀತಿ ಬಂದಿತ್ತು. ಅದು ಹಿಂದಿನ ಕಾಲಕ್ಕೆ ಪ್ಲಾಸ್ಟಿಕ್ ಬಂದ್ಮೇಲೆ ಅದು ಹೊರಟೋಯ್ತು. ಪ್ಲಾಸ್ಟಿಕ್ ಚಾಪೆ ಬಂದಿರೋದು ಏನಲ್ಲ, ಅದು ಕುಶನೇ ಅಲ್ಲ, ಅದು ಕುಶಾಸನ ಹೇಗಾಗತ್ತೆ? ಆಟ ಪಂದಿನ ಬಾಡಿಕೆ ಬರಲಿ. ಇದು ಆ ಥರ ಒಂದು ಟೆಂಡೆನ್ಸಿ ಡೆವಲಪ್ ಆದಮೇಲೆ ಬಿಟ್ಟೋಯ್ತು. ಆಸನಮಾತ್ಮನಃ ಸ್ಥಿರಂ ಸುಖಂ ಸಮಂ, ಸ್ಥಿರವಾಗಿರಬೇಕು. ಮತ್ತು ಇದು ಇನ್ನಾದಕ್ಕೆ ಅನ್ವಯ ಅಂತ ಕೇಳಿ ಸ್ಥಿರ. ಉದಾಹರಣೆಗೆ ಯಾವಾಗಲೂ ಹೀಗೆ ಕೂತಾಗ ಸ್ಥಿರವಾಗಿ ಎಷ್ಟೊತ್ತು ಬೇಕಾದ್ರೆ ಕೂಡಕ್ಕೆ ಬರೋದು, ಅದು ಬೇರೆ ರೀತಿ ಕೊಡಕ್ಕೆ ಬರೋದು, ಭಾಳ ಹೊತ್ತು ಕೊಡಕ್ಕೆ ಬರೋದಿಲ್ಲ. ಮಯೂರಾಸನ ಹಾಕೊಂಡು ಧ್ಯಾನ ಮಾಡಿ ಏನು ಮಾಡ್ತಾನೆ, ಪಾಟಿ ಹೊಡೆದು ಬಿಡ್ತಾನೆ, ಆಗೋದಿಲ್ಲ. ಅದೇ ರೀತಿ ಶೀರ್ಷಾಸನ ಶೀರ್ಷಾಸನ ಹಾಕೊಂಡು ಧ್ಯಾನ ಮಾಡೋ ಅಂದರೆ ಸಾಧ್ಯ ಇಲ್ಲ. ಅದಕ್ಕೆ ಧ್ಯಾನಕ್ಕೆ ಮೂರೇ ಆಸನಗಳು, ವೀರಾಸನ, ಸ್ವಸ್ತಿಕಾಸನ, ಪದ್ಮಾಸನ ಅಷ್ಟೇ. ಬೇರೆ ಯಾವ ಆಸನದಲ್ಲೂ ಕೂಡ ಸ್ಥಿರತ್ವ ಇಲ್ಲ. 2 ನಿಮಿಷ 3 ನಿಮಿಷ ಆ ರೀತಿ ಹಾಕ್ಬೋದೇ ಹೊರತು, ಮತ್ತು ಹಾಕಿದಾಗ ಅಲ್ಲೇ ಗಮನ ಇರಬೇಕು, ಧ್ಯಾನಗೇನ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೆ. ಅದರಿಂದ ಸ್ಥಿರಂ ಸುಖ, ಬಟ್ ಕಂಫರ್ಟಬಲ್, ಸುಖ ಅಂದರೆ ಕಂಫರ್ಟಬಲ್ ಇರಬೇಕು. ಸಮಂ ಅಲ್ಲೂ ಶೇಕ್ ಆಗಬಾರ್ದು. ಮತ್ತೆ ತಸ್ಮಿನ್ ಆಸೀತ ರುಜ್ವಂಗ ಓಮಿತಿ, ಅದ್ರ ಮೇಲೆ ಕೊಡಬೇಕು. ಹೇಗೆ ರುಜ್ವಂಗ ಸ್ಟ್ರೇಟಾಗಿ ಕೊಡು, ವಕ್ರವಾಗಿ ಕೊಡಬಾರದು. ರುಜ್ವಂಗ ಓಂ ಅಂತ ಹೇಳ್ಕೊಂಡು ಕೊಡಬೇಕು. ಆಸನಲ್ಲಿ ಕೊಡ್ಬೇಕಾದ್ರೆ ಏನು ಮಾಡಬೇಕು, ಓಂ ಅಂತಾನೆ ಕೊಡಬೇಕು. ದೇವರ ಧ್ಯಾನ ಮಾಡ್ತಾನೆ ಕೊಡಬೇಕು. ಇದೆಲ್ಲ ಭಗವದ್ಗೀತೆ ಮಾತಿಗೆ ವಿವರಣೆ ಹೌದು. ಇದಕ್ಕೆ ಅದು ವಿವರಣೆ, ಅದಕ್ಕೆ ಇದು ವಿವರಣೆ, ಒಂದಕ್ಕೊಂದು. ಹೌದು, ಎಲ್ಲೆಲ್ಲಿ ನಿಸ್ಸಂಗ ಅಂತ ಹೇಳ್ತಾರೋ ದುರ್ಜನ ಸಂಘ ಬಿಡಬೇಕು ಅಂತ ಅರ್ಥ ಹೊರತು ಸಜ್ಜನ ಸಂಘ ಬಿಡಬೇಕು ಅಂತ ಹೇಳಿಲ್ಲ. ಅದಕ್ಕೆ ಸಜ್ಜನ ಸಂಘ ಮಾಡ್ತಿದ್ರೆ ಏನ ಏನ ಎಲ್ಲಿ ಹೇಳಿದಾರೆ ಅದಕ್ಕೆ ಸತ್ಸಂಗ ಅರ್ಥ ಅಲ್ಲ, ನಿರ್ಗುಣ ಅಂತ ಅರ್ಥ ಮಾಡಿದಾಗ ಅದನ್ನ ಹೊಟ್ಟೆ ಮೇಲೆ. ಈಗ ನಿರ್ಗುಣ ಶಬ್ದಕ್ಕೆ ಏನರ್ಥ, ಗುಣ ಇಲ್ಲದಿರೋದು ಅಂತ ಅರ್ಥನ? ಏನಿರೋದು, ಸದ್ಗುಣ ಇರೋದು ಅಂತ ಅರ್ಥ. ಅದೇ ರೀತಿಯೇ ನಿಸ್ಸಂಗ ಅಂತ ಹೇಳಿದ್ರೆ ಸಂಘ ಸಂಘವಾಗಲಿ, ಸಾಧು ಸಂಘವಾಗಲಿ ಅಂತ ಹೇಳ್ತಾರೆ. ಅದೇ ರೀತಿ ದಾಸರು ಸಂಘ ಬೇಡ ಸಂಘ ಬೇಡ ಅಂತ ಇನ್ನೊಂದು ಹಾಡು ಮಾಡಿದ್ದಾರೆ. ಸಂಘ ಬೇಡ ಅಂತ ಒಂದು ಹಾಡು, ಸಂಘವಾಗಲಿ ಅಂತ ಒಂದು ಹಾಡು. ಯಾರ ಸಂಘ ಬೇಡ ಅಂದ್ರೆ ಯಾರ ದೇವರನ್ನು ಮರೆಸ್ತಾರೋ ಅವ್ರ ಸಂಘ ಬೇಡ. ಒಂದೇ ಕ್ಲಾಸ್ನಲ್ಲಿ 100 ಜನ ಕೂತಿರ್ತಾರೆ, ಪಾಠ ನಿಶ್ಶಬ್ದ, ಒಂಚೂರು ಗಲಾಟೆ ಇಲ್ಲ. ಯಾಕೆ, ಒಂದೇ ಸಬ್ಜೆಕ್ಟ್, ಒಂದೇ ಇದು, ಒಂದೇ ಎಲ್ಲ ಒಂದೇ, ಆದ್ರಿಂದ ನಿಶ್ಚಿಂತೆ ಆಗಿರ್ತಾರೆ. ಈ 2-3 ಸಬ್ಜೆಕ್ಟ್ ಸೇರಿಬಿಟ್ರೆ ಸಾರ್ ನಿಮ್ಮ ಅಲ್ಲ ಪಾಠ ಶುರು ಮಾಡಿಬಿಡ್ತಾರೆ. ಆಗಲೇ ನಮ್ಮ ಸಬ್ಜೆಕ್ಟ್ ಅಲ್ಲ ಇದು, ಅಯ್ಯೋ ಹೌದು, ಅದ್ರಲ್ಲಿ ಶುರು ಮಾಡಿಬಿಡ್ತಾರೆ. ಒಂದು ಮರಲ್ಲಿ ಮೆಲ್ಲಗೆ ಅಂತೇಳಿ ಕೂಲಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಏನಾಗ್ತಾ ಇಲ್ಲ ಅವ್ರಿಗೀಗ, ವಿಷಯ ಬೇರೆ ಆಗಿಬಿಡ್ತು. ಆಮೇಲೆ ಇನ್ನು ಪಾಠ ಬೇಡದಾರಂತೂ ಓವರ್ ಗ್ಯಾರಂಟಿ ಮಾಡ್ತಾನೆ. ಗೆಟ್ ಔಟ್ ಅಂತ ಹೇಳೋರು ಸುಮ್ಮನೆ ಆಗೋದಿಲ್ಲ ಅವನು. ಗೆಟ್ ಔಟ್ ಥ್ಯಾಂಕ್ಸ್ ಸರ್ ಅಂತ ಗೆಟ್ ಔಟ್ ಅಂತ ಸಲೈನ್ ಮಾಡ್ತಾನು, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೋಗ್ಬಿಡ್ತಾನೆ. ಯಾಕೆ ಅದು ಅನ್ಸ್ಕೊಳ್ಳೋಕೆ ಕಾಯ್ತಿರ್ತಾರೆ, ನಾನೇ ಹೋದೆ ಅಂತ ಆಗಬಾರ್ದು, ನೀವೇ ಕಳಿಸಿ ಅಂತ ಆಗ್ಬೇಕು. ಆ ಥರ ಅಂದ್ರೆ ಯಾವಾಗಲೂ ಸಂಘ ಸಹ ನಿಸ್ಸಂಗ ಅಂದ್ರೆ ಅದೇ ಅರ್ಥ. ಅದೇ ಇದು ಭೂಭಾರಕ್ಕೂ ಅದೇ ಅರ್ಥ. ಅದ್ರ ಸ್ವಾಮಿ ಹೇಳ್ತಾರೆ, ಭೂಭಾರ ಅಂದ್ರೆ ಏನು, ಜನ ಇಲ್ದಿರೋದು ಭೂಭಾರ ಅಲ್ಲ, ದುರ್ಜನರು ಇರಬಾರ್ದು ಅದಕ್ಕೆ ಅದು ಕರೀತಾರೆ. ದುರ್ಜನರಿದ್ರೆ ಅದು ಭೂಭಾರ, ಒಬ್ಬನಿದ್ರು ಭೂಭಾರನೇ. ಸಜ್ಜನರು ಎಷ್ಟು ಜನ ಇದ್ರು ಭಾರ ಅಲ್ಲ. ಮನೆ ಒಳಗೆ ಎಲ್ಲ ಒಂದೇ ಹಣೆ ಒಂದೇ ಜನ ಇರ್ತಾರೆ, 100 ಜನ ಕೂತಿರ್ತಾರೆ. ಏನು ಆ ಪ್ರೀತಿ ವಿಶ್ವಾಸ, ಒಬ್ಬನು ಯಾವನ ಗಲಾಟೆಯನ್ನು ಬಂದ್ಬಿಡ್ತಾರೆ, ಒಳ್ಳೆ ತಲೆ ಕೆಟ್ಟೋಯ್ತು ಅಂದ್ಬಿಡ್ತಾರೆ. ಒಬ್ಬರು ಬಂದ್ರೆ ಸಾಕು, ಇಡೀ ಪ್ರೋಗ್ರಾಮ್ ಏನು ಮಾಡಿಬಿಡ್ತಾನೆ, ಅವನು ಹಾಡು ಮಾಡಕ್ಕೆ ಬಿಡ್ತಾನೆ. ಆದ್ದರಿಂದ ನಿಸ್ಸಂಗ ಶಬ್ದಕ್ಕೆ ದುರ್ಜನ ಸಂಘ ಬಿಡಬೇಕು ಅಂತ ಅರ್ಥನೆ ಹೊರತು ಸಜ್ಜನ ಸಂಘ ಬಿಡಬೇಕು ಅಂತ ಅರ್ಥ ಅಲ್ಲ. ಅದರಿಂದ ಏನಾಗುತ್ತಿಲ್ಲ, ಪಾಠ ಕ್ಯಾನ್ಸಲ್. ಯಾಕೆ, ಇನ್ನೊಬ್ರು ಅಂದ್ರೆ ನಾವು ಒಬ್ಬರೇ ಬಂದ್ರೆ ಪಾಠಕ್ಕೆ ಬಿಡಲು ಬರೋದಿಲ್ಲ ಅಂತ ಹೇಳ್ಬಿಡೋದು. ಪ್ರವಚನ ಒಬ್ಬರೇ ಕೂತ್ರೆ ಪ್ರವಚನ ಅದಲ್ಲ, ಅದೇನಿರ್ಬೇಕು, ಅದಕ್ಕೆ ದುರ್ಜನರಿರಬಾರ್ದು ಅಂತ. ಸ್ಥಿರಂ ಸುಖಂ ಸಮಂ ತಸ್ಮಿನ್ ಆಸೀತ ರುಜ್ವಂಗ ಓಮಿತಿ ಅದು ಹೇಳ್ತಾರೆ. ರುಜುಕಾಯೋಪವಿಷ್ಟಸ್ಯ ಸುಷುಮ್ನಾಶ್ಯ ಪ್ರಕಾಶ್ಯತೆ ಅಂಥೇಳಿ ಯೋಗದೀಪಕದಲ್ಲಿ ಬರೀತಾರೆ. ಯಾರು ರುಜುವಂಗದಲ್ಲಿ ಕೊಡ್ತಾರೆ, ಸುಷುಮ್ನ ನಾಡಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ, ರುಜ್ವಂಗದಲ್ಲಿ ಸುಷುಮ್ನ ನಾಡಿ ಕಾಣಿಸುತ್ತೆ, ಅಲ್ಲಿ ಧ್ಯಾನ ಮಾಡಕ್ಕೆ ಬರುತ್ತೆ. ಯೋಗದೀಪಿಕಾದಲ್ಲಿ ನಾರಾಯಣ ಪಂಡಿತಾಚಾರ್ಯರ ಮಾತದು. ಪ್ರಾಣಾಪಾನೌ ಸನ್ನಿರುಂಧ್ಯಾತ್ ಪೂರ ಕುಂಭಕ ರೇಚಕೈಹಿ ಯಾವನ್ ಮನಸ್ತ್ಯಜೇತ್ ಕಾಮಾನ್ ಸ್ವನಾಸಾಗ್ರ ನಿರೀಕ್ಷಣ. ಆಮೇಲೆ ಹ್ಯಾಕ್ ಕೊಡು, ಪ್ರಾಣಾಪಾನೌ ಸನ್ನಿರುಧ್ಯಾತ್, ಪ್ರಾಣಾಪಾನಗಳನ್ನು ಇದು ಮಾಡಬೇಕು. ಪ್ರಾಣ ಅನ್ಬೋದು ಕೆಳಗೆ ಮೇಲೆ ಬರೋದು, ಅದು ಕೆಳಗೆ ಅಪಾನ ಅಂದ್ರೆ ಕೆಳಗೆ ಹೋಗೋದು. ಗೊತ್ತಾಯ್ತಾ, ಸಮ ಮಾಡಬೇಕು ಅಂದ್ರೆ ಏನು, ಕುಂಭಕದಲ್ಲಿರಬೇಕು ಅಂತ ಅರ್ಥ. ಅದು ಹ್ಯಾಕ್ ಮಾಡಬೇಕು ಅಂದ್ರೆ ಪೂರಕ ಕುಂಭಕ ರೇಚಕೈ, ಪೂರಕ ಉಸಿರು ಒಳಗಡೆ ಕೊಡೋದು, ರೇಚಕ ಹೊರಗೆ ಬಿಡೋದು, ಕುಂಭಕ ಮಧ್ಯೆ ಇಟ್ಕೊಳ್ಳೋದು. ಅದಕ್ಕೋಸ್ಕರ ಪೂರಕ ಕುಂಭಕ ರೇಚಕೈಹಿ ಪ್ರಾಣಾಪಾನವು ಸನ್ನಿರುಂಧ್ಯಾ. ಇವತ್ತು ಇವರೆಲ್ಲ ಹೇಳ್ತಾರಲ್ಲ ಅಲ್ಲೋಮ್ ವಿಲೋಮ್ ಪ್ರಾಣಾಯಾಮ ಭಸ್ರಿಕಾಯ ಎಲ್ಲ ಮಾಡಿಸ್ತಾರಲ್ಲ, ಅದ್ರ ಎಷ್ಟರಲ್ಲಿ ಏನಿಲ್ಲ, ಅದರೊಳಗೆ ಕುಂಭಕನೇ ಇಲ್ಲ. ಫಸ್ಟ್ ಆಫ್ ಆಲ್ ಬರೀ ಅಲ್ಲೋಮ್ ವಿಲೋಮ್ ಬರೀ ತಗೊಳ್ಳೋದು ಬಿಡೋದು, ಅಷ್ಟು ಕುಂಭಕದ ಕಾನ್ಸೆಪ್ಟೇ ಇಲ್ಲ. ಬಟ್ ಪ್ರಾಣಾಯಾಮ ಆಗೋದು ಯಾವಾಗ, ಕುಂಭಕ ಇದ್ರೆ ಮಾತ್ರ ಅಂತ ಹೇಳ್ತಾರೆ. ಯಥೋ ಯಾವನ್ ಮನಃ ತ್ಯಜೇತ್ ಕಾಮಾನ್, ಎಲ್ಲಿವರೆಗೂ ಅಂದರೆ ಮನಸ್ಸಿನ ಕಾಮಗಳನ್ನು ಬಿಟ್ಟು ಬಿಡಬೇಕು. ಆ ರೀತಿ ಯಾವಾಗ ಫುಲ್ ಗಮನ ಕೊಡ್ತಾ ಹೋಗ್ತಾನೆ ಅವಾಗ ನಿಜವಾಗ ಕಾಮನೆ ಕಡಿಮೆ ಆಗ್ಬಿಡೋದು. ಸ್ವನಾಸಾಗ್ರ ನಿರೀಕ್ಷಣ, ಸ್ವನಾಸಾಗ್ರ ದೃಷ್ಟಿಯಲ್ಲಿರಬೇಕು ಯಾವಾಗಲೂ ಕೂಡ, ಮೂಗಿನ ತುದಿಯಲ್ಲಿರಬೇಕು. ಆ ರೀತಿ ಇದ್ದಾಗ ಏನಾಗುತ್ತೆ, ಬೇರೆ ಕಡೆ ಗಮನ ಹೋಗುತ್ತಂತೇನೆ ಏಕಾಗ್ರತೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ. ಕಣ್ಣು ತೆಕ್ಕೊಂಡು ಮಾಡಕ್ಕೆ ಬರೋದಿಲ್ಲ, ಕಣ್ಣು ಮುಚ್ಕೊಂಡು ಪೂರ್ತಿ ಮುಚ್ಕೊಂಡ್ರು ಬರೋದ. ಏನು ಹೇಳ್ತಾರೆ, ಅತಿ ಕಡಿಮೆ ಸ್ವಲ್ಪ ತೆಗೆದಿರ್ಬೇಕು. ಪೂರ್ತಿ ಮುಚ್ಕೊಂಡ್ರೆ ನಿದ್ದೆ ಬರೋ ಚಾನ್ಸ್, ಪೂರ್ತಿ ತೆಗೆದರೆ ಏಕಾಗ್ರತೆನೆ ಬರೋದಿಲ್ಲ. ಅದಕ್ಕೆ ಹೇಗಿರ್ಬೇಕು ಅದನ್ನ ಮಿನಿಮಮ್ ಆ ರೀತಿ ಇರಬೇಕು. ಬರೋದಿಲ್ಲ, ಸ್ವಲ್ಪ ಇದ್ಕೊಂಡ್ರೆ ಬರೋದಿಲ್ಲ, ಅದು ಅಭ್ಯಾಸ ಆಗುತ್ತೆ. ಫಸ್ಟ್ ನೋವು ಬರೋದು, ನಿಧಾನವಾಗಿ ಏನಾಗುತ್ತದೆ, ಅಭ್ಯಾಸ ಆಗ್ಬಿಡ. ಬಂದೆ ಮೈಕ್ರೋಸಾಫ್ಟ್ ಸ್ವಲ್ಪ ನೋಡಿ, ಫಸ್ಟ್ ಟೈಮ್ ನೋಡಿದಾಗ ಕಣ್ಣು ಕಣ್ಣೋಗಿ ಬಂದ್ಬಿಡುತ್ತೆ. ತುಂಬ ಹೊತ್ತು ನೋಡಿದಾಗ ಏನಾಗುತ್ತೆ, ಪ್ರಾಕ್ಟೀಸ್ ಆದಷ್ಟು ಸರಿ ಹೋಗುತ್ತೆ. ಒಂದೇ ಕಣ್ಣಲ್ಲಿ ನೋಡೋ ಅಭ್ಯಾಸ ಶುರುವಾಗುತ್ತೆ, ಅಟ್ರೋಮೆಟಿಕ್ ಶುರುವಾಗುತ್ತೆ, ಏಕಾಗ್ರತೆ. ಎಟ್ರೋಮೆಟಿಕ್ ಪ್ರಾಕ್ಟೀಸ್ ಆಗುತ್ತೆ ಅಂದರೆ ಮೊದಲೆಲ್ಲ ಈ ಕಣ್ಣು ಮುಚ್ಕೊಂಡು ಈಗೆಲ್ಲ ನೋಡಬೇಕು, ಆಮೇಲೆ ನೋಡಿ ತೆಗೆದಿದ್ರು ಕೂಡ ಈ ಕಡೆ ಮಾತ್ರ ಗಮನ ಇರುತ್ತೆ. ಆ ಥರ ಒಂದು ಸಾಮರ್ಥ್ಯ ಬಂದ್ಬಿಡೋದ್ರಿಂದ ಬಿಗಿನಿಂಗ್ನಲ್ಲಿ ಅವೆಲ್ಲ ಪ್ರಾಬ್ಲಮ್ ಬಿದ್ದಿದ್ದೆ. ಇದು ರೇಚಕಪೂರ್ವಕವನ್ನು ಭಾಳ ಹೊತ್ತು ಮಾಡೋಕ್ಕಾಗಲ್ಲ, ಮೊದಲಿಗೆ ಪ್ರಾಕ್ಟೀಸ್ ಮಾಡಿದ್ಮೇಲೆ ಮಾಡಲಿಕ್ಕೆ ಬರುತ್ತೆ ಹೊರತು ಮೊದಲಿಗೆ ಭಾರಿ ಕಷ್ಟ. ಯಥೋ ಯಥೋ ನಿಸ್ಸರತಿ ಮನಃಕಾ ಮಹತಂ ಭ್ರಮತ್ ತತಸ್ತತ ಉಪಾಹೃತ್ಯ ಕೃತಿ ರುಂಧ್ಯಾಚ್ಛನೈರ್ಬುಧಃ. ಅದು ಹಾಗೆ ಯಥೋ ಯಥೋ ನಿಶ್ಚರತಿ ಮನಃಶ್ಚಂಚಲಮಸ್ಮ ಹೇಳ್ಬೇಕಾದ್ರೆ ಆತ್ಮನ್ನೇ ವಶಮ್ನೇ ಅಂತ ಅಲ್ಲಿ ಹೇಳ್ತಾರೆ. ಅದನ್ನೆಲ್ಲ ಮನಸ್ಸಲ್ಲೇ ತರೋದು, ಎಲ್ಲ ಭಗವದ್ಗೀತೆಗೆ ಇದಕ್ಕೂ ಎಷ್ಟು ಸಂಬಂಧ ಇದೆ. ಯತಃ ಯತಃ ನಿಸ್ಸರತಿ ಮನಃ ಕಾಮಹತಂ ಭ್ರಮತ್ ಮನ ಕಾಮಹತಂ ಮನಃ ಮನಸ್ಸು ಯಾವ್ದು ಡಿಸ್ಟರ್ಬ್ ಆಗೋದು ಯಾವಾಗ ಗೊತ್ತೇನು, ಕಾಮಹತ ಬೈಕೆ ಬಂದ ತಕ್ಷಣ ಆ ಕಡೆ ಹೋಗ್ಬಿಡುತ್ತೆ ಅಂತ ಮನಸ್ಸು. ಅದಕ್ಕೆ ಬೈಕ್ ಯಾವಾಗಲೂ ಮಹಾಫಲೇಶು ಕಥಾಚಾರ ಆದ ತಕ್ಷಣ ಯಾವುದು ಏನು ಉಪಯೋಗ ಅದರಿಂದ. ಯೋಗಕ್ಕೆ ಬಹಳ ಉಪಯೋಗ, ಯೋಗಾಭ್ಯಾಸ ಮಾಡೋರಿಗೆ ಫಲಾಪೇಕ್ಷೆ ಅಂದರೆ ಯೋಗಾಭ್ಯಾಸ ಮಾಡಕ್ಕೆ ಬರೋದಿಲ್ಲ. ಎಲ್ಲ ಫಲ ಬಿಟ್ಟವ್ರು ಏನು ಮಾಡಕ್ಕೆ ಬರುತ್ತೆ, ಯೋಗಾಭ್ಯಾಸ ಮಾಡಕ್ಕೆ ಬರುತ್ತೆ. ಅದಕ್ಕೆ ಕಾಮಹತಂ ಮನಃ, ಕಾಮದಿಂದ ಹತವಾಗತಕ್ಕಂಥ ಮನಸ್ಸು ಭ್ರಮತ್ ಸುತ್ತುತ್ತ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಯಥೋ ಯಥೋ ನಿಸ್ಸರತಿ ಈ ಕಡೆಯಿಂದ ಆ ಕಡೆ ಹೋಗ್ತಾನೆ ಇರುತ್ತೆ. ಅವಾಗ ಏನು ಮಾಡಬೇಕು, ತತಸ್ತತ ಉಪಾಹೃತ್ಯ ಮತ್ತೆ ವಾಪಸ್ ತಗೋಬೇಕಲ್ಲ ಆ ಬೈಕ್ ಕಡೆಯಿಂದ ವಾಪಸ್ ತಗೋಬೇಕು. ಆದ್ರೆ ವಾಪಸ್ ಬರೀ ವಾಪಸ್ ಬರೋದಿಲ್ಲ, ಬೈಕೆ ಬಿಟ್ಟ ತಕ್ಷಣ ವಾಪಸ್ ಬಂದ್ಬಿಡುತ್ತೆ. ಆ ಬೈಕೆ ಬೇಡ ಅಂದ ತಕ್ಷಣ ವಾಪಸ್ ಬರುತ್ತೆ. ಆ ಬೈಕೆ ಬಿಡೋದೇ ಯೋಗ, ಯಾರಿಗೆ ಬೈಕೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ನಿಜವಾದ ಯೋಗ ಸಾಧ್ಯ ಇಲ್ಲ. ರಾವಣಾದಿಗಳು ಯಾತಕ್ಕೆ ಸರಿಯಾದ ಯೋಗ ಮಾಡಲಿಲ್ಲ ಅಂದ್ರೆ ಅವ್ರಿಗೇನಿತ್ತು, ಅವರಿಗೆ ಬೈಕೇನೇ ಇತ್ತು, ಉಚ್ಚಾಬಟ್ಟೆ ಬೈಕೆ ಇತ್ತು, ರಾಜ್ ಸಾಹೇಬಾರ್ ದಿಲ್ಲಿ ಸಾಹೇಬ್ ಅನ್ಕೊಂಡಿದ್ದರಿಂದ ಫಜಿತ ಇತ್ತು. ಧ್ರುವ ಏನ ಕಾಲಕ್ಕೆ ಕುತ್ಕೊಂಡ್ಬಿಟ್ರೆ ಏಕಾಗ್ರತೆಯಿಂದ. ಇದು ಅರ್ಥ ಮಾಡಿಕೊಂಡ್ರೆ ಯಾವಾಗಲೂ ಕೂಡ ಫಲಾಪೇಕ್ಷೆ ಅನ್ನೋದು ಯೋಗಕ್ಕೆ ದೊಡ್ಡ ಅಡ್ಡಿ ಅದು. ಫಲಾಪೇಕ್ಷೆ ಬಿಟ್ಟವನಷ್ಟೇ ಯೋಗಿ ಆಗಬಲ್ಲ ಅನ್ನೋದು ನಿದರ್ಶನ. ಕಾಮಹತಂ ಭ್ರಮ ತತಸ್ತತ ಉಪಾಹೃತ್ಯ ಅಲ್ಲಿಂದ ವಾಪಸ್ ತಂದು ಎದೆ ರುಂಧ್ಯಾತ್ ಚೆನ್ನೈರ್ಬೋದ ಹೃದಯ ರುಂಧ್ಯಾತ್ ಹೃದಯದೊಳಗೆ ಇದು ಮಾಡ್ಬೇಕು, ಏಕಾಗ್ರತೆಗೊಳಿಸ್ಬೇಕು. ಬುಧ ಜ್ಞಾನಿಯಾದವನು ಮತ್ತೆ ಇದೆಲ್ಲ ಎಲ್ಲರಿಗೂ ಸಾಧ್ಯ ಇಲ್ಲ ಅಂದ್ರೆ ಬುಧಃ ಅಂತ ಹೇಳ್ತಾರೆ. ಇವೆಲ್ಲ ಆರಂಭದಲ್ಲಿ ಎಂದೆಂದೂ ಸಾಧ್ಯ ಇಲ್ಲ. ಯಾವಾಗ ಸಾಧ್ಯ ಆಗತ್ತೆ, ಜ್ಞಾನಿಯಾದಾಗ ಮಾತ್ರ ಸಾಧ್ಯ. ಟಿ ವಿ ಚಾನಲ್ ನೋಡ್ತಿರ್ತಾನೆ ಅರ್ಥ ಆಗೋದಿಲ್ಲ, ಏನೇನೋ ಮಾಡ್ತಿರ್ತಾರೆ, ಆ ಕಡೆ ಈ ಕಡೆ ತಿರ್ತಾರೆ, ನೋಡೋರು ಹೀಗೆ ಅಡ್ಡ ಮಾಡ್ತಾನೆ, ಏನೋ ಮಾಡ್ತಾನೆ, ತನಗೆ ಅರ್ಥ ಆಗ್ತಾ ಇಲ್ಲ ಅವನಿಗೆ. ಅದರಿಂದ ಏನ್ ಮಾಡ್ತಾನೆ, ನೋಡಕ್ಕಾಗಲ್ಲ ಅವನಿಗೆ, ಬಲುಬೇಗ ಚೇಂಜ್ ಮಾಡಿಬಿಡ್ತಾನೆ. ಯಾವಾಗ ಅರ್ಥ ಆಗುತ್ತೆ ಏನ್ ಮಾಡ್ತಾನೆ, ಆಗ ಮಾತಾಡ್ತಾ ತಡಿ ತಡಿ ನಿಲ್ಲಿಸ್ಬಿಡ್ತಾನೆ, ಎಲ್ಲ ಸ್ಟಾಪ್ ಮಾಡಿಬಿಡ್ತಾನೆ, ಆ ಕಡೆ ಗಮನ ಕೊಟ್ಬಿಡ್ತಾನೆ. ಸೊ ಬುಧ ಜ್ಞಾನಿ ಅಲ್ದವನು ಯೋಗಾಭ್ಯಾಸ ಬರೋದೇ ಇಲ್ಲ. ಯೋಗಾಭ್ಯಾಸ ಮಾಡಿಸೋದಿಲ್ಲ ಯಾರಿಗೆ, ಅವರು ಅಜ್ಞಾನಿ ಆಗಿರ್ಬೇಕು, ಮಿನಿಮಮ್ ಕ್ವಾಲಿಫಿಕೇಶನ್ ಅವರಿಗೆ. ಜ್ಞಾನ ಬಂದ್ರೆ ಹತ್ರ ಬರೋದಿಲ್ಲ ಅಂತ ಗೊತ್ತವರು, ಅದಕ್ಕೆ ಏನ್ ಮಾಡ್ತಾರೆ, ಜ್ಞಾನ ಇಲ್ಲದವ್ರಿಗಷ್ಟೇ ಹೇಳ್ಕೊಡ್ತಾರೆ, ಜ್ಞಾನ ಇಲ್ಲದವರಿಗಲ್ಲ. ಜ್ಞಾನ ಇದ್ದವ್ರಿಗೆ ಯೋಗ. ಅದು ಫಸ್ಟ್ ಏನ್ ಮಾಡ್ಬೇಕು, ಅದಕ್ಕಾಗಿ ಪಾಠ ಪ್ರವಚನ ಕೇಳಿ ಜ್ಞಾನ ಸಂಪಾದನೆ ಮಾಡಿದ ಮೇಲೆ ಸಾಧ್ಯನೇ ಹೊರತು ಬರೀ ಯೋಗ ಎಂದೆಂದು ಯಾವ ಕಾಲಕ್ಕೂ ಬರೋದಿಲ್ಲ. ಆಧುನಿಕರ ಯೋಗದ ಕಾನ್ಸೆಪ್ಟ್ ಅಂದ್ರೆ ಮೈನಸ್ ಜ್ಞಾನ, ಜ್ಞಾನ ಬಿಟ್ಟು ಮಾಡಿ ಅಂತಾರೆ. ಏನು ಉಪಯೋಗ ಅದರಿಂದ, ಏನು ಉಪಯೋಗ? ಕುರುಡನೇ ಡ್ರೈವಿಂಗ್ ಕಲಿಸಿದಾಗ ಆಗುತ್ತೆ ಅಷ್ಟೆ. ಕುರುಡನಿಗೆ ಏನು ಕಲಿಸ್ಬೋದು ನೀವು, ಅಪ್ಪ ಬಂದ್ರೆ ಸ್ಟೇರಿಂಗ್ ತಿಳಿಸೋದು ಕಲಿಸ್ಬೋದು ಅಷ್ಟೇ ಹೊರತು, ನೀವು ಕೂತಲ್ಲೇ ಮತ್ತೆ ಸುಮ್ಮನೆ ಬೇಕು ಅಂತ ನಿಂತ ಸ್ಟಾರ್ಟ್ ಮಾಡದಂತೆ ಏನ್ ಬೇಕಾದ್ರೆ ಮಾಡ್ಬೋದು ಅಷ್ಟೇ ಹೊರತು ಸ್ಟಾರ್ಟೇ ಆಗೋದಿಲ್ಲ. ಇಂಜಿನ್ ಲೆಸ್ ವೆಹಿಕಲ್ ಇದ್ದಾಗ ಜ್ಞಾನ ಇಲ್ಲದ ಯೋಗ ಅಂದ್ರೆ ಏನದು, ಇಂಜಿನ್ ಇಲ್ಲ ಕಡೆ ಹಬ್ಬ ಬಂದು ತಳ್ಕೊಂಡು ಹೋಗಿ ತೀರಾ ಪ್ರಸಾಗು ತಳ್ಬೇಕು ಅಷ್ಟೇ ಹೊರತು ಅದು ಮುಂದಕ್ಕೆ ಹೋಗೋದಿಲ್ಲ. ಇವತ್ತಿನ ಯೋಗಾಭ್ಯಾಸ ಯಾತಕ್ಕೆ ಫೇಲ್ ಆಗತ್ತಾರೆ, ಇದಕ್ಕೋಸ್ಕರ ನಿಜವಾದ ಯೋಗ ಅಂದ್ರೆ ಇದೇನೆ. ಏನು ಅದೇ ಶುರು ಮಾಡೋದು ಅರವಿಂದ ಯೋಗನೂ ಅಷ್ಟೇನೆ, ವೆಕೇಟಿಂಗ್ ದಿ ಮೈಂಡ್ ಅಂದ್ಬಿಡ್ತಾರೆ. ನಿಮ್ಮ ಮನಸ್ಸಿನೊಳಗಿರೋ ಭಾವನೆಗಳನ್ನ ತೆಗಿತಾ 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 ಹೋಗಿಬಿಡಿ, ತಡಿ ಪೂರ್ಣ ಯೋಗ ಅಂತ ಹೇಳ್ತಾರೆ. ಪೂರ್ಣ ಮನಸ್ಸು ಖಾಲಿ ಆಗಿಬಿಟ್ರೆ ಅಲ್ಲಿ ಯೋಗ ಸತ್ ಮೇಲೆ ಹಾಗೆ ಆಗುತ್ತಲ್ಲ ಆಗಿದ್ರೆ ಅಲ್ಲಿವರೆಗೆ ಯಾಕೆ ಪಡ್ಬೇಕಲ್ಲ. ಅದು ಹೇಗೆ ಅಂತ ಕೇಳಿದ್ರೆ ಹೆಚ್ಚು ಹುಚ್ಚುತಾರ ಅಂದ್ರೆ ರೂಮಲ್ಲಿ ಕತ್ಲೆ ಇದೆ, ಈಗ ಕತ್ಲೆ ಹೇಗೆ ತೆಗಿಬೇಕು ಅಂದ್ರೆ ಬಕೆಟ್ಟಲ್ಲಿ ಹಾಕೊಂಡು ಹೊರಗೆ ಹಾಕ್ತೀವಿ, ಬಕೆಟ್ಲಿ ಹಾಕೊಂಡು ಹೊರಗೆ ಹಾಕಿ ಅಂದಾಗ ಕತ್ಲೆ ಹೊರಗೆ ಹಾಕಕ್ ಬರುತ್ತ, ಎಷ್ಟು ಸುಲಭ ತೆಗಿಯೋದಾದ್ರೆ ಬೆಳಗ್ಗೆ ಅಷ್ಟ ಹೋಗ್ಬಿಡುತ್ತೆ ಸರ್. ಇದು ನಮ್ಮ ಯೋಗ ಗೊತ್ತಾಯ್ತಾ, ಯಾವ ಜ್ಞಾನ ದೀಪೇನ ಭಾಸ್ವತ ಅದನ್ನ ಹೇಳಿ, ಜ್ಞಾನವಿಲ್ಲದ ಯೋಗಕ್ಕೆ ಅರ್ಥ ಇಲ್ಲ. ಇನ್ನೂ ಬಹಳ ಜನ ಜಾಗಿಂಗ್ ಎಲ್ಲ ಹೇಳ್ಕೊಡ್ತಾರಲ್ಲ, ಬಹಳ ತಪ್ಪದು. ಜಾಗಿಂಗ್ನಿಂದ ವ್ಯಾಯಾಮ ಆಗೋದಿಲ್ಲ, ಯೋಗದಿಂದ ವ್ಯಾಯಾಮ, ಯೋಗ ದೇವ ಜ್ಞಾನ ಕಾರ್ಯ ಮಾಡ್ತಾರಲ್ಲ ಅವಾಗತ್ತೆ. ಮೊನ್ನೆ ಒಂದು ಇದು ಬಂದಿದೆ ಪೇಪರ್, ರಿಪೋರ್ಟ್ ಬಂದಿರಬೇಕು ಪೇಪರ್ ನೋಡಿದ್ದೀರಾ, ಯಾವುದೇ ಜಾಗಿಂಗ್ ಇತ್ತು ಯಾವುದೇ ಎಕ್ಸರ್ಸೈಸ್ ಇತ್ತ ರೀಡಿಂಗ್ ಇಸ್ ದಿ ಬೆಸ್ಟ್ ಎಕ್ಸರ್ಸೈಸ್ ಅಂತ ಹೇಳ್ತಾರೆ. ಓದ್ತಾನಲ್ಲ ಎಲ್ಲದನ್ನ ಹೇಳ್ತಾರೆ, ಸಂಗೀತ ಎಲ್ಲದಕ್ಕಿಂತ ಬೆಸ್ಟ್ ಅಂತ. ಸಂಗೀತದಿಂದ ಮನಃಶಾಂತಿ ಭಾರಿ ಸಿಗುತ್ತೆ, ಅದಕ್ಕಿಂತ ಜಾಸ್ತಿ ಸಿಗೋದು ರೀಡಿಂಗ್ನಿಂದ ಅಂತ ಹೇಳ್ತಾರೆ. ಅದು ನ್ಯಾಚುರಲ್ ಯಾಕೆ ಹೇಳಿ ನೋಡಂತ ಸಂಗೀತಕ್ಕೆ ರೀಡಿ ಸಂಗೀತ ಬರ್ತಾ ಬರ್ತಾ ರೀತಿ ಬಂದ್ಬಿಡುತ್ತೆ ಹಾಗೆ ನಿಧಾನವಾಗಿ, ಅದು ಕೇಳ್ತಾ ಕೇಳ್ತಾ ಬಿಟ್ಬಿಡ್ತಾರೆ. ಇಲ್ಲಿ ಹಾಗಲ್ಲ, ಓದ್ತಾರೆ ಅರ್ಥ ಆಗಿರ್ತದೆ ಅವ್ರಿಗೆ, ಅರ್ಥ ಆದ ಮೈಂಡ್ ಆಕ್ಟಿವೇಟ್ ಆಗ್ತದೆ. ಮೈಂಡ್ ಆಕ್ಟಿವೇಟ್ ಆದ್ರೆ ಎಂಟೈರ್ ಬಾಡಿ ಆಕ್ಟಿವೇಟ್ ಆಗ್ತದೆ, ಅರ್ಥ ಆಯ್ತಾ? ಅದಕ್ಕೆ ತಲೆ ಬಿಸಿ ಆಯ್ತು ಅಂತ ಅವ್ರು ಹೇಳ್ತಾರಲ್ಲ, ದೇಹಕ್ಕೆಲ್ಲ ಹೀಟ್ ಸಪ್ಲೈ ಮಾಡ್ತದೆ. ಅದ್ರ ಸಮ ಅದಕ್ಕಿಂತ ದೊಡ್ಡದು ಯಾವುದು ಅಂದ್ರೆ ತಾನು ಕೇಳೋದು, ಅದಕ್ಕಿಂತ ದೊಡ್ಡದು ಹೇಳೋದು. ಅವಾಗೇನಾಗುತ್ತೆ, ಇನ್ನೂ ಎಕ್ಸಸೈಸ್ ಜಾಸ್ತಿ ಆಗುತ್ತೆ. ಇವತ್ತು ಆ ಕಾನ್ಸೆಪ್ಟ್ ಬಿಟ್ಬಿಟ್ಟು ಎಲ್ಲ ವಿದ್ವಾಂಸರೆಲ್ಲ ಬೆಳಗ್ಗೆ ಹೋಗ್ತಿರ್ತಾರೆ, ಜಾಗಿಂಗ್ ಹೋಗ್ತಾ ಇರ್ತಾರೆ. ಅರ್ಥ ಆಯ್ತಾ? ತಪ್ಪದು, ಜ್ಞಾನದಷ್ಟು ಯಾವುದಕ್ಕೂ ಇದಕ್ಕಿಲ್ಲ, ಆ ಸೈಂಟಿಫಿಕಲಿ ಪ್ರೂವ್ಡ್ ಅದೇ, ಅರ್ಥ ಆಯ್ತಾ? ಆದ್ರೆ ಬೆಳಿಗ್ಗೆ ಅದಕ್ಕೆ ನಮ್ಮಲ್ಲಿ ಏನು ಬಂತು, ಸಂಧ್ಯಾವಂದನೆ ಮಾಡಿ, ಜಪ ಮಾಡಿ, ಪಾರಾಯಣ ಮಾಡಿ, ಆಚಾರ ಆ ಮಾತನ್ನು ಹೇಳಿದ್ರೆ ಮಾತು ಹೇಳಕ್ಕೆ ಹೋಗಲಿಲ್ಲ. ಫಿಸಿಕಲ್ ಎಕ್ಸಸೈಸ್ ಯಾವಾಗಲೂ ಅದೇನದು ಹೈಲಿ ಲಿಮಿಟೆಡ್ ಎಂದು ಬರೋದಿಲ್ಲ. ಇವತ್ತೇನು ಮಾಡ್ತಾರೆ, ಜಾಗಿ ಹೋಗಿ ಬಂದು ಸುಸ್ತಾಗ್ಬಿಡ್ತಾರೆ, ಬಾಯಿ ಒಂದಿಷ್ಟು ಇದು ತಿಂದುಬಿಡ್ತಾರೆ, ಅದು ಪಿಜ್ಜಾ ಗಿಜ್ಜಾ ತಿಂದುಬಿಟ್ಟು ಡಬಲ್ ಆಗಿಬಿಡ್ತಾರೆ, ಮಲ್ಲಿಗಿದ್ದ ಡಬಲ್ ಆಗಿಬಿಡ್ತಾರೆ. ಎಷ್ಟೋ ದೊಡ್ಡ ವ್ಯಾಯಾಮ ಹಣಬಾರ ಇಷ್ಟೇ, ಒಂದು ನಾಯಿಕಾಯಿ ದೊಡ್ಡ ಹಾಲು ಕುಡಿದ್ಬಿಡೋದು, ಇರೋಣ ಮಾಡಿಬಿಡೋದು, ಇಷ್ಟು ಮಾಡಿದ್ದೇನು ವ್ಯರ್ಥ, ಈಗ ಇದು ಇಲ್ಲ ಅದು ಇಲ್ಲ, ಹಾಗೆ ಮಾಡಬಾರ್ದು. ಹ್ಮ್, ಅಷ್ಟೇ ಅಲ್ಲ, ಇನ್ನೂ ಬೇಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಎಷ್ಟು ಜಾಗಿ ಮಾಡ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆದವರು ಇದ್ದಾರೆ. ಆದ್ದರಿಂದ ಅದು ರೆಮಿಡಿ ಆಗಿದ್ರೆ ಆಗಬಾರ್ದಾಗಿತ್ತಾಗಿದೆ, ರೆಮಿಡಿ ಆಗಿದ್ರೆ ನಿಜವಾಗ್ಲೂ ಕೂಡ ಹಾಗೆ ಆಗಬಾರ್ದಾಗಿತ್ತಲ್ಲ. ಔಷಧಿ ತಗೋತಿರಲ್ಲ ಸತ್ತೋದ್ರೆ ಔಷಧಿ ಅಲ್ಲ ಅಂತ ಅರ್ಥ, ಹೌದಾನೆ ಅದು. ಔಷಧಿ ತಗೊಂಡು ಸಾವಿರ ಬದುಕಿದ್ರೆ ಔಷಧಿನೇ ಹೊರತು ಔಷಧಿ ತಗೊಂಡು ಸತ್ತಂದ್ರೆ ಪಾಯ್ಸನ್ ಅಂತ, ಅದು ಸರಿಯಲ್ಲ. ಇದೆಲ್ಲ ಆದಾಗ ಬಿಟ್ಟಿದ್ದಕ್ಕೆ ಹಾಗಾಗಿದೆ. ಅಂದ್ರೆ ಸ್ಲೋಲಿ ಅವ್ರು ಅರ್ಥ ಮಾಡ್ಕೊತಿದ್ರೆ ಅವ್ರು ಮಾಡ್ಕೊತಾ ಇಲ್ಲ. ದೊಡ್ಡ ರೀಸನ್ ಇನ್ನಾಕಿದ ನಾವು ನೀಟಾಗಿ ಎಕ್ಸ್ಪೆರಿಮೆಂಟ್ ಹಾಕಿ ಯಾವ್ದಕ್ಕೆ ಎಷ್ಟೆಷ್ಟು ಪರ್ಸೆಂಟ್ ಆಗುತ್ತೆ ಅಂತ ಹೇಳಿ, ಸ್ಟ್ರೆಸ್ ರಿಲೀಫ್ ಆಗೋದು ಎಷ್ಟೆಷ್ಟು ಪರ್ಸೆಂಟ್, ಒಂದೊಂದೇ ಹೇಳ್ತಾ ಬರ್ತದೆ. ಜಾಗಿಂಗ್ನಿಂದ 20-30% ಕೂಡ ಆಗೋದಿಲ್ಲ, ಅರ್ಥ ಆಯ್ತಾ? ಸಂಗೀತ ಬೆಸ್ಟ್, ಎಲ್ಲದಕ್ಕಿಂತ ಬೆಸ್ಟ್ ಸಂಗೀತ. ಅದಕ್ಕಿಂತ ಬೆಸ್ಟ್ ಒಂದು ಬೆಟರ್ ಎಂಬುದು ರೀಡಿಂಗ್, ಅದಕ್ಕಿಂತ ಬೆಟರ್ ಎಂಬುದು ತಾನಬೋದು ಇನ್ನೊಬ್ರು ಹೇಳೋದು, ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಅದೇ ಆದ್ರೆ ಧ್ಯಾನದಿಂದ ಅಷ್ಟು ಮನಸ್ಸಿತ್ತು. ಇಲ್ಲದ ಋಷಿಗಳು ಮುನಿಗಳೆಲ್ಲ ಕಣ್ಣು ಮುಚ್ಚಿ ಕೂತ್ರೆ ವರ್ಷಗಟ್ಟೆ ಕಣ್ಣು ತೆಗಿತಿದ್ದಲ್ಲ, ಅವ್ರ ಪಕ್ಕ ಹಾರ್ಟ್ ಅಟ್ಯಾಕ್ ಆಗಬೇಕಾಗಿತ್ತು ಅವ್ರಿಗೆ, ಹೋಗ್ತಾನೆ ಮೂಮೆಂಟೇ ಇಲ್ವಲ್ಲ. ಯಾಕಾಗೋದಿಲ್ಲ ಅಂದ್ರೆ ಒಳಗೆ ಕಂಪ್ಲೀಟ್ ಆಕ್ಟಿವೇಟ್ ಆಗ್ತಾರೆ. ಧ್ಯಾನಾದಿಗಳನ್ನು ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಪರ್ಫೆಕ್ಟ್ ಆಗೋದ್ರಿಂದ ಅವನಿಗೆ ಒಂದು ಆರೋಗ್ಯನೂ ಚೆನ್ನಾಗಿರುತ್ತೆ, ಆಯುಷ್ಯ ಚೆನ್ನಾಗಿರುತ್ತೆ, ಮತ್ತು ಇದಾಗಲ್ಲ, ವಯಸ್ಸು ನಿಯಂತ್ರಣ ಬರುತ್ತೆ ಅದ್ರ ಮೇಲೆ. ಎಲ್ಲಿ ಎಲ್ಲಿದೆ ಅದು, ಎಲ್ಲಿ ಎಲ್ಲಿದೆ, ಎಲ್ಲೇ ಹೇಳ್ತೀರಲ್ಲ ಇವಾಗ, ಯಾವ ಸ್ವಿಮ್ಮಿಂಗ್ ಮಾಡಿದ್ರು, ಯಾವ ಗ್ರಹಣ ನಿಗ್ರಹಣ ಸ್ವಿಮ್ಮಿಂಗ್ ಅಂತ ಅರ್ಥ ಎಲ್ಲ ಆಗುತ್ತೆ ಅದಕ್ಕೆ, ಹೇಳಿಲ್ಲ ಅದಕ್ಕೆ. ಗ್ರಹಣ ನಿಗ್ರಹಣೆ ಗ್ರಹಣ ಯಾರು ಹಿಡಿದಿರ್ತಾರೆ ಬಿಡಿಸ್ಕೊಳ್ಳೋದು, ಈ ಕಬಡ್ಡಿ ಇದ್ದಾಗ ಹಿಡಿದ್ರೆ ಬಿಡಿಸ್ಕೊಂಡು ಹೋಗ್ಬೇಕಲ್ಲ, ಬಿಡಿಸ್ಕೊಂಡು ಹೋದ್ರೆ ಇವರೆಲ್ಲ ಔಟ್ ಆಗೋದು. ಗ್ರಹಣ ನಿಗ್ರಹಣೆ, ಗ್ರಹಣೇ ದೃಢೆ, ಅವ್ರು ಬಂದ ಜೋರ ಹಿಡಿಯೋದು. ಗುರುಭರ ಉದ್ಧಾರಣಾದಿ ವಿಧವು ಪಟವು, ಗುರುಭರ ಉದ್ಧಾರಣ ದೊಡ್ಡ ಭಾರ ಎತ್ತೋದು ಮೊದಲಾದವುಗಳು ಅಷ್ಟೇ. ಸ್ವಿಮ್ಮಿಂಗ್ ಅಂತ ಹೇಳಿದೆ ಅದರೊಳಗೆ, ಸ್ವಿಮ್ಮಿಂಗ್ ಆಚಾರ ಮಾಡಿಲ್ಲ ಯಾಕೆ, ಮತ್ತು ಬ್ರಹ್ಮಚಾರಿಗಳು ಈಜಬಾರದು, ಉಪನಯನ ದಿವಸ ಹೇಳ್ಕೊಡ್ತಾರೆ ಏನಂತ, ಈಜು ಬೇಡ ಅಂತ ಹೇಳಿದ್ ಮರ ಹತ್ತು ಬೇಡ, ಈಜು ಬೇಡ ಅಂತ ಹೇಳ್ಕೊಟ್ಟಿರ್ತಾರೆ. ಈ ಸಿನಿಮಾದೊಳಗೆ ಮರ ಹತ್ತು ಕೂಡಿಸಿ ಓದ್ತಿರ್ತಾರೆ ಆಚಾರ್ಯ, ಧರ್ಮಶಾಸ್ತ್ರ ವಿರುದ್ಧ ಅದು, ಅರ್ಥ ಆಯ್ತಾ? ಮರ ಹತ್ತು ಕೊಡುದು ಯಾಕೆಂದ್ರೆ ಅವ್ನ ಬೀಳೋ ಅಪಾಯ ಇದೆ, ಅವ್ನಿಗೆ ಓದೋದು ಎಲ್ಲರಿಗೂ ಬರೋದಿಲ್ಲ, ಆದ್ರೆ ಹಾಳು ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಅದೆಲ್ಲ ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ. ಈಜು ಗೀಜು ಮೊದಲಾದ ಏನೇ ಮಾಡಿದ್ರು ಕೂಡ ಇದಕ್ಕೆ ನಂಬರ್ ಒನ್ ಅಲ್ಲ, ಓದೋದಕ್ಕೆ ಈಕ್ವಲೆಂಟ್ ಅಲ್ಲ. ಆದ್ರಿಂದ ಆಚಾರ್ಯ ಈಜಾಡಿದ ಪ್ರಶ್ನೆ ಬಂದಿಲ್ಲ. ಗ್ರಹಣ ನಿಗ್ರಹ ಮಾಡೋದೇನದು, ವೆರಿ ಸ್ಮಾಲ್ ಎಕ್ಸಸೈಸ್ ಅಲ್ಲ ಆಕ್ಚುಲಿ, ಮಕ್ಕಳ ಜೊತೆಗೆ ಅವ್ರನ್ನ ತಯಾರು ಮಾಡ್ಬೇಕಲ್ಲ. ಈ ಪೂರ್ವ ಪಕ್ಷದಲ್ಲಿ ಭಾಗವಹಿಸ್ತಾರೆ, ಇವ್ರು ಒಪ್ತಾರೆ ಅಂತ ಅರ್ಥ ಅಲ್ಲ. ಅದಕ್ಕೆ ಅವ್ರ ಜೊತೆಗೆ ಆಡಿಸ್ಬೇಕಾದ್ರೆ ತಾವು ಶ್ರೇಷ್ಠ ಅಂತ ತೋರಿಸ್ಬೇಕಾದ್ರೆ ಮಾಡ್ಬೇಕಾಗಿತ್ತು. ಅದಕ್ಕೆ ಜನ ಏನ್ ತಿಳ್ಕೊಂಡ್ರು ಕೊನೆಗೆ ಅವ್ರನ್ನ, ಋತಮಯಂ ನಾನು ಭೀಮ ಇತೀರಿ ತಮ್ಮ, ಓ ಇವರು ಭೀಮ ಅಂತ ಅರ್ಥ ಆಗ್ಲಿಕ್ಕೆ ಮಾಡಿದ್ರೆ ಹೊರತು ಅದನ್ನ ಮಾಡಬೇಕು ಅಂತ ಮಾಡಿದ್ದಲ್ಲ. ಅದರಿಂದ ಅದ್ಯಾವುದು ರೆಕಮೆಂಡ್ ಮಾಡಿಲ್ಲ. ಅದು ಈಜ್ ಕಲಿಯೋದು ಬೇರೆ, ಈಜ್ ಆಡೋದು ಬೇರೆ, ಡಿಫರೆನ್ಸ್ ಗೊತ್ತಾಯ್ತಾ? ಈಜ್ ಕಲಿಯೋದು ಗುಡ್ ಥಿಂಗ್, ದಟ್ ಇದನ್ನ ಆಲ್ಟ್ ಅದು, ಆದ್ರೆ ಅದನ್ನೇ ಮಾಡೋದಂಬೋದು ಇದಲ್ಲ. ಬ್ರಹ್ಮಚಾರಿ ಎದ್ದಾಗ ಮೊದಲೇ ಅದಕ್ಕೆ 8 ವರ್ಷದಲ್ಲಿ ಕಲಿಸಿಬಿಡ್ತಾರೆ ಬ್ರಹ್ಮಚಾರಿ ಆಗೋದು. ಎಷ್ಟೊತ್ತಿಗೆ? 8 ವರ್ಷ ಆದ್ಮೇಲೆ. ಆಪತ್ಕಾಲಕ್ಕೆ ರಕ್ಷಣೆ ಅದು, ಒಂದು ಆಪತ್ ರಕ್ಷಣೆ ಪದ್ಧತಿ ಹೇಳಿಕೊಟ್ಟ ಲೆಕ್ಕ ಹೊರತು ಬೇರೆ ಅಲ್ಲ. ಖಡ್ಗ ಕೊಟ್ರೆ ಉಪಯೋಗಿಸುವಂತ ಪ್ರಸಂಗ ಒಂದು ಉಪಯೋಗಿಸುವಂತ ಆಗೋ ಹಾಗೆ, ಸುಮ್ಮನೆ ಖಡ್ಗ ಇದೆ ಉಪಯೋಗಿಸ್ತಾ ಹೋಗ್ಬಿಟ್ರೆ ಖಡ್ಗದ ಉಪಯೋಗಿಸಕ್ ಬರೋದಿಲ್ಲ. ಆಪತ್ತಿದ್ದ ಮತ್ತೆ ಜನಗಳು ಹೊಡೆ ಆಗಿಲ್ಲ ಅಲ್ಲ, ಮರಗಿಡನೂ ಹೊಡಿಬಾರದು ಖಡ್ಗದೊಳಗೆ, ಹುಲ್ಲು ಕೂಡ ಕಿತ್ತಬಾರದು ಸುಮ್ಮನೆ, ಕಿತ್ತರೆ ಪ್ರಾಣಹತ್ಯೆ ಮಾಡೋದು ಪಾಪ ಬರೋದು ಅನಿವಾರ್ಯವಲ್ಲ. ಹೇಗೋ ತಿಳ್ಕೊಂಡಿರ್ಬೇಕಲ್ಲ, ತಿಳ್ಕೊಂಡಿರ್ಬೇಕು ಉಪಯೋಗಿಸ್ಬಾರ್ದು ಹೇಗೋ ಅದೇ ರೀತಿನೇ ಇವೆಲ್ಲವುಗಳು ಗೊತ್ತಿರಬೇಕು ಹೊರತು ಉಪಯೋಗಿಸ್ಲಕ್ಕೆ ಹೋಗಬಾರದು, ಪ್ರಸಂಗ ಬರದ ಹೊರತು. ಯಸ್ಯ ದೇಹ ಸ್ಮೃತ ಇನ್ನೊಂದಿದೆ, ಯಹ್ ಪ್ರವರಜ್ಯ ಇನ್ನೂ ಹಿಂದಿದೆ ಅಲ್ಲ, ಯಥೋ ಯಥೋ ನಿಸ್ತ ಏವಂ ಅಭ್ಯಸ ತಶ್ಚಿತ್ತಂ ಕಾಲೇನಾಲ್ಪೀಯ ಸಾ ಮುನೇ ಅವಿಷಣ್ಣ ಚ ನಿರ್ವಿಣ್ ನಿರ್ವಾಣಂ ಯಾತ್ಯ ನಿಬಂಧನ ಯಾತ್ಯ ನಿಂದನ ವನ್ಹಿವತ್. ಏವಂ ಅಭ್ಯಸತಃ ಚಿತ್ತಂ ಕಾಲೇನ ಅಲ್ಪೀಯಸಾ ಮುನೇ ಅವಿಷಣ್ಣಂಚ ನಿರ್ವಾಣಂ ಯಾತಿ ಅನಿಂಧನ ವನ್ಹಿವತ್. ಇದಾದ ಮುಂದಿನ ಸ್ಟೆಪ್. ಏವಂ ಹೀಗೆ ಅಭ್ಯಸತಃ, ಅಭ್ಯಾಸ ರಿಪೀಟ್ ಮಾಡಬೇಕಿದ್ರೆ ಒಂದೆರಡು ದಿವಸಕ್ಕೆ ಬರೆದಿಲ್ಲ ಯೋಗ, ಅಭ್ಯಾಸ ರಿಪೀಟ್ ಮಾಡ್ತಾ ಹೋದಂತೆ ಚಿತ್ತಂ ಮನಸ್ಸು ಅಲ್ಪೀಯಸಾ ಕಾಲೇನ ವಿತ್ ಇನ್ ವೆರಿ ಶಾರ್ಟ್ ಟೈಮ್ ಗೊತ್ತಾಯ್ತಾ, ಅಲ್ಪೀಯಸಾ ಕಾಲ ಸ್ವಲ್ಪ ಕಾಲದೊಳಗೇನೆ ಮುನೇಹೆ ಮರಣಶೀಲನಾದವನಿಗೆ ಅವಿಷಣ್ಣಂಚ ನಿರ್ವಾಣಂ ಮನಸ್ಸೇನಾಗುತ್ತೆ ವಿಷಾದ ಕಳ್ಕೊಂಡು ಬಿಡುತ್ತೆ, ನಿರ್ವಾಣಂ ದೇಹದ ಮೇಲೆ ಅಭಿಮಾನ ಕಳ್ಕೊಂಡು ಏಕಾಗ್ರತೆ ಸಂಪಾದನೆ ಮಾಡುತ್ತೆ. ಹೇಗೆ ಅಂದ್ರೆ ಯಾತಿ ಅನಿಂದನ ವನ್ಹಿವತ್, ಒಲೆ ಉರಿತಾ ಇರುತ್ತೆ, ಅದು ಆರಿಸ್ಬೇಕು. ಏನ್ ಮಾಡ್ಬೇಕು ಅದಕ್ಕೆ? ನೀರು ಹಾಕ್ಬೇಕಾಗಿಲ್ಲ, ನಿಧಾನ ಏನ್ ತೆಗಿತಾ ಹೋಗ್ತಾನೆ, ಈ ಸ್ವಿಚ್ ಆಫ್ ಕರೆಂಟ್ ಆಫ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ? ದೀಪ ಹೀಟರ್ ಆಫ್ ಮಾಡ್ಬೇಕು, ನೀರು ಹಾಕ್ತೀರಾ? ಏನ್ ಮಾಡ್ತೀರಿ? ಸ್ವಿಚ್ ಆಫ್ ಮಾಡ್ತೀರ. ಯಾವ ಕರೆಂಟ್ ಸಪ್ಲೈ ನಿಂತೋಗುತ್ತೋ ಅದು ಅರಿವಿಬಿಡುತ್ತೆ. ಅದೇ ರೀತಿ ಅನಿಂಧನ ಅಂದ್ರೇನು? ಇಂಧನವಿಲ್ಲದ, ಸೌದೆ ಇಲ್ಲದ, ಫ್ಯೂಯಲ್ ಇನ್ ಜನರಲ್ ಫ್ಯೂಯಲ್, ಫ್ಯೂಯಲ್ ಇಲ್ಲದ ಹೋದಾಗ ಹೇಗೆ ಬೆಂಕಿ ಆರಬೇಕೋ ಆ ರೀತಿಯಲ್ಲಿ ಇವನು ಯಾವಾಗ ಈ ರೀತಿ ಅಭ್ಯಾಸ ಮಾಡ್ತಾ ಹೋಗ್ತಾನೆ, ಕಾಮಗಳನ್ನು ಬಿಡ್ತಾ ಹೋಗಿ. ಕಾಮನೆ ಎಂಬುದೇ ಫ್ಯೂಯಲ್ಲು, ಮನಸ್ಸು ಡಿಸ್ಟರ್ಬ್ ಆಗಲಿಕ್ಕೆ ಯಾವುದು ಫ್ಯೂಯಲ್ಲು? ಕಾಮ. ಕಾಮ ಯಾವಾಗ ಬಿಡ್ತಾನೆ ಏನಾಗುತ್ತಾಗ? ಬೇರೆ ಕಡೆ ಹೋಗಿ ಚಿಕ್ಕ ಮಕ್ಕಳು ಯಾಕೆ ಬೇರೆ ಸುಖವಾರಿದ್ದೆ ಮಾಡಿಬಿಡ್ತಾರೆ? ಒಂದು ಕ್ಷಣದಲ್ಲಿ ಕಾಮನೆಗಳೇ ಇಲ್ಲ, ಅಪೇಕ್ಷೆ ಇಲ್ಲ. ಆದ್ದರಿಂದ ದೊಡ್ಡವರಾದ್ಮೇಲೆ ನಿದ್ದೆ ಗೆಡಿಸ್ತಾರೆ, ತಾವು ನಿದ್ದೆ ಮಾಡೋದಿಲ್ಲಲ್ಲ, ಏನು ಮಾಡ್ತಾರೆ? ಉಳಿದೋಳು ನಿದ್ದೆ ಕೂಡ ಗೆಡಿಸಿಬಿಡ್ತಾರೆ. ಅದಕ್ಕೆ ನೂರಾರು ಅಪೇಕ್ಷೆ ಬರಲಿಕ್ಕೆ ಶುರುವಾಗ್ತದೆ, ಆ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಸ್ಟೂಡೆಂಟ್ ನಿದ್ದೆ ಮಾಡಿದಾಗ ಕೆಲಸಕ್ಕೆ ಸೇರಿ ನಿದ್ದೆ ಮಾಡಕ್ಕೆ ಬರೋದಿಲ್ಲ, ಸ್ಲೋಲಿ ಚೇಂಜ್ ಆಗ್ತಾ ಹೋಗ್ಬಿಡ್ತಾರೆ. ಕಾಮನೆಗಳು ಜಾಸ್ತಿ ಆಗೋದ ಲೈಫ್ ಅಂತ ಬಿಟ್ಟಿದೆ. ಒಂದು ಆಕ್ಚುಲಿ ಏನಾಗಬೇಕಿತ್ತು, ವಯಸ್ಸಾಗ್ತಾ ಹೋದಂತೆ ಕಾಮನೆಗಳು ಕಡಿಮೆ ಆಗ್ಬೇಕು. ಸಂತತಂ ಚಿಂತ ಏನಂತಂ ಅಂತ ಕಾಲೆ ವಿಶೇಷತಃ. ದೇವ್ರ ಬಗ್ಗೆ ಕಾಮನೆ ಬಂದ್ರೆ ವಿಷದ ಬಗ್ಗೆ ಕಾಮನೆ ಹೋಗುತ್ತೆ, ಹೋಗ್ತಾನೆ. ಮೊದಲು ಮೊದಲು ಹುಡುಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಭಾರಿ ಓಡಾಡ್ತಾನೆ, ಹೋಗ್ಲಿಕ್ಕೆ ಇಷ್ಟನೇ ಪಡೋದಿಲ್ಲ. ಯಾವಾಗ ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ ಏನ್ ಮಾಡ್ತಾನಾಗ? ಅವ ಮನೆ ಬರಲ್ಲ ಅಂತ ಆಟ ಹಿಡಿದು ಬಿಡ್ತಾನೆ. ಅರ್ಥ ಆಗೋವರೆಗೂ ಕೂಡ ಹೋಗೋದಿಲ್ಲ, ಅರ್ಥ ಆದ್ಮೇಲೆ ಬಿಟ್ಬಿಡ್ತಾನೆ. ಇವತ್ತು ದೇವ್ರ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲ, ಆದ್ರಿಂದ ದೇವರೊಂದು ಏನೋ ಒಂಥರ ತಿಳ್ಕೊಂಡ್ಬಿಟ್ಟಿದ್ದೇವೆ, ಮನಸ್ಸು ಹೋಗ್ತಾ ಇಲ್ಲ. ತಿಳ್ಕೊಂಡ್ಮೇಲೆ ಬಿಡ್ಲಕ್ಕಾಗೋದಿಲ್ಲ, ಅದಕ್ಕೆ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇದು ಬೇಕು. ನಾ ಬುಧ, ಜ್ಞಾನಿ ಆದವನಿಗೆ ಇದು ಸಾಧ್ಯ. ಅವಿಷಣ್ಣಂ, ಮನಸ್ಸು ವಿಷಣ್ಣತೆ ಹೊಂದೋದಿಲ್ಲ. ನಿರ್ವಾಣಂ, ವಾಣ ಅಂದ್ರೆ ದೇಹ, ನಿರ್ವಾಣ ಅಂದ್ರೆ ದೇಹ ಅಂದ್ರೆ ಅಭಿಮಾನ, ಅದನ್ನು ಬಿಡತಕ್ಕಂಥ ಒಂದು ಹಂತವನ್ನು ತಲುಪುತ್ತೆ. ಅದಕ್ಕೆ ಇದೊಂದು ಅರ್ಥ ಮಾಡ್ತಾ, ಅವಿಷಣ್ಣಂ ಭವತಿ ಯಥಾ ಯಥಾ ಅನಿಂದನವನ್ನಿ ನಿರ್ವಾಣಂ ಯಾತಿ ತಥಾ ಅಂತ ಅಲ್ಲಿಗೆ ಅನ್ವಯ. ಹೇಗೆ ಇಂಧನ ಇಲ್ಲದೆ ಇರತಕ್ಕಂಥ ಬೆಂಕಿ ಯಾರು ಹೋಗ್ಬಿಡುತ್ತೋ ಆ ರೀತಿ ಯಾರು ಹೋಗ್ಬಿಡುತ್ತೆ. ಮತ್ತೆ ಇದನ್ನು ಹೇಳ್ತಾನೆ, ಬಾಣಂ ಶರೀರಂ ಸಂಪ್ರೋಕ್ತಂ, ಬಾಣೋಕ ಬಲಿಸುತ್ತೆ ಶರೆ ಇತ್ಯಭಿಧಾನಂ, ನಿರ್ವಾಣ ಮೃತ ಅಕ್ಷರಂ ಬ್ರಹ್ಮ ಇತ್ಯಭಿಧಾನಂ. ಅದಕ್ಕೆ ನಿರ್ವಾಣ ಬ್ರಹ್ಮ ಯಾತಿ, ಅಪ್ರಾಕೃತನಾದ ಪರಮಾತ್ಮನ ಹೊಂತಾನೆ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನಯನಾಂ ಪ್ರಾಪ್ಯ ವಿಮುಖ್ಯತಿ ಸ್ಥಿತ್ವಾಸ್ಯಾಮ್ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ ಅಂತ ಭಗವದ್ಗೀತೆಯಲ್ಲಿ. ನಿರ್ವಾಣಂ ಬ್ರಹ್ಮ, ಆ ಶರೀರನಾದ ಪರಮಾತ್ಮನ ಹತ್ರ ಅವನು ಹೋಗ್ತಾನೆ. ಕಾಮಾದಿಭಿರ ನಾವಿದ್ಧಂ ಪ್ರಶಾಂತಾಖಿಲ ವೃತ್ತಿಯತ್ ಚಿತ್ತಂ ಬ್ರಹ್ಮ ಸುಖ ಸ್ಪೃಷ್ಟಂ ದೈವೋತ್ತಿಷ್ಠೇತ ಕರಿಹಿಚಿತ್. ಆಗ ಆ ಸ್ಟೇಜ್, ಯಾವ ಸ್ಟೇಜ್ ರೀಚ್ ಆದ ಅವನೀಗ? ದೇವರನ್ನು ಪೂರ್ತಿ ಚಿಂತನೆ ಮಾಡೋ ಸ್ಥಿತಿಗೆ ಬಂದ. ಆ ಸ್ಥಿತಿಯಲ್ಲಿ ಏನಾಗಿದೆ ಅವನಿಗೆ? ಕಾಮಾದಿಭಿಹಿ ಅನಾವಿದ್ಧಂ, ಕಾಮಾದಿಭಿಹಿ ಅನಾವಿದ್ಧಂ. ಈ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತಾನೆ, ಒಳ್ಳೆ ಲಾಸ್ಟ್ ಓವರು ಏನಾದ್ರು ಕಾಫಿ ತಂದ್ಕೊಳ್ಳಕ್ಕೆ ಬರ್ತಾರೆ, ಏನ್ ಮಾಡ್ತಾನೆ? ಕರೀತಾನೆ ಕಾಫಿ ಬಾ ಅಂತೇಳಿ. ಇಲ್ಲೇ ತಗೊಂಡು ಬಾ ಅಂತ, ಅಲ್ಲಿ ಹೋಗೋದಿಲ್ಲ, ಇಲ್ಲೇ ತಗೊಂಡು ಬಾ ಅಂತ. ಕೊಟ್ಟರು ಕೂಡ ಇವರು ಕೂತಿರ್ತಾ ಮುಗಿಯೋರಿಗೂ ಕೂಡ, ಯಾಕೆ ಮನಸ್ಸು ಹೋಗೋದಿಲ್ಲ ಆ ಕಡೆಗೆ. ಎಷ್ಟೇ ಹಸಿವಾಗಿದ್ರು ಕೂಡ ಆ ಕಡೆ ಮನಸ್ಸು ಹೋಗೋದಿಲ್ಲ. ಅದೇ ರೀತಿನೇ ಕಾಮಾದಿವಿರ ಅನಾವಿದ್ಧಂ, ಯಾವುದೇ ಕಾಮನೆಗೆ ಒಳಗಾಗದೆ ಹೋದಾಗ ಪ್ರಶಾಂತಾಖಿಲ ವೃತ್ತಿಯತ್, ಎಲ್ಲ ಮನಸ್ಸಿನ ವೃತ್ತಿ ಅಂದರೆ ಆಕ್ಟಿವಿಟಿ, ಮನಸ್ಸಿನ ಆಕ್ಟಿವಿಟಿ ಎಲ್ಲ ಸ್ತಬ್ಧವಾಗಿ ಬಿಟ್ಟಾಗ ಚಿತ್ತಂ ಮನಸ್ಸು ಬ್ರಹ್ಮ ಸುಖ ಸ್ಪೃಷ್ಟಂ, ಬ್ರಹ್ಮ ಸುಖ ಸ್ಪೃಷ್ಟಂ, ಬ್ರಹ್ಮಾನಂದವಾಗ್ತಾ ಇದೆ ಅವನಿಗೆ. ಆತ್ಮನ್ನೇ ಆತ್ಮನಾತುಷ್ಟ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ, ಬ್ರಹ್ಮಾನಂದವಾಗ್ತಾ ಇದೆ. ಹಾಗೇನಾಗ್ತಾನಂತೆ, ನಯೇವ ಉತ್ತಿಷ್ಠೇತ ಕರಹಿಚಿತ್, ಬಿಟ್ಟು ಹೇಳೋದೇ ಇಲ್ಲ ಅವನು, ಆ ಸ್ಥಿತಿ ಬಂದುಬಿಡ್ತಾನೆ. ಅದಕ್ಕೆ ಸಮೀಕರು ಎದ್ದೆ ಹೇಳಲಿಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಅಸಂಪ್ರಜ್ಞಾತ ಸಮಾಧಿ ಅಂದ್ರಿದೆ, ಬ್ರಹ್ಮ ಸುಖ ಸ್ಪೃಷ್ಟಂ. ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಪರಮಾತ್ಮನ ದರ್ಶನ ಸಾಕ್ಷಾತ್ ಆಗೋದ್ರಿಂದ ಅಪರೋಕ್ಷ ದರ್ಶನ ಅಂತ ಹೇಳ್ತಾರೆ. ಪರೋಕ್ಷ ದರ್ಶನ, ಅಪರೋಕ್ಷ ದರ್ಶನ. ಅವಾಗ ಏನಾಗುತ್ತೆ ಮನಸ್ಸಿಗೆ? ಶಾಂತಿ ಬಂದ್ಬಿಟ್ಟು ಮನಸ್ಸಿಗೆ ಕಡೆ ವಾಪಸ್ ಬರೋದಿಲ್ಲ, ಆ ಸ್ಥಿತಿ ಹೋಗ್ಬಿಡ್ತಾರೆ. ದೈವೋತ್ತಿಷ್ಠೇತ ಕರಿಹಿಚಿತ್ ಯಹ್ ಪ್ರವಜ್ಜ ಗೃಹಾತ್ ಪೂರ್ವಂ ತ್ರಿವರ್ಗ ಅವಪರಾತ್ ಪುನಃ ಯದಾ ಸೇವೆ ತಥಾನ್ ಭಿಕ್ಷು ಸಪಾಪೋ ನಿರಪತ್ರಪಃ. ಇನ್ನೊಂದು ಅಪೂರ್ವ ನೋಟ್ ಇದು. ಯಹ ಪ್ರವರಜ್ಜ ಗೃಹಾತ್ ಪೂರ್ವಂ, ಯಾವನು ಮೊದಲಿಗೆ ಗೃಹಾತ್ ಪ್ರವರಜ್ಜ ಮನೆ ಬಿಟ್ಟು ಸನ್ಯಾಸಿಯಾದವನು, ತ್ರಿವರ್ಗ ಅವಪನಾತ್ ಪುನಃ ತ್ರಿವರ್ಗವನ್ನ ತಂದುಕೊಡ್ತಕ್ಕಂಥ ಮನಸ್ಸಿನಿಂದ ಗೃಹಸ್ಥಾಶ್ರಮವನ್ನು ಬಿಟ್ಟು ಸನ್ಯಾಸಿ ಆದವನು, ಯದಾ ಸೇವೇತ ತಾನ್ ಭಿಕ್ಷು ಮತ್ತೆ ವಾಪಸ್ ಬಂದ್ರೆ ಸಪಾಪೋ ನಿರಪತ್ರಪಃ, ಅವರು ಮಹಾಪಾಪಿ, ನಾಚಿಗೆ ಎಟ್ಟವನು ಅಂತ ಹೇಳಿಬಿಡುತ್ತ. ಮಹಾಪಾಪಿ ಅವ್ರು ವಾಪಸ್ ಬರಲಿಕ್ಕೆ ಇವತ್ತು ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ? ಸನ್ಯಾಸಿಗಳಾಗಿ ಬೇಡ ವಾಪಸ್ ಬನ್ನಿ, ಏನು ದೊಡ್ಡ ಇವರು ಪರ್ಮಿಷನ್ ಕೊಡ್ಲಿಕ್ಕೆ ಇವರು ಯಾರಿಗೆ ಮತ್ತೆ ಸಾಧ್ಯ ಇಲ್ಲ. ಇದ್ಯಾ ಧ್ಯಾನ ಬಹಳ ಪುಲಿಷ್ನೆಸ್, ಅದು ಪ್ಲೇನು ನಿಮ್ಗೆ ಹಿಡಿಸ್ತಾ ಹೋಗ್ಬಿಟ್ರೆ ಕಿಟಕಿ ತೆಗೆದು ಕಿಟಕಿ ಓಪನ್ ಮಾಡಿ ಸೆಕೆ ಆದಂದ್ರೆ ಆಗೋ ಹಾಗೆ ಓಪನ್ ಏನಾಗ್ತಾನೋ ಕತೆ ಮುಗಿದ. ಅವ್ರು ಹುಡುಗರು ಕೊಂದು ಹಾಕ್ಬಿಡ್ತಾನೆ, ತಾನೊಬ್ಬನೇ ಅಲ್ಲ, ವಿಂಡೋ ಓಪನ್ ಆಯ್ತಂದ್ರೆ ಫ್ಲೈಟಲ್ಲಿ ಮುಗಿದು ಹೋಯ್ತು ಕತೆ. ಆ ರೀತಿ ಆಗುತ್ತೆ. ಇವ್ರು ವಾಪಸ್ ಬಂದ್ಬಿಟ್ಟು ಏನಾಗ್ತಾನೆ? ಇವನು ಹಾಳಾಗ್ತಾನೆ, ಸಮಾಜವನ್ನು ಹಾಳು ಮಾಡ್ಬಿಡ್ತಾನೆ. ಇವತ್ತು ಕಾಮನ್ ಆಗ್ತಾ ಇದೆ, ಬರ್ತಾ ಬರ್ತಾ ಏನ ಹೌದೌದು ತ್ರಿವರ್ಗಾಪನಾತ್ ಪುನಃ, ಆ ತಪ್ಪು ಅಂತ ಹೇಳಿ ನಿಷಿದ್ಧ. ಅದು ಯದಾ ಸೇವೇತ ತಾನ್ ಭಿಕ್ಷು ಸಪಾಪೋ ನಿರಪತ್ರಪ. ಈ ನಮ್ಮ ಜ್ಞಾನೇಶ್ವರಿ ಆಗ್ತದೆ, ನಮ್ಮಲ್ಲೇ ಕಾಮನ್ ಆಗ್ತಿದೆ. ಜ್ಞಾನೇಶ್ವರ ಸ್ಲೋಗನ ಸಿಟಿನೇ ಇಲ್ಲ. ಎಸ್ ಮತ್ತೆ ಅದ್ರಾಡಿ ಯಾಕೆ ಹೇಳಿದ್ರೆ, ಯಶ ದೇಹ ಸ್ಮೃತೋ ಅನಾತ್ಮ ಮರ್ತ್ಯೋ ವಿಟ್ಕೃಮಿ ಭಸ್ಮವತ್ ತಮೇವ. ಅದಕ್ಕೆಲ್ಲ ಏನಾಗುತ್ತದೆ, ಎಲ್ಲರೂ ಹೋಗ್ತಾರೆ, ಪಟಾಚಿಸರು ಹೋಗ್ತಾರೆ, ಅದಕ್ಕೆ ಉಪನಯನ ಅಭಿಪ್ರಾಯ ಎಲ್ಲ ಎಲ್ಲ ಇದು ಆಲ್ಮೋಸ್ಟ್ ರೆಗ್ಯುಲೈಸ್ ಮಾಡ್ಕೊಂಡ್ಬಿಡ್ತಾರೆ. ಅರ್ಥ ಆಯ್ತಾ? ಈಗ ನೀವು ಬಾಲ್ಯ ವಿವಾಹ ನಿಷಿದ್ಧ, ಅದು ಮಂತ್ರಿ ಹೋಗಿ ಕೂತ್ರೆ ಏನಾಗುತ್ತೆ, ಅದಕ್ಕೆ ಮಂತ್ರಿ ಅಟೆಂಡ್ ಮಾಡಿಬಿಟ್ರೆ. ಅರ್ಥ ಆಯ್ತಾ? ಎಷ್ಟು ತಪ್ಪಾಗಲಿಲ್ಲ, ಆ ಟೈಪ್ ಆಗಿಬಿಟ್ಟು ನಿಷಿದ್ಧ ಅಂದ ಅಲ್ಲಿ ಇದು ನಿಲ್ಲಿಸ್ಬೇಕಂದ್ರೆ. ಅದೇ ರೀತಿಯೇ ಕುರಿ ಕೊಂಡ ಬರಿ ಕೊಡಬಾರದು, ಬರಿ ಕೊಡೋ ಸಮಾಜ ಇವನೇ ಹೋಗಿ ಕುತ್ಕೊಂಡ್ಬಿಟ್ಟಿದ್ರೆ ಎಷ್ಟು ತಪ್ಪಾಗುತ್ತೆ, ಆ ತಪ್ಪ. ಅದು ಕೇಳಿದರೆ ಅದೆಲ್ಲ ಅದು ಬೇರೆ ಇದು ಬೇರೆ ಲೌಕಿಕ ಅಂದ್ರೆ ಇದೇ ಲೌಕಿಕ. ಇದು ಅಧ್ಯಾತ್ಮ ಸನ್ಯಾಸ ಮತ್ತು ಲೌಕಿಕ ಕೆಲಸನ ಅದು, ಅದು ಅಧ್ಯಾತ್ಮ. ಆಧ್ಯಾತ್ಮಿಕ ಅಂದ್ರೆ ಲೌಕಿಕ ಆಗ ಚಾನ್ಸ್ ಇಲ್ಲ. ಯಶ ದೇಹ ಸ್ತುತೋ ಅನಾತ್ಮ ಮರ್ತ್ಯೋ ವಿಟ್ಕೃಮಿ ಭಸ್ಮವತ್ ತಮೇವ ಸಾತ್ಮಸಾತ್ ಕೃತ್ವ ಶ್ಲಾಘಯಂತಿ ಹಿ ಅಸತ್ತಮಾಹ. ಯಶ ದೇಹ ಸ್ತುತೋ ಅನಾತ್ಮ. ಈ ದೇಹ ಅಂಬುದೇನು ಗೊತ್ತಾ, ಅನಾತ್ಮ ಜಡ ಇದು. ಆತ್ಮ ಅಂದ್ರೆ ಚೇತನ, ಅನಾತ್ಮ ಅಂದ್ರೆ ಚೇತನವಲ್ಲದ್ದು. ಇದು ಮರ್ತ್ಯ ಮತ್ತಿನ್ನೇನು, ಮರ್ತ್ಯ ಸಾಯೋದು, ಎರಡನೇ ಮಾರ್ಟಲ್ ಇದು, ಮಾರ್ಟಲ್ ಬಾಡಿ ಮೆಟೀರಿಯಲ್ ಇದು. ವಿಟ್ ಕೃಮಿ ಭಸ್ಮವತ್, ಹೇಗೆ ಅಂದ್ರೆ ವಿಟ್ ಕೃಮಿ ಭಸ್ಮ, ವಿಟ್ ಅಂದ್ರೆ ಮಲ, ಕೃಮಿ ಅಂದ್ರೆ ಕ್ರಿಮಿಕೀಟಗಳಿಗೆ ಬಲಿಯಾಗೋದು, ಭಸ್ಮವು ಸುಟ್ಟು ಹೋಗ್ತಕ್ಕಂಥದ್ದು. ತಮೇವ ಸಾತ್ವಸಾತ್ ಕೃತ್ವ, ಅದನ್ನೇ ತಾನು ಅಂತ ತಿಳ್ಕೊಂಡ್ಬಿಟ್ರೆ, ತಿಳ್ಕೊಂಡ್ಬಿಟ್ಟು ಜನ ಏನ್ ಮಾಡ್ತಾರೆ, ಅಸತ್ತಮಃ ಶ್ಲಾಘಯಂತಿ. ಆ ದೇಹನೇ ಭಾರಿ ಕೊಂಡಾಡ್ತಿರ್ತಾರೆ. ಅದೆಂತ ಬಿಟ್ಟೋಗೋ ದೇಹ, ಬಿಟ್ಟೋಗೋ ದೇಹದ ಬಗ್ಗೆ ಭಾರಿ ಯೋಚನೆ ಮಾಡಕ್ ಹೋಗ್ಬೇಕಾದ ಕಾರಣ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದ್ ಎಂಥವ್ರು ಚಾರ್ವಾಕರು ಎಂಥವ್ರು, ಅವರು ದೇಹವನ್ನೇ ಆತ್ಮ ಅಂತ ತಿಳ್ಕೊತಾರೆ. ಅವ್ರಿಗೆ ಹೇಳಿದ ಮಾತು, ಯಶ್ಯ ದೇಹ ಸ್ಮೃತೋ ಅನಾತ್ಮ ಮರ್ತ್ಯೋ ವಿಟ್ಕೃಮಿ ಭಸ್ಮವತ್ ತಮೇವ ಸಾತ್ಮಸಾತ್ ಕೃತ್ವ ಶ್ಲಾಘಯಂತಿ ಅಸತ್ತಮಃ. ಯಶ್ಯ ದೇಹಿನ ಅನಾತ್ಮ ದೇಹೋ ವಿಟ್ಕೃಮಿ ಭಸ್ಮವತ್ ಸ್ಮೃತ ತಶ್ಚ ತಮೇವ ದೇಹಂ ತತ್ಸದೃಶಮೇವ ಭೋಗಾಯತನಂ ಸ್ವಾತ್ಮಸಾತ್ ಕೃತ್ವ ಅಹಮೇವ ಆತ್ಮ ಇತಿ ಕೃತ್ವ ಏ ದೇಹಂ ಶ್ಲಾಘಯಂತಿ ತೇ ಅಸತ್ತಮ ಅಸುರ ಇತ್ಯನ್ವಯ. ಅಂದ್ರೆ ಅಸುರರು ದೇಹವನ್ನು ಆತ್ಮ ಅಂತ ತಿಳ್ಕೊತಾರೆ ಅಂತ ಒಂದರ್ಥ, ಅಥವಾ ದೇಹವನ್ನು ಆತ್ಮ ಅಂತ ಯಾರು ತಿಳ್ಕೊಳ್ತಾರೋ ಅವರು ಅಸುರರು ಅಂತ ಇನ್ನೊಂದು ಅರ್ಥ. ಎರಡು ರೀತಿಯಲ್ಲಿ ಟೆಸ್ಟ್ ಮಾಡಕ್ಕೆ ಬರುತ್ತೆ. ಆತ್ಮೈವ ಬಹೀಯಾ ನಿತಿ ಶ್ರುತಿಂ ಹಿ ಶಬ್ದೇನ ಸೂಚಯತಿ. ಆದ್ದರಿಂದ ದೇಹ ಬೇರೆ ಜೀವ ಬೇರೆ, ಆದ್ದರಿಂದ ಜೀವವನ್ನೇ ದೇಹ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಚಾರ್ವಾಕರು ಮಾಡಿದ ತಪ್ಪೇನು, ದೇಹವನ್ನು ಜೀವ ಅಂತ ತಿಳ್ಕೊಂಡ್ರು. ಅದ್ವೈತಗಳು ಮಾಡಿದ್ದೇನು, ದೇವರನ್ನು ಜೀವ ಅಂತ ತಿಳ್ಕೊಂಡ್ರು. ಅರ್ಥಾತ್ ಎರಡು ಏನು ತಿಳ್ಕೊಂಡ್ರು ಅವ್ರೀಗ, ತಪ್ಪು ತಪ್ಪೇ ತಿಳ್ಕೊಂಡ್ಬಿಟ್ರು. ದೇಹದೊಳಗೆ ಜೀವ ಇದ್ದಾನೆ, ದೇಹನೇ ಜೀವ ಅಂತ ಇವರು ತಿಳ್ಕೊಂಡ್ರು. ಜೀವರೊಳಗೆ ದೇವರಿದ್ದಾರೆ, ದೇವರನ್ನೇ ಜೀವ ಅಂತ ಅವ್ರು ತಿಳ್ಕೊಂಡ್ರು. ಸೊ ಕನ್ಫ್ಯೂಷನ್ ಎಲ್ಲಿ ಬಂತೀಗ, ಲೋಯೆಸ್ಟ್ ಕನ್ಫ್ಯೂಷನ್ ಇವ್ರದು, ಹೈಯೆಸ್ಟ್ ಕನ್ಫ್ಯೂಷನ್ ಅವ್ರದು. ಕನ್ಫ್ಯೂಷನ್ ಇಸ್ ಕನ್ಫ್ಯೂಷನ್, ಆದ್ದರಿಂದ ತಪ್ಪು ತಪ್ಪೆ. ಅದಕ್ಕೆ ಆಚಾರ್ಯ ಏನು ಮಾಡಿದರು, ದೇಹದೊಳಗೆ ಜೀವ ಇದ್ದಾನೆ, ಜೀವರೊಳಗೆ ದೇವರಿದ್ದಾನೆ, ಈ ಮೂರು ಪ್ರತ್ಯೇಕ ವಸ್ತುಗಳು, ಎಷ್ಟು ಸುಲಭ, ಏನೇನು ಕನ್ಫ್ಯೂಷನ್ನೇ ಇಲ್ಲ. ಅದಕ್ಕೆ ಪಂಚಭೇದ ಅಂತ ಹೆಸರಾಯಿತು. ಜೀವದೊಳಗೆ ದೇಹ ಇದ್ದಾನೆ, ಜಡ ಜೀವ ಬಂತ, ಜಡ ದೇವ ಬಂತು, ಜೀವರೊಳಗೆ ದೇವರಿದ್ದಾನೆ. ಏನು ಬಂತಲ್ಲಿ, ಜೀವ ಬಂತು, ಈಶ್ವರ ಭೇದ ಬಂತು. ಆಮೇಲೆ ದೇಹ ಜೀವ ಬೇರೆ, ದೇವ ಮತ್ತು ಈಶ್ವರ ಬೇರೆ, ಜೀವೇಶ್ವರ ಭೇದ ಬಂತು. ಒಂದು ದೇಹ ಇನ್ನೊಂದು ದೇಹ ಬೇರೆ, ಜಡ ಜಡ ಭೇದ ಬಂತು. ಹೀಗಾಗಿ ಪಂಚಭೇದ ಎಲ್ಲಿದೆ, ನಮ್ಮ ದೇಹ ನೋಡ್ಕೊಂಡು ಅರ್ಥ ಆಗ್ಬಿಡ. ನಮ್ಮ ದೇಹದೊಳಗೆ ಪಂಚಭೇದ ಅನುಸಂಧಾನ ಇದೆ. ಆ ಪಂಚಭೇದ ತಿಳ್ಕೊಳ್ಳದೆ ಇದ್ದವರು ಅಂತ ಅರ್ಥ ಇವರೆಲ್ಲ ಕೂಡ. ಗ್ರಹ ಭೇದ ಒಪ್ಪೋಣ ತಕ್ಷಣ ಆಟೋಮೆಟಿಕಲಿ ಎಷ್ಟು ಭೇದ ಆಗಿಬಿಡುತ್ತದೆ, ಇಲ್ಲ ಅಭೇದ ಆರು ಪಂಚಭೇದ, ಇನ್ನೊಂದು ಮಿನ್ ಬಿಟ್ವಿನ್ ಭೇದ ಇಲ್ಲ. ಎರಡು ಭೇದ ತಿಳ್ಕೊಂಡ್ರೆ ಸರಿಯಲ್ಲ. ಎಷ್ಟು ತಿಳ್ಕೋಬೇಕು ಅವನು, ನೋಭೇದ ಆರು ಪಂಚಭೇದ. ನೋಭೇದ ಅಂಬೋದು ಏನೋದು ಅನರ್ಥ, ಇದು ಸಾರ್ಥಕವಾದದ್ದು. ಅದನ್ನ ಅರ್ಥ ಮಾಡಿಕೊಂಡ್ರೆ ಬರೀ ಭೇದ ಆಚಾರ ಸ್ಥಾಪನೆ ಮಾಡಲಿಲ್ಲ. ಉದಾಹರಣೆಗೆ ನೈಯಾಯಿಕರದು ಭೇದ ಮತನೆ, ಸಾಂಖ್ಯರದು ಭೇದ ಮತನೆ. ನಮ್ಮವ್ರು ಏನ್ ಮಾಡ್ತಾರೆ, ಅನೇಕರು ಮಧ್ಯಾಹ್ನ ಹೊಸ ಕಾಂಟ್ರಿಬ್ಯೂಷನ್ ಕೊಟ್ಟರು. ಸಾಂಖ್ಯ ಮತ ನೈಯಾಯಿಕ ಮತ ಮೊದಲಿದ್ವೋ ಇಲ್ವೋ, ಇದ್ದು. ಆಮೇಲೆ ಆಚಾರ್ಯ ಬಂದ್ರು, ಅವರು ಭೇದನ ಹೇಳಿದ್ರೆ ಹೊಸ್ತು ಹೇಳಿದ್ರು ಅಂತ ಕೇಳ್ತಾರೆ. ಇವರಿಗೆ ಅರ್ಥ ಆಗಿಲ್ಲ, ಆಚಾರ್ಯ ಬರೀ ಭೇದ ಹೇಳಿ, ಏನ್ ಭೇದ ಹೇಳಿದ್ರು, ಅವ್ರು ಪಂಚಭೇದ ಯಾರು ಹೇಳಿದ್ದೀರ, ಪಂಚಭೇದ ಹೇಳಿದ ಆಚಾರ್ಯ ಒಬ್ಬರೇನೆ. ಆದ್ದರಿಂದ ಪಂಚಭೇದ ಸಿದ್ಧಾಂತ ಸತ್ಯ ಜಗಕ್ಕಿದು ಪಂಚಭೇದವು, ಪಂಚಭೇದಾತ್ಮಕ ಪ್ರಪಂಚಕ್ಕೆ ಇದು ಹೊಸ ವಿಚಾರ. ಉಳಿದವರಿಗೆ ಇದು ಗೊತ್ತಿಲ್ಲದೇನೆ ಎಲ್ಲ ಆಚಾರ ಹಿಂದೆ ಹೇಳಿದ್ದೇನೆ ಆಚಾರ್ಯ ಹೇಳಿದ್ದಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ, ತಪ್ಪದು. ಯಶ್ಯ ದೇಹ ಗೃಹಸ್ಥಸ್ಯ ಕ್ರಿಯಾ ತ್ಯಾಗೋ ವ್ರತ ತ್ಯಾಗೋ ವಟೋರಪಿ ತಪಸ್ವಿನೋ ಗ್ರಾಮ ಸೇವಾ ಭಿಕ್ಷೋರಿಂದ್ರಿಯ ಲೌಲ್ಯತಾ. ಇವಿಷ್ಟು ಅನರ್ಥಕರ ಅಂತ ಹೇಳ್ತಾರೆ. ಗೃಹಸ್ಥಸ್ಯ ಕ್ರಿಯಾತ್ಯಾಗ, ಗೃಹಸ್ಥ ಕರ್ಮ ಬಿಟ್ಬಿಟ್ಟ, ಎಷ್ಟು ಪದಿತಿ ಆಗುತ್ತೆ, ಯಾವ ಕರ್ಮಗಳು, ಪಂಚಮಹಾಯಜ್ಞಾದಿ ಕರ್ಮಗಳನ್ನು ಬಿಟ್ಬಿಟ್ರೆ ಗೃಹಸ್ಥ ಕೆಟ್ಟ. ವ್ರತತ್ಯಾಗೋ ವಟೋರು, ಅಧ್ಯಯನಾದಿ ವ್ರತಗಳನ್ನು ಬಿಟ್ಟುಬಿಟ್ರೆ ಬ್ರಹ್ಮಚರ್ಯ ಹೊರಟೋಯ್ತು. ಆಮೇಲೆ ತಪಸ್ವಿನೋ ಗ್ರಾಮ ಸೇವಾ, ತಪಸ್ವಿ ಅಂತ ಹೋದ ಊರ ಕೂತ್ಕೊಂಡ್ಬಿಟ್ಟ ತಪಸ್ ಮಾಡ್ತೀನಿ ಅಂತೇಳಿ. ತಪಸ್ವಿ ಆದ್ರೆ ಎಲ್ಲಿರ್ಬೇಕು ಅವನು, ಅರಣ್ಯದಲ್ಲಿರ್ಬೇಕು, ಊರಿಗೆ ಸೇರಿಕೊಂಡು ಪ್ರಯೋಜನ ಇಲ್ಲ. ಭಿಕ್ಷೋರ್ ಇಂದ್ರಿಯ ಲೌಲ್ಯತ, ಯತಿಯಾಗಿಬಿಟ್ಟ ಇಂದ್ರಿಯ ಲೌಲ್ಯ ಚಾಪಲಿ. ಕಾಮೆಂಟ್ರಿ ಕೇಳ್ತಾ ಓಡಾಡ್ತಿರ್ತಾನೆ, ಯತಿ ಅಂದ್ರೆ ಎಷ್ಟು ಪಜಿತಿ ಆಗುತ್ತಲ್ಲೇನು, ಕ್ರಿಕೆಟ್ ಮ್ಯಾಚ್ ನೋಡ್ತಾ ಕೂತ್ಕೊಂಡ್ರೆ ಕಾಮೆಂಟ್ರಿ ಕೂತ್ಕೊಂಡ್ರೆ ಯತಿ ಅಂತ ಹೇಗೆ ಆಗುತ್ತಾನ ಅವನು. ಆಮೇಲೆ ಆಶ್ರಮ ಇವರೆಲ್ಲ ಯಾರು ಗೊತ್ತಾ, ಆಶ್ರಮಾಪ ಸದಾ ಹೇತೆ, ಇವರೆಲ್ಲ ಆಶ್ರಮ ಧ್ವಂಸಕರು ಅಂತ ಕರೀತಾರೆ. ಆಶ್ರಮ ಏನ್ ಮಾಡ್ತಾರೆ, ಕುಲಾಪ ಸದಾ ಅಂದ್ರೆ ಏನೋ, ಕುಲ ಹಾಳು ಮಾಡೋರು ಇವ್ರು ಯಾರು, ಇವರು ಆಶ್ರಮ ಹಾಳು ಮಾಡ್ತಕ್ಕಂಥ ಜನ. ಖಲು ಆಶ್ರಮ ವಿಳಂಬಿನ, ಆ ವೇಷ ಹಾಕೊಂಡಿರ್ತಾರಷ್ಟೇ, ಆಶ್ರಮ ವಿಳಂಬಿನ, ಇಮಿಟೇಟ್ ದಿ ಆಶ್ರಮ, ನೀರಿ ಅವ್ರ ಆಶ್ರಮ ಫಾಲೋ ಮಾಡ್ತಾ ಇಲ್ಲ. ದೇವ ಮಾಯಾ ವಿಮೂಢಾಂತಾನ್ ಉಪೇಕ್ಷಾ ಉಪೇಕ್ಷೇತ ಅನುಕಂಪಯ, ಇವ್ರು ನಾವು ಫಾಲೋ ಮಾಡಬಾರದು, ಉಪೇಕ್ಷೆ ಮಾಡಬೇಕು ಅಂತ ಹೇಳ್ತಾರೆ, ಅವರ ಕಂಡೆ ಮಾಡಬೇಕು. ದೇವಮಾಯಾ ವಿಮೂಢಾನ್, ಅವರೆಲ್ಲ ದೇವಮಾಯಿಗೊಳಗಾದಂಥ ಮೂರ್ಖರು ಅವರೆಲ್ಲ ಕೂಡ. ಅನುಕಂಪಯ ಏನ್ ಮಾಡ್ಬೇಕು ಅವ್ರನ್ನ, ಅನುಕಂಪ ಅಂದ್ರೆ ಏನದು, ಯೋಗ್ಯರ ರೀತಿ ಮಾಡಿದರೆ ಅವ್ರ ಬಗ್ಗೆ ಅನುಕಂಪ ತೋರಿಸಿ ಗೈಡ್ ಮಾಡಬೇಕು, ಕೆಟ್ಟವರಾದರೆ ಅಯ್ಯೋ ಪಾಪಿಗಳು ಅಂತೇಳಿ ದೂರ ಇರಬೇಕಷ್ಟೆ. ಅನುಕಂಪನೂ ಎರಡು ವಿಧ, ಕೆಟ್ಟವ್ರ ಬಗ್ಗೆ ಅನುಕಂಪ ಬೇರೆ, ಒಳ್ಳೆಯವ್ರಿಗೆ ಅನುಕಂಪ ಬೇರೆ. ಒಬ್ಬನಿಗೆ ಒಳ್ಳೆ ಚಿತ್ರಹಿಂಸೆ ಮಾಡಿ ಹೊಡ್ಕೊಂಡು ಹೋಗ್ತಿರ್ತಾರೆ ದಾರಿಯೊಳಗೆ, ಅಯ್ಯೋ ಪಾಪ ಅನಿಸುತ್ತೆ. ಆಮೇಲೆ ನೋಡ್ತಾರೆ ಗೊತ್ತಾಗುತ್ತೆ ಏನವನು, ನೀವು ಹತ್ತಾರು ಕೊಲೆ ಮಾಡಿದವನು. ಅವಾಗ ಏನಂತಾರೆ, ಹಾಕಿದ್ರೆ ಏನು ಮಾಡೋಕ್ಕಾಗುತ್ತೆ, ಪಾಪಿಷ್ಟ ಎಷ್ಟು ದುಃಖ ಪಡ್ತಾನೆ, ಇನ್ನೂ ಜ್ಞಾನ ಇಲ್ಲಲ್ಲ, ಅಷ್ಟೇ ಬಿಡಿಸೋದಕ್ಕೆ ಹೋಗೋದಿಲ್ಲ, ನಿರಪರಾಧ ಹೊಡೆದಿರ್ತಾರೆ. ಅವಾಗ ಏನು ಮಾಡ್ತಾರೆ, ಅನುಕಂಪ ಬಂದು ಬಿಡಿಸೋಕೆ ಹೋಗ್ತಾರೆ. ಸೊ ಇದು ಅನುಕಂಪ ಅಂಬೋದು ಎರಡು ರೀತಿ ಇದೆ, ಸದನಕಂಪ ಬೇರೆ, ದುರನುಕಂಪ ಬೇರೆ. ಅದರಿಂದ ಅನುಕಂಪ ತೋರಿಸ್ಬೇಕು ಅಂದ್ರೆ ಪಾಪ ಪೂರ್ ಫೆಲೋ ಅಂತೇಳಿ ಅನುಕಂಪ ತೋರಿಸಿ ಯಥಾ ಪ್ರಕಾರ ಎಲ್ಲ ಕೊಡಬೇಕು ಅಂತ ಆಗಿಬಿಡ್ತದಲ್ಲ. ಅನುಕಂಪ ಕೊಡುವಾಗ ಏನಾಯ್ತು ಅಲ್ಲಿಗೆ, ಎಲ್ಲರಿಗೂ ಕೂಡ ನಾವು ತಪ್ಪು ಮಾಡಿದವರಿಗೂ ಕೂಡ ಏನು ಕೊಡಬೇಕು ಅಂತ ಆಯ್ತು, ಪ್ರೊಟೆಕ್ಷನ್ ಕೊಟ್ಟು ಸಾಕಿ ಅಂತ ಹೇಳಿದಾಗತ್ತೆ, ಅದು ಅರ್ಥ ಮಾಡಬಾರದು. ಆತ್ಮಾ ನಮ್ ಚೇತ್ ವಿಜಾನೀಯಾತ್ ಏವಂ ಜ್ಞಾನ ಧೃತಾಶಯ ಕಿಮಿಚ್ಛನ್ ಕಶ್ಯವಾ ಹೇತೋಹೋ ದೇಹಂ ಪುಷ್ಣಾತಿ ಲಂಪಟಃ. ಇದೆಲ್ಲ ಹೋಗೋದು ಯಾವಾಗ ಅಂದ್ರೆ, ಆತ್ಮಾನಂ ಚೇತ್ ವಿಜಾನೀಯಾತ್ ಏವಂ ಜ್ಞಾನಧೃತಾಶಯ, ಆಶಯ ಅಂದ್ರೆ ಮನಸ್ಸು, ಜ್ಞಾನಧೃತ ಆಶಯ, ಜ್ಞಾನದಿಂದ ತುಂಬಿ ಹೋದ ಮನಸ್ಸಿನವನು, ಏವಂ ಹೀಗೆ ಆತ್ಮಾನಂ ವಿಜಾನೀಯಾತ್ ಚೇತ್, ದೇವ್ರನ್ನ ತಿಳ್ಕೊಂಡು ಬಿಟ್ರೆ, ಕಿಮಿಚ್ಛನ್ ಕಶ್ಯವಾ ಹೇತೋಹೋ ದೇಹಂ ಪುಷ್ಣಾತಿ ಲಂಪಟಃ, ಅವನಿಗೆ ಬೇರೆ ಇಚ್ಛೆ ಯಾಕೆ ಬರುತ್ತೆ ಅವನಿಗೆ, ಗೊತ್ತಾಯ್ತಾ, ಬರೀ ದೇಹ ಪೋಷಣೆ ಮಾಡಕ್ಕೆ ಹೋಗೋದಿಲ್ಲ, ಲಂಪಟನಾಗೋದಿಲ್ಲ ಅವನು, ಲಂಪಟನಾಗಿ ಬರೀ ದೇಹವನ್ನು ಪೋಷಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಎಂದೂ ಬಿಡೋದಿಲ್ಲ. ದೇವರಿದ್ದಾನೆ ಅಂತ ಗೊತ್ತಾದ ಮೇಲೆ, ದೇವ್ರ ಮಹಿಮೆ ಗೊತ್ತಾದ ಮೇಲೆ, ಯಾವ ತಿಳುವಳಿಕೆ ಇದ್ದವನು ಕೂಡ ಯಾವುದಕ್ಕೆ ಆಸೆ ಪಡೋದಿಲ್ಲ, ದೇಹವೇ ಫೈನಲ್ ಅಂತ ತಿಳ್ಕೊಂಡು ಏಕಾಸೆ ಮಾಡೋ ದೇಹ ಕಟ್ಟೋಗ್ಬಿಡತ್ತೆ ಅನ್ನೋದಿಲ್ಲ ಅವನು. ಯಾತಕ್ಕೆ, ದೇಹ ಇವತ್ತಾರೆ ಹೋಗ್ತಕ್ಕಂಥದ್ದು, ಅದೇ ಅದು ಕೆಟ್ಟರೆ ಏನು ಭಾಳ ಯೋಚನೆ ಮಾಡಬೇಕು ಕಾರಣ ಇಲ್ಲ. ರಥ ಕೆಡಬಾರ್ದು, ಏನು ಕೆಡಬಹುದು, ದೇಹ ಕೆಡಬಹುದು. ಆ ವೆಹಿಕಲ್ ತರ್ತಾರೆ ಉಪಯೋಗಿಸೋದೇ ಇಲ್ಲ ಅವ್ರು ಕೇಳಿದ್ರೆ, ಏ ಮತ್ತೆ ಕೆಟ್ಟೋದ್ರೆ ಕಷ್ಟ ಅಂತ ಹೇಳಿದ್ರೆ, ತಂದಿರೋದೇ ಆತಕ್ಕೆ ಸಾಯ್ಲೆಕ್ಕಾದ್ರೆ ಹೋಗ್ತಾನೆ, ಗ್ಯಾರೆಂದಿರೋದು ವರ್ಸೋದು ವರ್ಸೋದು ಹೇಳೋದು ವರ್ಸೋದು ಹೇಳೋ ದಿವಸ ಫುಲ್, ಮತ್ತೆ ಟ್ಯಾಂಕ್ ಫುಲ್, ಮತ್ತೆ ಏನೋ ದಟ್ಟ ಅಂತ ಕರಿತಾರಿಲ್ಲ ಅವರು. ಅದು ಪೆಟ್ರೋಲ್ ಹಾಕ್ಸೋದು ಯಾತಕ್ಕೆ, ಸಂಚಾರಕ್ಕೆ ತಕ್ಕಂತೆ ಮಾತ್ರ, ಅದು ಸಂಚಾರ ಇದ್ರೆ ಮಾತ್ರ ಪೆಟ್ರೋಲ್, ಅದು ಕೂಡ 10 ಕಿಲೋಮೀಟರ್ ಹೋಗಕ್ಕೆ ಟ್ಯಾಂಕ್ ಫುಲ್ ಮಾಡಿಸೋದಿಲ್ಲ. ಎಷ್ಟು ಮಾಡ್ತಾರೆ, ಎಷ್ಟು ಬೇಕು ಅಷ್ಟೇ, ಎಷ್ಟು ದೂರ ಹೋಗಬೇಕು ಅಷ್ಟೇ. ಕೆಲವರಂತೂ ಮಹಾ ತಪ್ಪು ಮಾಡ್ತಿರ್ತಾರೆ, ಎಷ್ಟು ಗೊತ್ತಾ, ನೆಕ್ಸ್ಟ್ ಪೆಟ್ರೋಲ್ ಬಂಕ್ ಎಲ್ಲಿದೆ ಕೇಳ್ತಾರೆ, ಅಲ್ಲಿ ಮಾತ್ರ ಅಡ್ಜಸ್ಟ್ ಮಾಡ್ತಾರೆ, ಮತ್ತೆ ಅಷ್ಟೇ ಮುಂದಕ್ಕೆ ಹೋಗೋದಿಲ್ಲ. ಹೇಗೂ ಸಿಗ್ತದಲ್ಲ, ಅದ್ಯಾರು ಕ್ಲೋಸ್ ಆಗಿಬಿಟ್ರೆ ಬಾಯಿ ಪಡ್ಕೋಬೇಕು, ಬೇರೆ ದಾರಿ ಇಲ್ಲ. ಅಕಸ್ಮಾತ್ ಸ್ಟ್ರೈಕ್ ಆಗೋ ಅಥವಾ ಆಯಿಲ್ ಇಲ್ಲದೆ ಹೋಗಿಬಿಟ್ರೆ, ಸ್ಟಾಕ್ ಇಲ್ಲದೆ ಹೋಗಿಬಿಟ್ರೆ ಬಂದಿತ್ತೆ. ಉಳಿದವ್ರು ಏನು ಮಾಡ್ತಾರೆ, ಜಾನರಾಗಿದ್ರೆ ಸ್ವಲ್ಪ ಜಾಸ್ತಿ ಮಾಡಿರ್ತಾರೆ ಅಷ್ಟೇ. ಯಾವುದೇ ಸುಮ್ಮನೆ ಹಾಕಿ ಮಾತ್ರ ಇಡೋ ದಡ್ಡತನ, ಬರೀ ದೇಹ ಪೋಷಣೆ ಮಾಡ್ತಕ್ಕಂಥ ಲಂಪಟನು ಎಂದೂ ಕೂಡ ಬ್ರಹ್ಮಜ್ಞಾನ ಇಲ್ಲದವನು. ಬ್ರಹ್ಮಜ್ಞಾನ ಇಲ್ಲದವನು ಮಾತ್ರ ಹಾಗೆ ಮಾಡ್ತಾರೆ, ಇದ್ದವನು ಮಾತ್ರ ಏನು ಮಾಡ್ತಾನೆ, ದೇಹಾದಿಗಳು ಇರೋದೇ ಸಾಧನೆಗಾದ್ರಿಂದ ಅವನು ಎಲ್ಲದನ್ನು ಮಾಡ್ತಾನೆ. ಹಾಗೂ ದೇಹ ಮಾಡಲಿ ಬಿಡಲಿ, ದೇಹ ನಾಶ ಆಗೇ ಆಗ ಅದು ತಿಳ್ಕೊಂಡಿರೋದು. ಏಕಾಶಗಳನ್ನು ಮಾಡಿದರೆ, ವ್ರತ ಮಾಡಿದರೆ ದೇಹ ಸಾಯುತ್ತೆ ಅಂತ ತಿಳ್ಕೊಳ್ಳೋದಾದರೆ, ಮಾಡದೆ ಹೋದರೂ ಸಾಯುತ್ತೆ ಅದನ್ನು ಗೊತ್ತಿರಬೇಕು. ಇವತ್ತು ವೆಹಿಕಲ್ ಉಪಯೋಗಿಸಿದ್ರು ಹಾಳಾಗುತ್ತೆ, ಉಪಯೋಗಿಸ್ತೇ ಹೋದ್ರೂ ಹಾಳಾಗುತ್ತೆ. ಆಶ್ಚರ್ಯ ಅಂದರೆ ಉಪಯೋಗಿಸ್ತೇ ಹೋದರೆ ಬೇಗ ಹಾಳಾಗುತ್ತೆ, ಅದು ಇಂಪಾರ್ಟೆಂಟ್. ಯಾರು ರಥ ಉಪವಾಸ ಮಾಡೋದಲ್ಲಿ ಏನಾಗ್ತಾರೆ ಅವರು, ಅದು ಬೇರೆ ಯುಗದಲ್ಲಿ ಜನ ಲಕ್ಷಾಂತರ ವರ್ಷ ಯಾತಕ್ಕೆ ಬದುಕ್ತಿದ್ರು ಅಂದರೆ ರಥ ಉಪವಾಸ ಮಾಡ್ತಿದ್ರು ಅವರು. ಇವ್ರು ಯಾತಕ್ಕೆ ಬೇಗ ಹೋಗ್ತಾರಂದ್ರೆ, ಮಾಡಿದ್ರೆ ಬೇಗ ಹೋಗ್ಬಿಡ್ತಾರೆ. ಸೊ ಮಾಡದೇ ಇದ್ದವ್ರು ಬರಬೇಗ ಸಾಯ್ತಾರ, ಆದ್ದರಿಂದ ದೇಹ ರಕ್ಷಣೆ ಮಾಡಬೇಕು ಅಂತಿದ್ರು ಕೂಡ ಏನು ಮಾಡಬೇಕು ಅವರು, ರಥ ಉಪವಾಸ ಮಾಡಿದ್ರು. ಇನ್ನೊಂದು ಸಿಂಪಲ್ ಟೆಸ್ಟ್ ಅಂದರೆ, ಒಂದು ಪುಸ್ತಕ ತೊಗೊಂಡು ಮನೇಲಿ ಇಟ್ಕೊಂಬಿಡಿ, ಒಂದು 10 ವರ್ಷ ಬಿಟ್ಟು ತೆಗಿರಿ, ತೆಗೆದಷ್ಟು ಪುಡಿ ಆಗುತ್ತೆ. ಮತ್ತೆ ನಿತ್ಯ ಉಪಯೋಗಿಸಿ ಏನು ಮಾಡಿದ ಆಗೋದಿಲ್ಲ, ಅರ್ಥ ಆಯ್ತಾ? ನಿತ್ಯ ಉಪಯೋಗಿಸೋ ಪುಸ್ತಕ ಬಾಳಿಕೆ ಬಂದಾಗೆ ಹಾಗೆ ಇಟ್ಟ ಪುಸ್ತಕ ಬಾಳಿಕೆ ಬರೋದಿಲ್ಲ. ಈ ಕಬ್ಬಿಣ ಅಂತೂ ಭಾರಿ ಸುಲಭ, ಬಲುಬೇಗ ಏನಾಗುತ್ತೆ, ಅದು ದುಃಖಿಡ್ದೋಗ್ಬಿಡೋದು. ದಿವಸ ಉಪಯೋಗಿಸೋರು ದುಃಖ ಹಿಡಿದೋಗ್ಬಿಡೋದು. ಇದೆಲ್ಲ ನಮಗೆ ಪಾಠ ಅವೆಲ್ಲ ಕೊಡೋದು. ಅಂದರೆ ಉಪಯೋಗಿಸ್ತಾ ಇದ್ದ ಪದಾರ್ಥ ರಷ್ಟು ಹಿಡಿಯುತ್ತೆ. ಅದೇ ರೀತಿಯಲ್ಲಿ ಪಾಠ ಪ್ರವಚನ ಯಾವಾಗ ಬಿಟ್ಟುಬಿಟ್ರೆ ಏನಾಗುತ್ತೆ, ಬುದ್ಧಿ ಏನಾಗುತ್ತಂತೆ, ರಷ್ಟು ಹಿಡಿಯುತ್ತೆ. ಅನೇಕ ಭಾರಿ ಬುದ್ಧಿ ಅಂತಿರ್ತಾರೆ, ಆಮೇಲೆ ದಡ್ಡ ಆಗಿಬಿಟ್ಟಿರ್ತಾರೆ, ಉಪಯೋಗಿಸೋದಿಲ್ಲ. ಅವರು ದುಃಖ ಹಿಡಿದ ಶಸ್ತ್ರ ಇದ್ರೆ ಹಾಗೋ ಹಾಗೆ, ಯಾವಾಗಲೂ ಕೂಡ ಸಾಣೆ ಹಿಡಿಬೇಕಾದ್ರೆ ಉಪಯೋಗಿಸ್ಬೇಕು. ಉಪಯೋಗಿಸಿದ್ರೆ ಆಟೋಮೆಟಿಕ್ಲಿ ಸಾಣೆ ಹಿಡಿದಾಗ ಆಗ್ತಾ ಇರುತ್ತೆ, ಹಾಗೆ ಬಿಟ್ಬಿಟ್ರೆ ಕೆಟ್ಟ ಹೋಗುತ್ತೆ. ಅದಕ್ಕೆ ಆಚಾರ್ಯ ಏನ್ ಮಾಡಿದ್ರಂತ, ಸನ್ಯಾಸ ತಗೊಂಡಾಗ ಇಟ್ಟದಿದ್ದ ಹೇಳಕ್ ಹೋದ್ರು ಕಂಡರೆ ಮಾಡಾಕ್ಬಿಟ್ರು, ಆ ಪಾಠ ನಿಲ್ಲಿಸ್ಬಿಟ್ರು. ಆಚಾರ್ಯ ಏನ್ ಮಾಡಿದ್ರಾಗ, ಮಾಯಾವಾದನೆ ಪಾಠ ಹೇಳಿದ್ರು. ಯಾತಕ್ಕೆ, ಬುಧೋಭಿಧಾನಂ ಶ್ರವಣಂ ಬುಧೇತರೋ ಧ್ರುವಂ ವಿಧಧ್ಯಾತ್ ವಿಮೂಕ್ಷುರಾತ್ಮನಃ ಯತಿರ್ವಿಶೇಷ ತಿಥಿ ಲೋಕಚೋತನಾತ್ ಪ್ರವಕ್ತಿ ಮಾಯಾ ಸಮಯಂ ಸ್ವ ಪೂರ್ಣಧೀಹಿ. ಪ್ರತಿಯೊಬ್ಬ ಜ್ಞಾನ ಬಯಸ್ತಕ್ಕಂಥ ವ್ಯಕ್ತಿ ಸುಮ್ಮನೆ ಕೊಡ್ಬಾರ್ದು. ಏನಿಲ್ಲ, ಬಸ್ನಲ್ಲಿ ಹೋಗ್ತಿರ್ತೀರಿ, ಆ ಭಾಷೆ ಓದಾಗಿಲ್ಲ, ಯಾವ್ದೋ ಕತೆ ಪುಸ್ತಕ ಆದರೂ ಓದಿ ಕೊನೆ ಪಕ್ಷ. ಟೈಮ್ ವೇಸ್ಟ್ ಮಾಡಬೇಡಿ. ಅವ್ ಏನಾಗ ಬುದ್ಧಿ ಏನಾಗ್ತಿರುತ್ತದ? ಯಾಕೆ ಎಕ್ಸಸೈಸ್, ಬುದ್ಧಿಗೆ ಎಕ್ಸಸೈಸ್ ಆಗ್ಬೇಕು, ಫಿಸಿಕಲ್ ಎಕ್ಸಸೈಸ್ ಆಗಬಾರ್ದು. ಯಾವ ಎಕ್ಸಸೈಸ್ ಆಗಬೇಕು? ಇಂಟೆಲೆಕ್ಚುಯಲ್ ಎಕ್ಸಸೈಸ್ ಆಗಬೇಕು. ಅದಕ್ಕೆ ಪೂರ್ವಪಕ್ಷ ಓದಿ, ಅದರಲ್ಲಿ ಇದು ಓದಿ, ಬೇರೆ ಮತ್ತು ಭಾಷೆ ಓದಿ. ಆರಾಮ ಬಸ್ಸಲ್ಲಿ ಕೂತಾಗ ಬೇರೆ ಮತ್ತು ಭಾಷೆ ಓದಿಬಿಡಿ. ದಯವಿಟ್ಟು ಸಾರ್ಥಕ ಆಯಿತು. ಓದ್ತಿರ್ಬೇಕು, ಏನು ಗೊತ್ತಾಗ್ತಿರುತ್ತೆ ನಿಮಗೆ, ಎಷ್ಟು ತಪ್ಪಿದೆ ಅಂತ ಗೊತ್ತಾಗ್ತಾರೆ. ಆ ಮೂಲಕ ಇದಾಯ್ತು, ಉಪಯೋಗ ಆಯ್ತಾ ಇಲ್ವೋ? ಹರಿ ಅನೇಕರು ಇರ್ತಾರೆ, ಮನೆಯಲ್ಲಿ ಓದಕ್ಕೆ ಟೈಮ್ ಇಲ್ಲ, ಬೇರೆ ಕಡೆ ಓದಬಾರ್ದು ಅಂತ ಕತೆ ಓದೋಯ್ತಾರೆ, ಜನ್ಮದಲ್ಲೇ ಓದಿಲ್ಲ ಅಂತ ಆಗ್ತದೆ. ಬಟ್ ಈ ರೀತಿ ಓದಿ, ಸುಮ್ಮನೆ ಐಡ್ಲೈಕ್ ಬಿಡಲೇಬಾರ್ದು. ಏನೋ ಒಂದು ಪೇಪರ್ ಸಿಕ್ತು, ಸುಮ್ಮನೆ ಓದಿ, ಸುಮ್ಮ ಮೆಟೀರಿಯಲ್ಗೆ ಓದಬಾರ್ದು ಅಷ್ಟೇ. ಅದೇ ಅನಲೈಸ್ ಮಾಡಿ ಓದ್ಬೇಕು, ಎಷ್ಟು ಉಪಯೋಗ ಆಗುತ್ತೆ ಅದರಿಂದ, ಎಷ್ಟು ತಪ್ಪಿದೆ. ಯೂಸ್ಲೆಸ್ ಅಂತ ತಿಳ್ಕೊಳ್ಳೋಕಾರ ಓದ್ಬೇಕಲ್ಲ ಫಸ್ಟ್, ಯೂಸ್ಲೆಸ್ ಅಂತ ತಿಳ್ಕೊಳ್ಳೋಕಾರ ಓದಿ. ಆ ಒಂದು ಅಭ್ಯಾಸ ಇಲ್ದರೂ ಮನುಷ್ಯ ಹಾಳಾಗಿ ಹೋಗ್ತಾನೆ. ಇಷ್ಟು ಹೇಳಿ ಉಪನಿಷತ್ತಿನ ಎಲ್ಲ ವಿಷಯ ಸಂಗ್ರಹ ಮಾಡ್ತಾರೆ, ಎಷ್ಟು ಚೆನ್ನಾಗಿದೆ ಎಲ್ಲ ಶ್ಲೋಕಗಳು. ಆಹುಹು ಶರೀರಂ ರಥಮಿಂದ್ರಿಯಾಣಿ ಹಯಾನವೇಶುಂ ಮನ ಇಂದ್ರಿಯೇಶಂ ವರ್ತಮಾನಿ ಮಾತ್ರ ತ್ರಿಷಣಾಂಚ ಸೂತಂ ಸತ್ವಂ ಬೃಹತ್ ಬಂಧುರಮೀಶ ಧಾಮ ಅಕ್ಷಂ ದಶ ಪ್ರಾಣಂ ಅಧರ್ಮ ಧರ್ಮೌ ಚಕ್ರೇಭಿಮಾನಂ ರಥಿನಂಚ ಜೀವಂ ಧನುರಿಹಿ ತಸ್ಯ ಪ್ರಣವಂ ಪಠಂತಿ ಶರಂತು ಜೀವಂ ಪರಮೇವ ಲಕ್ಷ್ಯಂ. ಇಡೀದು ಕಠೋಪನಿಷತ್ತಿನ ಸಂಗ್ರಹ. ಮೊದಲೇದಾಗಿ ಆಹೂ ಶರೀರಂ ರಥಂ, ದೇಹ ಎಂಬುದೇನೋ ರಥ ಅಲ್ಲಿಂದ ಶುರು ಮಾಡ್ತಾರೆ. ಇದೆಲ್ಲ ಇಲ್ಲಿ ಕಠೋಪನಿಷತ್ತಿನ ಮಾತುಗಳು. ದೇಹವನ್ನು ರಥ ಅಂತ ತಿಳ್ಕೊಳ್ಳಿ ಮೊದಲನೇದು. ಆಮೇಲೆ ರಥ ಇಂದ್ರಿಯಾಣಿ ಹಯಾನ್, ಇಂದ್ರಿಯಗಳು, ಕುದುರೆಗಳೆಲ್ಲ ಇಂದ್ರಿಯಗಳು ಇದೆಯಲ್ಲ, ಅವೆಲ್ಲ ಏನವು? ದೇಹವೇ ರಥ, ಇಂದ್ರಿಯಗಳೇ ಕುದುರೆಗಳು. ಇಂದ್ರಿಯಾಣಿ ಹಯಾನ್ ಆಹುಹು ಉಪನಿಷತ್ತಿನ ಮಾತದು. ಅಮೀಶುಂ ಮನ, ಅಮೀಶುಂ ಅಂದ್ರೇನು? ಹಗ್ಗ. ಹಗ್ಗ ಯಾವುದು? ಮನ, ಮನಸ್ಸೇ ಹಗ್ಗ ಇದೆ. ಅಮೀಶುಂ ಪ್ರಗ್ರಹಂ, ಮನಃ ಪ್ರಗ್ರಹವಾನ್ನರಹ ಅಲ್ಲಿ ಮಾತು. ಪ್ರಗ್ರಹ ಅಂದ್ರೆ ಒಂದೇ, ಇದು ಹಿಡಿತ, ಇದು ಲಗಾಮ ಅಂದ್ರೆ ಒಂದೇ. ಇಂದ್ರಿಯೇಶಂ, ಮತ್ತೆ ಇಂದ್ರಿಯೇಶಂ ಶ್ರೋತ್ರಾದಿ ಇಂದ್ರಿಯ, ಇಂದ್ರಿಯ ನೇತಾರಂ, ಅದೆಲ್ಲ ಏನದು? ಮನ ಹೇಗಿದೆ ಅಂದ್ರೆ ಇಂದ್ರಿಯಗಳ ನಿಯಂತ್ರಣ ಮಾಡೋದ್ರಿಂದ ಹಗ್ಗ ಇದ್ದಾಗ ಲೆಕ್ಕ. ಬ್ರೇಕ್ ಏನ್ ಮಾಡಿ ಹಗ್ಗ ಏನ್ ಮಾಡುತ್ತೆ? ಕಂಟ್ರೋಲ್ ಮಾಡುತ್ತೆ. 10 ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದ್ರಿಂದ ಮನಸ್ಸಿಗೆ ಏನಂತ ಹೆಸರು? ಹಗ್ಗ, ಕಡಿವಾಣ ಅಂತ ಹೆಸರು. ವರ್ತಮಾನಿ ಮಾತ್ರ, ದಾರಿ ಯಾವುದು? ಪಂಚ ತನ್ಮಾತ್ರಗಳು, ಶಬ್ದ ಸ್ಪರ್ಶ ರೂಪ, ಅದರೊಳಗೆ ನಾವು ಮೂವ್ ಆಗ್ಬೇಕೀಗ. ದಾರಿಯಲ್ಲಿ ಹೋಗ್ತಾ ಇರ್ತೇನೆ ನಾವು. ದಾರಿ ಮುಖ್ಯ ಅಲ್ಲ ನಮಗೆ, ಗುರಿ ಮುಖ್ಯ. ಬಟ್ ಗುರಿ ಮುಟ್ಟಕ್ಕೆ ಏನ್ ಮಾಡ್ಬೇಕಾಗಿದೆ ನಾವೀಗ? ದಾರಿ ಸವಿಸ್ಬೇಕಾಗಿದೆ. ಸೊ ನಮಗಿರೋ ದಾರಿ ಯಾವುದು ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ, ಪಂಚ ತನ್ಮಾತ್ರಗಳು, ಇವೇ ವಿಷಯಗಳು, ದಾರಿಗಳು. ದಿಷಣಾಂಚ ಸೂತಂ, ಈ ರಥಕ್ಕೆ ಸಾರಥಿ ಯಾರು ಅಂದ್ರೆ ಬುದ್ಧಿಯೇ ಸಾರಥಿ. ವಿಜ್ಞಾನ ಸಾರಥಿ ರಿಯಸ್ತು ಮನಃ ಪ್ರಗ್ರಹವಾನ್ ನರಹ ಧನ ಪಾರಮಾಪ್ನೋತಿ ತದ್ವಿಷ್ಣು ಪರಮಂ ಪದಂ ಅಂತ ಕಠೋಪನಿಷತ್ತು. ಸಾರಥಿ ಅಂದ್ರೆ ಬುದ್ಧಿನೇ, ಅದಕ್ಕೆ ಧಿಯೋ ಯೋನ ಪ್ರಚೋದಯಾತ್ ಅಂತ ಕರೆಯೋದು. ಬುದ್ಧಿ ಸರಿ ಇದ್ಬಿಟ್ರೆ ಎಲ್ಲ ಸರಿ ಇರುತ್ತೆ. ಸಾರಥ್ಯ ಸರಿ ಇಲ್ಲದೆ ಹೋದ್ರೆ ಎಲ್ಲ ಕೆಟ್ಟ ಹೋಗುತ್ತೆ. ಅದಕ್ಕೋಸ್ಕರ ಧಿಷಣ ಅಂದ್ರೆ ಬುದ್ಧಿ. ಧಿಷಣಾಂಚ ಸೂತಂ ಸತ್ವಂ ಬೃಹತ್ ಬಂಧುರ ಮೀಶಧಾಮ. ಸತ್ವಂ ಅಂತಃಕರಣ ವಿಶೇಷ, ಮನಸ್ಸಿನೊಳಗೆ ಇನ್ನೊಂದು ಕಂಪಾರ್ಟ್ಮೆಂಟ್ಗೆ ಸತ್ವ ಅಂತ ಕರೀತಾರೆ. ಅದೇನದು? ಈಶಧಾಮ, ಬಂಧುರಂ ಈಶಧಾಮ, ಮನೋಹರವಾದ ಪರಮಾತ್ಮನ ಮಂದಿರ. ಮನಸ್ಸಿನ ಒಂದು ಕೆಲಸ ಇಂದ್ರಿಯ ಹಗ್ಗ, ಇನ್ನೊಂದು ಕೆಲಸ ದೇವರಿಗೆ ವಾಸಸ್ಥಾನ. ಹೃದಯದಲ್ಲಿ ಪರಮಾತ್ಮ ಇದ್ದಾನಲ್ಲ, ವಾಸಸ್ಥಾನ. ಅಕ್ಷಂ ದಶಪ್ರಾಣಂ ಅಧರ್ಮ ಧರ್ಮ. ಅಕ್ಷಂ ದಶಪ್ರಾಣಂ, ದಶಪ್ರಾಣಂ ಪ್ರಾಣ ದಶಕಂ, ಅಕ್ಷಂ ಆಹುರಿತಿ ಸರ್ವತ್ರ ಯೋಜ್ಯಂ. ದಶಪ್ರಾಣಗಳು, ಪ್ರಾಣಾಪಾನಾದಿಗಳು, ಧನಂಜಯ ಇತ್ಯಾದಿ 10 ಪ್ರಾಣಗಳೇನವು? 10 ಪ್ರಾಣ ಏನಂತ ಕರೀತಾರೆ? ಅಕ್ಷ. ಅಕ್ಷ ಅಂದ್ರೆ ಆಕ್ಸಿಸ್, ಆಕ್ಸಿಸ್. ಅದಿಷ್ಟು ಕೂಡ ಪ್ರಣವಂ ಪಠಂತೆ. ಆಮೇಲೆ ಮುಂದೆ ಧರ್ಮ ಅಧರ್ಮ ಧರ್ಮವು ಚಕ್ರೆ, ಎರಡು ಚಕ್ರಗಳು. ಧರ್ಮ ಅಧರ್ಮಗಳು ಎರಡು ಕೂಡ ಚಕ್ರಗಳು. ಪಾಪ ಪುಣ್ಯ ಲಕ್ಷಣೆ ಚಕ್ರೆ ಶಕಟ ಪದಸ್ಥಾನಿಯೇ. ಎರಡು ಚಕ್ರಗಳು ಇಲ್ಲ, ಧರ್ಮ ಮಾಡಬೇಕು, ಅಧರ್ಮ ಮಾಡಬೇಕು, ಎಲ್ಲರಲ್ಲೂ ಒಂದು ಜೀವ ಮಾಡ್ತಾನೆ ಇರಬೇಕಾದ್ರಿಂದ ನಾ ಧರ್ಮ ಬಿಟ್ಟಿವಿ ಅಂತ ಯಾರು ಹೇಳ್ಕೊಂಡ್ರೆ ಏನಂತ ಅರ್ಥ? ಅದಕ್ಕೆ ಅಧರ್ಮ ಮಾಡ್ತಾರೆ. ಮಡಿ ಮೇಲಿಗೆ ಇಲ್ಲ ಅಂದ್ರೆ ಏನರ್ಥ? ಮೈಲಿಗೆ ಗ್ಯಾರಂಟಿ ಇದೆ ಅಂತ ಅರ್ಥ. ಹೋಗ್ತಾನೆ ಮಡಿ ಮೇಲೆ ಇಲ್ಲ ಮನೆ, ಮೈಲಿಗೆ ಗ್ಯಾರಂಟಿ. ಧರ್ಮ ಅಧರ್ಮ, ಧರ್ಮ ಬಿಟ್ಟು ಅಧರ್ಮ ಮಾಡ್ತಾನೆ. ಕರ್ತವ್ಯ ಬೆಳಕಿನಲ್ಲಿ ಒಂದಿಲ್ಲ ಅಂದ್ರೆ ಇನ್ನೊಂದು ಇದೆ ಅಂತ ಹೇಗೆ ಅರ್ಥನೋ, ಅದು ಪುಣ್ಯ. ಆ ಚಕ್ರ ಇಲ್ಲದೆ ಹೋದ್ರೆ ಹೇಗೆ ರಥ ಮುಂದಕ್ಕೆ ಹೋಗೋದಿಲ್ವೋ? ಚಕ್ರ, ಎರಡು ಚಕ್ರ ಇದೆ. ಅಭಿಮಾನಂ ರಚನಂಚ ಜೀವಂ, ಅಭಿಮಾನಗ್ರಸ್ತನಾದ ಜೀವ ಇದ್ದಾನಲ್ಲ ಅವನೇ ರಥಿ. ರಥಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ, ದೇಹದಲ್ಲಿ ಅಭಿಮಾನ ಇಟ್ಕೊಂಡಿದ್ದ. ನನ್ನ ದೇಹ, ನನ್ನ ರಥ ಅಂತ ಹೇಗೆ ಕರೀತಾನೋ, ನನ್ನ ದೇಹ ಅಂತ ಕರೀತಾನೆ. ಧನುರ್ಹಿತಸ್ಯ ಪ್ರಣವಂ ಪಠಂತಿ, ಈಗ ಅವನು ಹೊರಟಿದ್ದಾನೆ. ಒಳ್ಳೆ ಯೋಧ ಇವನು, ರಥದಲ್ಲಿ ಕುತ್ಕೊಂಡು ಯುದ್ಧಕ್ಕೆ ಹೋಗ್ತಾರಲ್ಲ, ಹೊರಟಿದ್ದಾನೆ. ಇವನ ಕೈಯಲ್ಲಿ ಧನಸ್ಸಿದೆ. ಯಾವುದು ಧನಸ್ಸು ಅಂದರೆ ಪ್ರಣವನೇ ಧನುಸ್ಸು. ಪ್ರಣವೋ ಧನುಃ ಶರೋಹಿ ಆತ್ಮ, ಪಾಂಡುಕೋಪನಿಷತ್ತು. ತಸ್ಯ ಪ್ರಣವಂ ಪಠಂತಿ ಶರಂತು ಜೀವಂ ಪರಮೇವ ಲಕ್ಷ್ಯಂ. ಇನ್ನು ಇನ್ನೊಂದು ಯಾವುದು ಜೀವ? ಇನ್ನೊಂದು ಏನ್ ಮಾಡ್ಬೇಕಾಗಿದೆ? ಜೀವ ಶಬ್ದಕ್ಕೆ ಇಲ್ಲಿ ಮನಸ್ಸು ಅಂತ ಅರ್ಥ. ಮನಸ್ಸು ಒಂದು ಬಾಣ ಇದೆ, ಮನಸ್ಸು ಒಂದು ಬಾಣ ಅಥವಾ ಜೀವನೇ ಒಂದು ಗುರಿ ಹೊರತಲೆ ಸಾಧನೆ ಮಾಡಿದಂತಹ ಒಬ್ಬ ಬಾಣ ಇವನು. ಗುರಿ ಯಾವುದು ಅಂದರೆ ಪರಮೇವ ಲಕ್ಷ್ಯ. ಗುರಿ ಯಾವುದು ಅಂದರೆ ಪರಮಾತ್ಮನೇ ಗುರಿ. ಒಟ್ಟು ಏನು ಹೇಳಿದಾಗಾಯ್ತು, ಈಗ ಜೀವ ರಥಿಯಾಗಿ ಯುದ್ಧಕ್ಕೆ ಹೊರಟಿದ್ದಾನೆ, ಗೊತ್ತಾಯ್ತಾ, ಯುದ್ಧಕ್ಕೆ ಹೊರಟಿದ್ದಾನೆ. ಅವನಿಗೆ ರಥ ಯಾವುದು, ಕುದುರೆಗಳು ಯಾವುದು, ಹಗ್ಗ ಯಾವುದು ಎಲ್ಲ ವರ್ಣನೆ ಮಾಡಿಬಿಟ್ಟು ಅವನ ಗುರಿ ಯಾವುದು ಅಂತ ಕೇಳಿದರೆ ದೇವರೇ ಅಪಾರ್ಥ ಏನಾಗ್ಬಿಡುತ್ತೆ ನೋಡಿಬಿಟ್ರೆ, ದೇವ್ರು ಹೊಡಿಬೇಕು ಅಂತ ಆಯ್ತು. ಓದ್ತಾನೆ ಬಾಣ ಅಂಬೋದು ಜೀವ, ಹೊಡಿಬೇಕಾದ ಯಾರಿಗೀಗ, ದೇವ್ರು ಹೊಡಿಬೇಕು. ಇದೇ ರೀತಿಯಲ್ಲಿ ಬಂತು ಭಗವದ್ಗೀತಾ 15ನೇ ಅಧ್ಯಾಯದಲ್ಲಿ ಬಂತು. ಜಗದುಷ್ಟರ ವರ್ಣನೆ ಮಾಡಿ ಏನಂತ ಹೇಳಿಬಿಟ್ರೆ, ಅದನ್ನ ಅಶ್ವತ್ಥಮೇನಂ ಸುಬಿರೂಢ ಮೂಲಂ ಅಸಂಗ ಶತ್ರೇಣ ದೃಢೇನ ಚಿತ್ವ. ಈ ಜಗತ್ತನ್ನು ಕತ್ತರಿಸಿಬಿಡು ಅಂತ ಹೇಳಿದರು. ಟೆರರಿಸ್ಟ್ ಮಾಡ್ತಿರೋದೇ ಆ ಕೆಲಸ, ಓದ್ತಾನೆ ಟೆರರಿಸ್ಟ್ ಮಾಡ್ತಿರೋದೇನು, ಜಗತ್ತನ್ನು ಹೊಡಿತಾ ಇದ್ದಾರೆ. ಸೊ ಅವ್ರು ಯಾವ ಯಥಾಪ್ರಕಾರ ಏನು ಏನು ಯಾವುದು ಫಾಲೋ ಮಾಡಿದಾಗಾಯ್ತು ಅವರು ಗೀತಾದ. ಅಲ್ಲಿ ಹೇಗೆ ಜಗತ್ತನ್ನು ಕತ್ತರಿಸಬೇಕು ಅಂತ ಹೇಳಿದಾರಲ್ಲ, ಇಲ್ಲಿ ದೇವರು ಹೊಡಿಬೇಕು ಅಂದ್ರೆ ಅದೇ ಅರ್ಥ. ಅಲ್ಲಿ ಆಚಾರ ಅರ್ಥ ಬರೀತಾರೆ, ಜಗತ್ತನ್ನು ಕತ್ತರಿಸಬೇಕು ಅಂದ್ರೆ ವಿಮರ್ಶನ ಮಾಡಬೇಕು ಅಂತ ಅರ್ಥ. ಅರ್ಥ ಆಯ್ತಾ? ಕತ್ತರಿಸ್ಬೇಕು, ಬಾ ಹಣ್ಣು ಹೆಚ್ಚು ಅಂತ. ಹಣ್ಣು ಹೆಚ್ಚು ಅಂದ್ರೆ ಏನರ್ಥ? ಡೆಸ್ಟ್ರಾಯ್ ಮಾಡು ಅಂತಾನ? ಏನರ್ಥ ಅದಕ್ಕೆ? ತಿನ್ಲಕ್ಕೆ ಅನುಕೂಲ ಮಾಡಿಕೊ ಅಂತ. ಇಡೀ ಹಲಸಿನಣ್ಣು ತಿನ್ನುವಂತ ಕೊಟ್ಟರೆ ಏನ್ ಮಾಡ್ಬೇಕು ಅರ್ಥ? ಅವನು ಹೆಚ್ಚಬೇಕು. ಹೇಗೆ ಹೆಚ್ಚಬೇಕು? ಹಣ್ಣಿಗೆ ತೊಂದರೆ ಆಗದಂತೆ, ಹಣ್ಣು ತಡೆ ಬರಹಾಗೆ ಹೇಗೆ ಹೆಚ್ಚುತ್ತಾ ಹೋಗ್ತಾನೋ, ಜಗತ್ತನ್ನು ಹೆಚ್ಚು ತುಂಡರಿಸೋದು ಅಂದ್ರೇನು, ಜಗತ್ತನ್ನು ವಿವೇಚನೆಯಿಂದ ನೋಡಿ ದೇವ್ರ ಕೈಯಲ್ಲಿ ಅರ್ಥ ಮಾಡ್ಕೊ ಅಂತ. ಇಲ್ಲಿ ದೇವ್ರ ನೋಡಿ ಅಂದ್ರೆ ಏನರ್ಥ? ದೇವ್ರ ಗುರಿ ಆದ್ರಿಂದ ಅವನನ್ನು ನಾವು ಏನ್ ಮಾಡಬೇಕು, ಅವನೇ ಗುರಿಯಾಗಿಬಿಟ್ಟು ನಮ್ಮ ಮನಸ್ಸನ್ನು ಬೀಳ್ಬೇಕು ಅವನು, ಆ ರೀತಿ ಮಾಡಬೇಕು. ಅದಕ್ಕೆ ಅರ್ಜುನ ಏನ್ ಮಾಡ, ಮಚ್ಚೆ ಯಂತ್ರದಲ್ಲಿ ಮಚ್ಚನ ಹೊಡೆದ. ಹೊಡೆಯೋದು ಅಂದ್ರೇನು? ಅದು ಕತ್ತರಿಸಿ ಎಲ್ಲಿ ಬಿತ್ತು? ನೀರೊಳಗೆ ಬಿತ್ತು, ಗೊತ್ತಾಯ್ತಾ? ಅದೇ ರೀತಿ ಆ ದೇವರು ಅಲ್ಲಿರೋ ದೇವರು ಎಲ್ಲಿ ಬರಬೇಕೀಗ, ಹೃದಯಕ್ಕೆ ಬರಬೇಕು, ಹಾಗೆ ಹೊಡಿಬೇಕು ಅಂತ ಅರ್ಥ. ಎಲ್ಲೋ ಇರೋ ದೇವರು ಮನಸ್ಸಿನೊಳಗೆ ಬರ ಹೊಡಿಬೇಕು. ಪರಮೇವ ಲಕ್ಷ್ಯಂ. ಇಲ್ಲರು ದುಷ್ಟರೆಲ್ಲ ಏನಾಗ್ಬಿಡ್ತಿದ್ರು? ಹೊಡೆದಿದ್ರ ಪ್ರಕಾರ ಮಹಾವೀರರಾಗಿಬಿಡ್ತಿದ್ರು, ತಪ್ಪದು. ಆ ರೀತಿ ಹೊಡೆದ್ರೆ ಮೇಲ್ನೋಟಕ್ಕೆ ಅರ್ಥ ಮಾಡ್ಕೊಂಡು ಹೊಡೆದ್ರೆ ಏನಾಯ್ತು ಅಲ್ಲಿಗೆ? ಲಾಟ್ರಿ ಹೊಡಿತು ಅಂತಾರೆ. ಏನಾಯ್ತಾಗ? ಲಾಟ್ರಿ ಹೊಡಿತು ಅಂತ ಅರ್ಥರ? ಲಾಟ್ರಿ ಹೊಡಿತು ಅಂದ್ರೆ ಏನರ್ಥ? ಆ ರೀತಿ ಲಕ್ ಹೊಡಿತು ಅಂತ ಹೇಳಿದ. ಲಕ್ ಹೊಡಿತು ಅಂದ್ರೆ ಏನು? ಲಕ್ ಬಂತು, ದೇವ್ರು ಹೊಡೆದ ಅಂದ್ರೆ ಏನು? ದೇವ್ರು ಬಂದ ಅಂತ. ಬಂದ ದೇವ ಬಂದ ನಮ್ಮ ಸ್ವಾಮಿ ಬಂದವರ ಇದ್ದಾಗ ಅರ್ಥ ಮಾಡ್ಬೇಕು, ಹೊರತು ಕೊಲ್ಲೋದು ಅಂತ ಅರ್ಥ ಅಲ್ಲ. ಉಪನಿಷತ್ತಿನ ಅರ್ಥ ಸ್ಪಷ್ಟವಾಗಿ ಇಲ್ಲೇ ಬಂದ್ಬಿಟ್ಟಿದೆ. ರಾಗೋ ದ್ವೇಷಶ್ಚ ಲೋಭಶ್ಚ ಶೋಕಮೋಹೋ ಭಯಂ ಮದಃ ಮಾನೋಭಿಮಾನೋ ಅನಸೂಯಾ ಚ ಮಾಯಾ ಹಿಂಸಾ ಚ ಮತ್ಸರಃ ರಜಃ ಪ್ರಮಾದ ಕ್ಷುನ್ನಿದ್ರಾ ಶತ್ರವಸ್ತ್ವೇವ ಮಾದಯಃ ರಜಸ್ತಮ ಪ್ರಕೃತಯಃ ಸತ್ವ ಪ್ರಕೃತಯಃ ಕ್ವಚಿತ್. ಇದಕ್ಕೆ ಅಡ್ಡಿ ಏನಿದೆ ಗೊತ್ತಾ? ದಾರಿ ಹೋಗೋದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಇವೆ. ರಾಗ, ಮೊದಲೇ ರಾಗ ಹೊರಟ ರಥದೊಳಗೆ ಏನೋ ಇದು ತಿನ್ನೋದು ನೋಡಿದ್ರೆ ಸ್ಟಾಪ್ ಮಾಡಿಬಿಟ್ಟ ತಕ್ಷಣ. ಅದು ರಾಗ ಅಲ್ಲ, ಆಸೆ ಬಂತ ಅವನಿಗೆ. ದ್ವೇಷ, ಯಾರು ಆಗದವ್ರು ಬಂದರು ಅವನ ಕೈ ನೋಡ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ಬಿಟ್ಟ. ಅದೊಂದು ಲೋಭ, ಮೂರನೇ ದೋಷ. ಶೋಕ ಮೋಹ, ಶೋಕ ಒಂದು ಕಡೆ ದೋಷ, ಮೋಹ ಇನ್ನೊಂದು ಕಡೆ ದೋಷ. ಭಯಂ ಮದಃ, ಯುದ್ಧಕ್ಕೆ ಹೋದ್ರೆ ಭಯ ಇದ್ರೆ ಗತಿ ಏನಾಗುತ್ತೆ? ಭಯ ಇರಬಾರ್ದು. ಮದಃ ಸೊಕ್ಕು, ಮಾನಃ ಅಭಿಮಾನ ದುರಹಂಕಾರಾದಿಗಳು. ಅಸೂಯ, ಇನ್ನೊಬ್ಬರು ಕಂಡ್ರೆ ಹೊಟ್ಟೆಗೆಚ್ಚು. ಮಾಯಾ ಹಿಂಸಾಚ ಮತ್ಸರ, ಮಾಯಾ ಹಿಂಸಾಚ ಮತ್ಸರ. ಬರೀ ನೋಡಿ ಅವ್ ದುಃಖಪಟ್ಟರೆ ಅಸೂಯ, ಅಯ್ಯೋ ನನ್ನ ವಶ ಆಗಬೇಕಲ್ಲ, ಆಗ್ತಾ ಇಲ್ವಾ ಅಂತ ಕೊರಗಿದ್ರೆ ಅದು ಮತ್ಸರ. ಸ್ವಲ್ಪ ಡಿಫ್ರೆನ್ಸ್, ಸುಹೃನ್ ಮಿತ್ರ ಇದ್ರೆ ಹೇಗೋ ಆ ಥರ. ಅಸೂಯ ಮತ್ಸರ ರಜ ಪ್ರಮಾದ ಕ್ಷುನ್ನಿದ್ರ. ರಜ ಅಂದ್ರೆ ದೋಷ, ಪ್ರಮಾದ ಅಂದ್ರೆ ಮರೆವು ಇತ್ಯಾದಿಗಳು, ಶುತ್ರ ಅಂದ್ರೆ ಹಸಿವು, ನಿದ್ರ ಅಂದ್ರೆ ನಿದ್ರೆ. ಇವೆಲ್ಲ ಶತ್ರುಗಳು ಅಂತ ಕರೀತಾರೆ. ಇವಿಷ್ಟು ಕೂಡ ಶತ್ರು ಹೊಡಿಬೇಕಾದ ಶತ್ರುಗಳು. ದೇವರೆಂತ ದೇವರೆಂತ ಲಕ್ಷ್ಯ, ಇವೆಂತ ಲಕ್ಷ್ಯ. ನಮಗೆ ಎರಡು ಗುರಿ ಇರಬೇಕು, ಒಂದು ಗುರಿ ಸಾಧಿಸೋದು, ಇನ್ನೊಂದು ಗುರಿ ಹೊಡೆದೋಡಿಸೋದು. ಅದಕ್ಕೆ ಶತ್ರುರೂಪವಾದ ಲಕ್ಷ್ಯಗಳೆಲ್ಲ ಇವು. ಅದಕ್ಕೆ ಭಗವಂತ ಹೇಳಿದ್ದೇನಂತ ಅರ್ಜುನ, ಇದು ವಿದ್ಯೇನೇ ಮೇ ವೈರಿಣಂ. ಯಾವುದು ವೈರಿ? ಕಾಮ ವೈರಿ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶರೋ ಮಹಾಪಾಪ್ಮ ವಿದ್ಯೇನಮ್ಯ ವೈರಿಣಂ. ಅದಕ್ಕೆ ಕಾಮ ಅಂಬದೇ ಮೊದಲೇ ವೈರಿ. ರಾಗ ಅಂದ್ರೆ ಒಂದೇ, ಕಾಮ ಅಂದ್ರೆ ಒಂದೇ. ಉಳಿದೆಲ್ಲ ಅಲ್ಲಿಂದ ಸ್ಟಾರ್ಟ್ ಆಗು. ಅದು ಕಾಮವನ್ನೇ ಬಿಟ್ಬಿಟ್ರೆ ಏನಾಯ್ತು ಅಲ್ಲಿಗೆ? ಎಲ್ಲ ರೂಟ್ ಔಟ್ ಆದಾಗಲೇ. ಅದಕ್ಕೆ ಫಲಾಪೇಕ್ಷೆ ಮಾಡಬೇಡಿ ಅಂತ ಹೇಳಿದ್ರು. ಹಿಂಸಾಚ ಮತ್ಸರ ರಜ ಪ್ರಮಾದ ಕ್ಷುನ್ನಿದ್ರ ಶತ್ರವಸ್ತೇವ ಮಾದಯ ರಜಸ್ತಮ ಪ್ರಕೃತಯ ಸತ್ವ ಪ್ರಕೃತಯ ಕ್ವಚಿತ್. ಕೆಲವೊಮ್ಮೆ ಮಾತ್ರ ಏನಾಗುತ್ತೆ, ಇದು ಒಳ್ಳೇದಾಗಿಬಿಡುತ್ತೆ ಅಂತ ಹೇಳ್ತಾರೆ. ಯಾವ್ದು ಒಳ್ಳೇದಾಗುತ್ತೆ ಅಂದ್ರೆ, ಕೆಟ್ಟದನ್ನು ಓಡಿಸ್ಬೇಕು ಅನ್ನೋ ಅಪೇಕ್ಷೆ ಬಂದ್ರೆ, ಗೊತ್ತಾಯ್ತಾ, ಅದೆಲ್ಲ ಒಳ್ಳೇದು. ಒಳ್ಳೆ ಮಾತ್ಸರ್ಯ ಅಂತಿದೆ, ಕೆಟ್ಟ ಒಳ್ಳೆ ಕಾಮ ಅಂತಿದೆ. ಇದ್ರೆ ಕೇಳ್ತಾನೆ ಅಕ್ರೂರ ಕೃಷ್ಣನನ್ನ, ರುಕ್ಮಿಣಿ ಶ್ರೀಧರ ವಜ್ರಾಸನಗಳು ಬರೀತಾರೆ. ಕೃಷ್ಣ ಇನ್ನು ಹೋಗು ನೀನು ಅಂತ ಹೇಳ್ತಾನೆ ಅಕ್ರೂರಿಗೆ. ಆಗ ಅಕ್ರೂರ ಕೇಳ್ತಾನೆ, ಕೃಷ್ಣ ನನಗೆ ಆರು ಕೊಟ್ಟುಬಿಡು ಅಂತ ಹೇಳ್ತಾನೆ. ಏನು ಅಂದ್ರೆ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಆರು ಕೊಟ್ಟುಬಿಡು ಅಂತ ಬಿಡ್ತಾನೆ. ನೋಡಿದ್ರೆ ಏನಿವೆಲ್ಲ ಬಿಡಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ ಕ್ವಚಿತ್ ಸತ್ವ ಪ್ರಕೃತಿ, ಕೆಲವು ಒಳ್ಳೆಯವಿವೆಲ್ಲ. ಏನದು? ಕಾಮ ತೇಂಗ್ರಿ ಯುಗಾರ್ಚನೆ, ನೀನು ಪೂಜೆ ಮಾಡಬೇಕು ಅನ್ನೋದನ್ನು ನಿತ್ಯ ಕಾಮ ಕೊಟ್ಟುಬಿಡು, ಗೊತ್ತಾಯ್ತಾ. ದ್ವೇಷ, ಯಾರು ಪೂಜೆ ಗಡ್ಡೆ ಮಾಡ್ತಾರಲ್ಲ ಅವ್ರ ಮೇಲೆ ದ್ವೇಷ ಬರಹಾಗೆ ಮಾಡು, ಇವೆಲ್ಲ ಒಳ್ಳೇದು. ಅರ್ಥ ಆಯ್ತಾ? ಪೂರ್ತಿ ಬಿಟ್ಬಿಟ್ರೆ ಮನುಷ್ಯ ಕೆಟ್ಟ ಹೋಗ್ಬಿಡ್ತಾನೆ. ಪೂರ್ತಿ ಈ ರೀತಿ ಕೆಟ್ಟದ್ದನ್ನು ಬಿಡಬೇಕು, ಒಳ್ಳೇದನ್ನು ಇಟ್ಕೋಬೇಕು. ಆದ್ರಿಂದ ಅದು ಸರಿಯಲ್ಲ. ಆದಿಶಬ್ದ ದುಂದುಭ್ಯಾದಯ ಸುಗ್ರೀವ ಪಾಲ್ಯ ಬಾಹ್ಯಾಹ ಶತ್ರವ ಸಹೋದರಾಹ ಸಹೋದರಾದಯ ಮಾಯಾ ಕೈತವಂ ರಾಗಾದಯೋ ಅಂತರಿಯಾಹ ಶತ್ರವ ಬಾಹ್ಯಾ ಶತ್ರವ ಸಹೋದರಾದಯ. ವದ್ರಸ್ವಾಮಿ ಬರೀತಾರೆ ವಿಜಯಧ್ವಜರು, ಒಡಗಿನ ಶತ್ರುಗಳು ಇವಿಷ್ಟು ಕೂಡ. ಹೊರಗಿನ ಶತ್ರುಗಳು ಯಾರು ಅಂದರೆ ಸಹೋದರಾದಯ ಅಣ್ತಮ್ಮಂದ್ರೆ ಪಾಂಡವರ ವಿರುದ್ಧ ಆದವರು ಯಾರು? ಅವರೆಲ್ಲ ಏನು ಸಹೋದರರೇ. ಅದಕ್ಕೆ ದಾಯಾದಿ ಮತ್ಸರ ಅಂತಾನೆ ಹೆಸರು. ಅದಕ್ಕೆ ಹೊರಗಿನ ಶತ್ರುಗಳು ಅಂದರೆ ಅಣ್ತಮ್ಮಂದಿರು, ಒಳಗಿನ ಶತ್ರುಗಳು ಅಂದರೆ ಕಾಮಾದಿಗಳು. ದೃಷ್ಟಾಂತ ಕೊಡ್ತಾರೆ ಹೇಗೆ ಅಂದರೆ, ಸುಗ್ರೀವ ವಾಲ್ಯಾದಯ, ಸುಗ್ರೀವ ವಾಲಿ ಇದ್ರಲ್ಲ ಆ ಥರ. ಮತ್ತೆ ದುಂದುವೀವನು ಹೊರಗಿನ ಶತ್ರು, ವಾಲಿ ಒಳಗಿನ ಶತ್ರು. ತೇಜ ಛತ್ರವು ರಾಗಾದಯ ಉಪಾಯನ ಪರಿಹರ್ತವ್ಯಾತಿ ಶೇಷ ಯಾವತ್ ನೃಕಾಯ ರಥವಾತ್ಮ ವಶೋಪಕಲ್ಪಂ ಧತ್ತೇ ಗರಿಷ್ಠ ಚರಣಾರ್ಚನ ಯಾ ನಿಶಾತಂ ಜ್ಞಾನಾಶಿಮಚ್ಯುತ ಬಲಂ ತದತಸ್ತ ಶತ್ರು ಸ್ವರಾಜ್ಯತುಷ್ಟ ಉಪಶಾಂತ ಇದಂ ವಿಜಹ್ಯಾತ್. ಇನ್ನು ಅದೇ ಆ ದುಷ್ಟಾಂತರ ಕಂಟಿನ್ಯೂ ಮಾಡ್ತಾರೆ. ಇವನು ಶತ್ರುನ ರಾಜನಾದವನು ರಥದಲ್ಲಿ ಕೂತು ಯುದ್ಧಕ್ಕೆ ಹೋಗಿ ಶತ್ರುವನ್ನು ಗೆದ್ದು ಏನು ಪಡಿತಾನೆ? ರಾಜ್ಯ ಪಡೆದು ಬಿಡ್ತಾನೆ, ಹೌದಲ್ಲ? ಶತ್ರುವನ್ನು ಗೆದ್ದು ಏನು ಪಡಿತಾನೆ? ರಾಜ್ಯವನ್ನು. ಅದೇ ರೀತಿಯಲ್ಲಿ ಈ ರೀತಿ ಬದುಕ್ತಕ್ಕಂಥ ಜೀವ ಈ ಶತ್ರುಗಳನ್ನು ಕೊಂದು ಬಿಟ್ಟು ಏನು ಪಡಿತಾನವನು? ಸ್ವರಾಜ್ಯ ಪಡಿತಾನೆ. ಸ್ವರಾಜ್ಯ ಅಂದ್ರೆ ಏನು? ಮೋಕ್ಷ ಅಂತ. ಮೋಕ್ಷವನ್ನು ಪಡಿತಾನೆ. ಯಾವತ್ ನೃಕಾಯ ರಥಂ ಆತ್ಮವಶೋಪಕಲ್ಪಂ ನೃಕಾಯ ರಥಂ, ರು ಅಂದರೆ ಮನುಷ್ಯ, ಕಾಯ ಅಂದರೆ ದೇಹ, ಮನುಷ್ಯ ದೇಹ ಎಂಬ ರಥವನ್ನು ಆತ್ಮವಶೋಪಕಲ್ಪಂ ತನ್ನ ಮನಸ್ಸಿನ ವಶದಲ್ಲಿ ಇಟ್ಕೊಂಡು ಬಿಟ್ಟು ಧತ್ತೇ ಗರಿಷ್ಠ ಚರಣಾರ್ಚನಯಾ ನಿಶಾತಂ, ಇದು ಸುಮ್ಮನೆ ಸಾಧ್ಯ ಆಗೋದಿಲ್ಲ. ಗರಿಷ್ಠ ಚರಣ, ದೊಡ್ಡವರ ಚರಣ ಪೂಜೆ, ಪಾದ ಪೂಜೆ ಮಾಡಿದರೆ ಗರಿಷ್ಠ ಚರಣಾರ್ಚನಯ, ಗರಿಷ್ಠರು ಅಂದ್ರೆ ದೊಡ್ಡವರು, ದೊಡ್ಡವರ ಪಾದ ಪೂಜೆ ಮಾಡುವುದರಿಂದ ಮಹಾಪುರುಷ ಶ್ರೀಪಾದ ಪೂಜನೇನ ಅರ್ಥ ಬರೀತಾರೆ. ಮಹಾಪುರುಷರ ಪಾದ ಪೂಜೆ ಮಾಡೋದರಿಂದ ಏನಾಗುತ್ತೆ? ವಶಕ್ಕೆ ಬರುತ್ತೆ. ನಿಶಾತಂ ಜ್ಞಾನಾಶಿಂ, ಆಮೇಲೆ ಖಡ್ಗ ಬೇಕು ಅಂತ. ಯಾವ್ದು ಖಡ್ಗ? ಅದು ಜ್ಞಾನವೇ ಖಡ್ಗ, ಹಿಂದೆ ಹೇಳಿದ್ರು ಜ್ಞಾನವೇ ಆಯುಧ. ಆ ಖಡ್ಗ ಇಟ್ಕೋಬೇಕು. ಎಂಥ ಖಡ್ಗ ಅದು? ನಿಶಾತಂ. ಅದಕ್ಕೆ ಆಚಾರ್ಯ ಅಂತ ಹೇಳ್ತಾರೆ, ವಿಮಲೈ ಶ್ರುತಿಶಾಣ ನಿಶಾತತಮೈಹಿ ಸುಮನೋ ಶಿಫಿರಾಶು ನಿಹತ್ಯ ದೃಢಂ ಬಲಿನಂ ನಿಜ ವೈರಿಣ ಆತ್ಮತಮೋ ಭಿದಮೀಶ ಮನಂತ ಮುಪಾಸ್ವ ಹರಿಂ. ಎಲ್ಲಿ ಮಾತದ? ಕಾದಸ್ತೋತ್ರ. ಅದಕ್ಕೇನು ಹೇಳ್ತದೆ? ನಿಶಾತಂ. ನಿಶಾತ ಅಂದ್ರೆ ಶಾರ್ಪ್, ಶಾರ್ಪ್ ಆಗಿರೋ ಜ್ಞಾನ ಖಡ್ಗವನ್ನು ಹಿಡ್ಕೊಂಡ್ಬಿಟ್ಟು ಅಚ್ಯುತ ಬಲಂ ದಧತ್ ಅಚ್ಯುತ ಬಲಂ, ದೇವರೇ ಬಲ ಅದಕ್ಕೆ. ಬಲನ್ ನಕೇವಲಮ್ಮೇ ಭವತಶ್ಚ ರಾಜನ್ ಅಂತ ಹೇಳಿದಾಗೆ ಪರಮಾತ್ಮನೇ ಬಲ. ಆದ್ದರಿಂದ ಅಚ್ಯುತ ಬಲಂ ದಧದ ಅಸ್ತಶತ್ರು, ಅದನ್ನ ಹಿಡ್ಕೊಂಡ್ಬಿಟ್ರೆ ಅಸ್ತಶತ್ರು ಕಾಮಾದಿಷ್ಟರಲ್ಲಿ ಸತ್ತೋಗಿಬಿಟ್ಟು ಸ್ವರಾಜ್ಯ ತುಷ್ಟ ಉಪಶಾಂತ ಇದಂ ವಿಜಹ್ಯ, ಸ್ವರಾಜ್ಯವನ್ನು ಹೊಂದಿಬಿಟ್ಟು ಸುಖವಾಗಿ ಉಪಶಾಂತನಾಗಿ ಇಡೀ ಸಂಸಾರವನ್ನ ಗೆದ್ದು ಬಿಡ್ತಾನೆ, ಸುಖವಾಗಿ ಮೋಕ್ಷಕ್ಕೆ ಹೋಗಿಬಿಡ್ತಾನೆ ಅಂತ ಹೇಳಿ ಇದ್ರ ಕಂಟಿನ್ಯೂ ಮಾಡ್ತಾರೆ. ಪೂರ್ತಿಯಾಗಿ ಆ ದೇಹ ರಥ ಅಂತ ದೃಷ್ಟಾಂತವನ್ನ ಪೂರ್ತಿ ಮಾಡಿ ಅದನ್ನ ಇಟ್ಕೊಳ್ಳೋದಕ್ಕೆ ದಾಸರಿ ಅಂತ ಹಾಡು ಬರೀತಾರೆ. ರಥದಿಂದ ರಥಕ್ಕೆ ಬಾರೋ ಹರಿಯೇ, ರಥದಲ್ಲಿ ದೇವ್ರು ಕೂತಿದ್ದಾನೆ, ಇದು ನಮ್ಮ ದೇಹ ರಥ. ಆ ರಥಲ್ಲಿರೋ ದೇವ್ರು ಎಲ್ಲಿ ಬರಬೇಕೀಗ? ನಮ್ಮಿದು ರಥ ಎಳ್ಕೊಂಡು ಹೋಗೋದು ಎಲ್ಲಿಗೆ? ಸುತ್ತಾಗಿ ಕೈ ಬಿಟ್ಟು ಹೋಗ್ಬಿಡ್ತಾನೆ ಆ ಕಡೆಗೆ, ಸುತ್ತಾಗಿ ಈ ಕಡೆ ಸುತ್ತು ಬಿಟ್ಟು ಹೋಗ್ಬಿಡ್ತಾನೆ. ಅದಕ್ಕಲ್ಲ, ಏನ್ ಮಾಡ್ಬೇಕಂದ್ರೆ ಹೃದಯ ರಥಕ್ಕೆ, ರಥದಿಂದ ರಥಕ್ಕೆ ಬಾರೋ ಹರಿಯೇ, ಹೃದಯದಲ್ಲಿ ಚಿಂತನೆ ಮಾಡಲಿಕ್ಕೆ ಅನುಕೂಲವಾಗಲಿ ಅಂತೇಳಿ ಅದು ಕಾನ್ಸೆಪ್ಟ್. ಅದು ರಥೋತ್ಸವದ ಅರ್ಥನೇ, ಅದು ರಥೋತ್ಸವದ ಅರ್ಥ ಹೇಳಿದ ಭಾಗ ಇದು. ಜ್ಞಾನಾಸಿ ಏನ್ ಮಾಡ್ತಾರೆ? ಹೌದು, ಅದೇ ರೀತಿ ನೋಚೇತ್ ಪ್ರಮತ್ತ ಮಸದಿಂದ್ರಿಯ ವಾಜಿಸೂತಾ ನಿತ್ವೋತ್ಪಥಂ ವಿಷಯದಶ್ಯುಷು ನಿಕ್ಷಿಪಂತಿ ತೇದಶ್ಯವ ಸಹ ಯಸೂತ ಮಂ ತಮೋಂಧೇ ಸಂಸಾರ ಕೂಪ ಕುರು ಮೃತ್ಯ ಭಯೇ ಕ್ಷಿಪಂತಿ. ನೋಚೇತ್, ಹೀಗೆ ಮಾಡದೆ ಹೋದ್ರೆ, ಏನ್ ಮಾಡದೆ ಹೋದ್ರೆ, ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಹೋದ್ರೆ, ಶತ್ರುಗಳನ್ನು ಕೊಲ್ಲದೆ ಹೋಗ್ಬಿಟ್ರೆ ಏನಾಗತ್ತಾಗದು? ಪ್ರಮತ್ತಂ, ರಥದಲ್ಲಿ ಕೂತಿದ್ದಾನೆ, ದಾರಿ ತಪ್ಪಿಬಿಟ್ಟಿದ್ದಾನೆ. ಅಸದಿಂದ್ರಿಯ ವಾಜಿ ಸೂತಾಹ, ದುಷ್ಟವಾದ ಇಂದ್ರಿಯಗಳು, ದುಷ್ಟವಾದ ಕುದುರೆಗಳು, ದುಷ್ಟವಾದ ಸೂತ. ಸೂತ ಅಂದ್ರೆ ಬುದ್ಧಿ, ದುಷ್ಟ ದುರ್ಬುದ್ಧಿ ಅಂತ ಅರ್ಥ. ಅವೆಲ್ಲ ಏನ್ ಮಾಡಿಬಿಡ್ತವೆ? ನೀತ್ವಾ ಉತ್ಪಥಂ, ದಾರಿ ತಪ್ಪಿಸಿಬಿಡ್ತವೆ. ವಿಷಯದ ಅಶ್ಯುಷು ನಿಕ್ಷಿಪಂತಿ, ವಿಷಯ ಅಂತಕ್ಕಂಥ ಕಳ್ಳರೊಳಗೆ ಹಾಕಿಬಿಡ್ತಾರೆ. ಅದು ಮೇನ್ ರೋಡ್ ಬಿಟ್ಟು ಎಲ್ಲಿ ಸಿಕ್ಕಾಕೊಂಡವನು? ದಾರಿ ತಪ್ಪಿ ಅರಣ್ಯದ ಸಿಕ್ಕಾಕೊಂಡ ದರೋಡೆಕೋರ್ ಇದ್ದಾರೆ, ಅವ್ರ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟ. ತೇ ದಶ್ಯವಹ, ಅವರೇನ್ ಮಾಡ್ತಾರೆ? ಸಹಾಯ ಸೂತ ಮಮುಂ ತಮೋಂದೆ, ಇವನು ಇವನು ಕುದುರೆ ಸೂತ ಎಲ್ಲದರ ಸಮೇತ ಹೊಡೆದಾಕಿಬಿಟ್ಟು ಸಂಸಾರ ಕೂಪೆ ಉರು ಮೃತ್ಯ ಭಯೇ ಕ್ಷಿಪಂತಿ, ಎಲ್ಲ ಕಿತ್ಕೊಂಡ್ಬಿಡ್ತಾರೆ. ಸುಮ್ಮನೆ ಬಿಟ್ಟರೆ ಮತ್ತೆ ಕಂಪ್ಲೇಂಟ್ ಕೊಡ್ತಾನೆ ಅಂತ ಏನ್ ಮಾಡಿಬಿಡ್ತಾರೆ? ಒಂದು ಹಾಳು ಭಾಗ ಹಾಕಿಬಿಡ್ತಾರೆ. ಗೊತ್ತಾಯ್ತಾ, ಶತ್ರುನ ಹೊಡೆದು ಬಿಸಾಕೋದೆಲ್ಲಿ, ಹಾಳ್ಬಾವಿಗಳು. ಆದ್ರಿಂದ ಯಾರು ದಾರಿ ತಪ್ತಾರೋ ಅವರು ಸಂಸಾರ ಕೂಪದಲ್ಲಿ ಬಿದ್ದು ಅಂಧ ತಮಸೆಗೆ ಹೋಗಿಬಿಡ್ತಾರೆ. ಬಾವಿಲಿ ಏನಿರುತ್ತೆ ಹಾಳು ಬಾವಿಯೊಳಗೆ? ಬರೀ ಕತ್ಲಿರುತ್ತೆ ಅಷ್ಟೇ, ಬೆಳಕಾಗಿ ತಾಚ್ಬಿಟ್ರು ಕಳಿಸೋದಿಲ್ಲ, ಅಷ್ಟು ಕತ್ತಲಿರ್ತದ್ರು. ಅದು ಅಂಧಂ ತಮಸೆ ಬಿದ್ದು ಹೋಗಿಬಿಡ್ತಾರೆ. ಅಂದ್ರೆ ಇದರಿಂದ ಏನಾಯ್ತು ನಮಗೀಗ, ದೇಹಾದಿಗಳೆಲ್ಲ ಏನೀಗ ಒಳ್ಳೆ ಸಾಧನ ಅದು, ಸಾಧನ ಶರೀರ ಬಿದ್ದು ನೀ ದಯದಿ ಕೊಟ್ಟದ್ದು. ಅದೇನ್ ಮಾಡ್ತಿದ್ದೆ ನಾವು ಅದನ್ನೀಗ ಎರಡು, ಒಂದು ಉಪಯೋಗಿಸೋದೇ ಇಲ್ಲ, ಒಂದು ಅಥವಾ ಮಿಸ್ಯೂಸ್ ಮಾಡ್ತಾ ಇದ್ದೇವೆ. ಇನ್ನೊಂದು ಉಪಯೋಗಿಸ್ತಾ ಇರೋದೇ ಮಿಸ್ಯೂಸ್ ಮಾಡಿದಾಗ, ಫಸ್ಟ್ ಆಫ್ ಆಲ್ ಇನ್ನು ಪಾಸಿಟಿವ್ಲಿ ಮಿಸ್ಯೂಸ್ ಮಾಡ್ತಕ್ಕಂಥ ಜನ ಇದ್ದಾಗ ಎಲ್ಲಿ ಹೋಗ್ತಾರೆ ಅವರು? ಅಂಧ ತಮಸೆ ಹೋಗ್ತಾರೆ. ದೇರ್ ಫೋರ್ ಪರಮಾತ್ಮ ದುರ್ಯೋಧನಾದಿಗಳು ಯಾಕೆ ದೇಹ ಕೊಡ್ತಾನೆ ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಅವರು? ಅಂಧ ತಮಸೆಗೆ ಹೋಗ್ಬೇಕು, ಅದಕ್ಕೆ ಕೊಡ್ತಾನೆ. ಯೋಗ್ಯರಿಗೆ ಅದ ದೇಹ ಕೊಡ್ತಾನೆ, ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ದೇಹ ಕೊಡ್ತಾನೆ. ಯುದ್ಧದೊಳಗೆ ಕೆಟ್ಟವರಿಗೂ ರಥ ಇದೆ, ಒಳ್ಳೆಯವರಿಗೂ ರಥ ಇದೆ ಅಲ್ಲ ಆ ಟೈಪ್. ಈ ಕೌರವರಿಗೂ ರಥ ಆದ ಚತುರಂಗ ಬಲ ಪಾಂಡವರಿಗೆ ಅಷ್ಟೇ ಇದ್ದಿಲ್ಲ, ಯಾರಿಗಿತ್ತು? ಕೌರವರಿಗೂ ಇತ್ತು, ಪಾಂಡವರಿಗೂ ಇತ್ತು. ಸೊ ಪಾಂಡವರಿಗಿರೋ ಚತುರಂಗ ಬಲ ಅದು ಕೃಷ್ಣನ ಪ್ರೀತಿಗೋಸ್ಕರವಾಗಿ ದೊಡ್ಡ ಸಾಧನೆಯ ಕಾರಣವಾಯಿತು. ಇವರ ಚತುರಂಗ ಬಲ ಅಂಧತಮಸ್ಸಿನ ಕಾರಣವಾಯಿತು. ಆದ್ರೆ ದೇಹ ಇದೆ ಅಂದ ಮಾತ್ರಕ್ಕೆ ಏನ್ ಮಾಡಬಾರ್ದು? ಇದು ಮಾಡಬಾರ್ದು. ಅದು ಒಳ್ಳೆ ದೇಹ, ಅದು ಕೂಡ ಒಳ್ಳೆ ದೇಹ ಇರುತ್ತೆ ದುಷ್ಟದಿಗೆ, ಭಾರಿ ಒಳ್ಳೆ ದೇಹ, ಅಥ್ಲೆಟಿಕ್ ಬಾಡಿ ತಗೊಂಡು ಏನ್ ಮಾಡ್ಬೇಕಾದ್ರಿಂದ ಏನು ಸಾಧನೆ ಎಲ್ಲ ಮಾಡಿಲ್ಲ. ಸಂಧ್ಯಾನ ಮಾಡಿ ಉಪಯೋಗಿಸಿ ಎಷ್ಟು ಚೆನ್ನಾಗಿರೋದು, ಧ್ಯಾನ ಮಾಡಿ ಎಷ್ಟು ಚೆನ್ನಾಗಿರೋದು, ಎಲ್ಲೂ ಗುಂಡ ಕೂತ ಕೂತಿರ್ತಾನೆ, ಏನು ಉಪಯೋಗ ಅದರಿಂದ? ಆದ್ರಿಂದ ಒಳ್ಳೆಯದೇ ದುರ್ಯೋಧನ ಬಂಗಾರ ತಲ್ವಾಡ ತಿಂದದ್ದು, ಚಿನ್ನದ ರಥ ದುರ್ಯೋಧನ ಕಂಡವರು ದುಡ್ಡು ಯಾರು ಬೆಳಿಗ್ಗೆ ಗಂಟಂತಲ್ಲ ಆ ಥರ ಟ್ಯಾಕ್ಸ್ ಹಾಕ್ಕೊಂಡ್ರೆ ಯಾರು ದುಡ್ಡು ಆಯ್ತದೋ ಜನಗಳು ದುಡ್ಡು ಆ ಥರ ಎಂಜಾಯ್ ಮಾಡ್ತಿದ್ದವು. ಅದೆಲ್ಲ ಕೊನೆಗೆ ಎಲ್ಲಿಗೆ ಹೋಯ್ತು? ಅಂಧ ತಮಸೆ ಕಾರಣ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಸಜ್ಜನರ ಸಾಧನೆ ಹೇಗಿರ್ತದೆ, ದುರ್ಜನರ ಸಾಧನೆ ಹೇಗಿರುತ್ತೆ ಎಂಬುದನ್ನ ಎಷ್ಟು ನೀಟಾಗಿ ವರ್ಣನೆ ಮಾಡಿದ್ದ. ಸರಿಯಾಗಿ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ರಥ ಅಂಬೋದ್ರ ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಆಗಿತ್ತು. ಯಾವಾಗಲೂ ನಮ್ಮ ದೇಹವನ್ನು ಹೇಗೆ ಉಪಯೋಗಿಸ್ಬೇಕು? ರಥ ರಥ ಒಂದಿವ್ಸ ಏನಾಗಬೇಕು? ಒಂದಲ್ಲ ಒಂದಿವ್ಸ ಫೈನ್ ಡೇ ಹೋಗಬೇಕು, ಅದ ದೇಹ ಹೋಗಲೇಬೇಕು, ಬೇರೆ ದಾರಿ ಇಲ್ಲ. ಸಾಧನೆ ಮಾಡಿ ಹೋಗ್ಬೇಕು. ಯುದ್ಧ ಮಾಡಿ ಗೆದ್ದುಬಿಟ್ಟ ರಥ ಬರಿತು, ನೋ ಪ್ರಾಬ್ಲಮ್ ಮಟ್ಟ ಅಲ್ಲಿ. ಅದಕ್ಕೆ ಆಫ್ಟರ್ ವಿಕ್ಟ್ರಿ ರಥ ಹೋಗಿದೆ, ಏನು ಯೋಚನೆ ಇಲ್ಲ. ಸಾಧನೆ ಮಾಡಿ ಸತ್ತ, ಭಾರಿ ವೈಭವ. ಸಾಧನೆ ಮಾಡಿದ ಸತ್ತ ಏನಾಗುತ್ತೆ? ಪಾಪಿಷ್ಟ, ರಥನು ಹಾಳು ಮಾಡಿದ ತಾನು ಹೋದ ಅಂತ ಹೇಳ್ಬಿಟ್ಟು. ಯುದ್ಧಕ್ಕೆ ಹೋದ ರಥ ಉಳಿದಿತ್ತು, ಯುದ್ಧಕ್ಕೆ ಹೋಗದೆ ಹೋಗಿದ್ರೆ ಅದನ್ನು ಹಾಳು ಮಾಡಿಬಿಟ್ಟ ಅಂತ. ದೇಹನ ಹಾಳು ಮಾಡ್ಕೊಂಡಾಗಲೇ ಪ್ರವೃತ್ತಂಚ ನಿವೃತ್ತಂಚ ವಿವಿಧಂ ಕರ್ಮ ವೈದಿಕಂ ಆವರ್ತತೆ ಪ್ರವೃತ್ತೇನ ನಿವೃತ್ತೇನಾಶ್ಚುತೆ ಅಮೃತಂ. ಈಗ ಕರ್ಮ ಎರಡು ವಿಧ, ವೈದಿಕಂ ಕರ್ಮ ದ್ವಿವಿಧಂ, ವೇದೋಕ್ತವಾದ ಕರ್ಮ ಎರಡು ವಿಧ, ಪ್ರವೃತ್ತಂಚ ನಿವೃತ್ತಂಚ. ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಅಂತ ಕರೀತಾರೆ. ಏನರ್ಥ? ಫಲಕ್ಕೋಸ್ಕರ ಪ್ರವೃತ್ತವಾದರೆ ಪ್ರವೃತ್ತ ಕರ್ಮ, ಫಲ ಬಿಟ್ಟು ಪ್ರವೃತ್ತವಾದ ನಿವೃತ್ತ ಕರ್ಮ. ಅರ್ಥ ಆಯ್ತಾ? ಆನರ್ ಜಾಬ್ ಅಂತಾರೆ. ಆನರ್ ಜಾಬ್ನಲ್ಲಿ ಏನಿರೋದಿಲ್ಲ, ಸಂಬಳ ಇರೋದಿಲ್ಲ. ಗೊತ್ತಾಯ್ತಾ? ಇದರಲ್ಲಿ ಸಂಬಳ ಇರೋದು. ಸೊ ಪ್ರವೃತ್ತ ನಿವೃತ್ತ, ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಅಂತ ಎರಡು ವಿಧ ಇದೆ. ಜ್ಯೋತಿಷ್ಠೋಮೇನು ಸ್ವರ್ಗ ಕಾಮೋ ಯಜೇತ, ಸ್ವರ್ಗ ಬೇಕಾಗಿದೆ, ಜ್ಯೋತಿಷ್ಠೋಮ ಯಾಗ ಮಾಡ್ದ, ಯಾವ ಕರ್ಮ ಅದು? ಪ್ರವೃತ್ತ ಕರ್ಮ. ಆದರೆ ಮೋಕ್ಷ ಬೇಕಾಗಿದೆ, ಶಾಸ್ತ್ರಾಧ್ಯಯನ ಮಾಡ್ದ, ಏನದು? ನಿವೃತ್ತ ಕರ್ಮ. ಅದನ್ನ ಅರ್ಥ ಮಾಡಿಕೊಂಡೆ, ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ. ನಾವು ಮಾಡ್ತಿರೋದೆಲ್ಲ ಎಂಥ ಕರ್ಮ ಸಾಮಾನ್ಯ? ಬರೀ ಪ್ರವೃತ್ತ ಕರ್ಮನೇ. ಆದ್ದರಿಂದ ಮೋಕ್ಷ ಆಗೋ ಚಾನ್ಸ್ ಇರೋದಿಲ್ಲ, ನಿವೃತ್ತ ಕರ್ಮವಾಗಬೇಕು. ಅದಕ್ಕೆ ಮಾಫಲೇಶು ಕದಾಚನ ಅಂದ್ರೆ ಒಂದೇ, ನಿವೃತ್ತ ಕರ್ಮ ಮಾಡೋದ್ರು ಒಂದೇ. ಅವನೇನು ಮಾಡಿದ್ರೆ ಕರ್ಮ ನಿವೃತ್ತಿ ಅಂತ ತಿಳ್ಕೊಂಡ್ಬಿಟ್ರು ಬೇರೆಯವರು, ಯಾರು ಅರ್ಥ ಕರ್ಮನೇ ಮಾಡಬೇಡ ಅಂತೇಳಿ, ಅದು ತಪ್ಪು. ಅದು ಬರೆದು ಅರ್ಥ ಹರದು ಮೂಠೋಹು ಕರ್ಮ ಸನ್ಯಾಸ ವಿಧಾನ ತಂದು ಬಿಡ್ತಾರೆ. ಯುದ್ಧಕ್ಕೆ ಪರೀಕ್ಷೆ ಗೆಲ್ಲಬೇಕೇನಯ್ಯ, ಪರೀಕ್ಷೆಗೆ ಕೂಡಬೇಡ ಅಂದಾಗಾಯ್ತು. ಪಾಸ್ ಆಗ್ಲಿಕ್ಕೆ ಏನು ಉಪಾಯ? ಪರೀಕ್ಷೆ ಕೂಡದೇ ಇರೋದು, ಗ್ಯಾರಂಟಿ ಫೇಲ್ ಅಂತ ಆಯ್ತು. ಅಟ್ಲೀಸ್ಟ್ ಪಾಸ್ ಆಗೋ ಚಾನ್ಸ್ ಕೂಡ ತಪ್ಪಾಯ್ತು. ಅವರ ಅರ್ಥ ಇದು, ಪರೀಕ್ಷೆ ಪಾಸ್ ಆಗ್ಲಿಕ್ಕೆ ಪರೀಕ್ಷೆಗೆ ಕೂಡಬೇಡ ಅಂತ ಹೇಳಿದ್ರೆ ಹೇಗೋ, ಮೋಕ್ಷ ಬೇಕು ಅಂದ್ರೆ ಕರ್ಮ ಬಿಟ್ಬಿಡು ಅಂತ ಸಂದೇಶ ಕೊಟ್ಟರು. ಆಚಾರ್ಯ ಕರ್ಮ ಬಿಡಬೇಡ, ಒಡ್ಮಿಕ್ಷೆಗೆ ಹೋಗು, ಫೇಲ್ ಆಗಬೇಡ, ಪಾಸ್ ಆಗಕ್ಕೆ ಬರೀ ಅಷ್ಟೇ. ಅದು ಆಚಾರ ಕೊಟ್ಟಿಸ್ತಾರೆ, ಎಷ್ಟು ಸುಲಭ ಇದೆ. ಅದು ಕರ್ಮಯೋಗ ಅಂದ್ರೆ ಅದೇ. ಪ್ರವೃತ್ತಂಚ ನಿವೃತ್ತಂಚ ತ್ರಿವಿಧಂ ಕರ್ಮ ವೈದಿಕಂ ಆವರ್ತತೆ ಪ್ರವೃತ್ತೇನ ನಿವೃತ್ತೇನಾಶ್ಚುತೆ ಪರಂ. ಅಮೃತ ಅಮೃತಂ, ಅಮೃತ ಅಂದ್ರೆ ಮೋಕ್ಷ. ನಿವೃತ್ತ ಕರ್ಮದಿಂದ ಮೋಕ್ಷ ಪಡಿತಾನೆ. ಹಿಂಸ್ರಂ ದ್ರವ್ಯಮಯಂ ಕಾಮ್ಯಂ ಅಗ್ನಿಹೋತ್ರಾದಿ ಅಶಾಂತಿದಂ ದರ್ಶ್ಯಶ್ಚ ಪೂರ್ಣಮಾಶಶ್ಚ ಚಾತುರ್ಮಾಶ್ಯ ಪಶು ಪುನಃ. ಈ ಕಾಮ್ಯಕರ್ಮ ಅಂದ್ರೆ ಒಂದೇ, ಪ್ರವೃತ್ತ ಕರ್ಮ ಅಂದ್ರೆ ಒಂದೇ. ಅದಕ್ಕೆ ಕಾಮ್ಯಂ, ಕಾಮ್ಯಕರ್ಮ ಅಂಬೋದು. ಮೊದಲನೇದೇನು? ಹಿಂಸ್ರಂ, ಅದ್ರ ನೋವಿದೆ ಅದರೊಳಗೆ. ದ್ರವ್ಯಮಯಂ, ಅದಕ್ಕೇನು ಬೇಕು? ಯಾವಾಗಲೂ ಕೆಲ ದ್ರವ್ಯಗಳು ಬೇಕೇ ಬೇಕು. ಅಗ್ನಿಹೋತ್ರಾದಿ ಅವೆಲ್ಲ ಯಾವುದು? ಅಗ್ನಿಹೋತ್ರಾದಿ ಅಶಾಂತಿದಂ, ಅಗ್ನಿಹೋತ್ರಾದಿಗಳೆಲ್ಲ ಅಶಾಂತಿದಂ, ಮನಸ್ಸಿ ಶಾಂತಿ ಕೊಡ್ತಕ್ಕಂಥವುಗಳಲ್ಲ. ದರ್ಶಶ್ಚ ಪೂರ್ಣಮಾಸ, ದರ್ಶ ಯಾಗ, ಪೂರ್ಣಮಾಸ ಯಾಗ ಅಂತ ಯಾಗಗಳು, ಚಾತುರ್ಮಾಸ ಯಾಗ ಅಂತ ಒಂದು ಯಾಗ, ಇವೆಲ್ಲ ಕೂಡ ಎಂಥವುಗಳು? ಪಶು ಹಿಂಸೆಯಲ್ಲಿ ಕೊಡೋದ್ರಿಂದ ಕಾಮ್ಯಕರ್ಮ ಅತ್ಯಂತ ನಿಷಿದ್ಧ. ಕಾಮ್ಯಕರ್ಮ ಅತ್ಯಂತ ನಿಷಿದ್ಧ, ಅದನ್ನು ಮಾಡಬೇಡಿ ಅಂತ ಹೇಳ್ಬಿಟ್ಟ. ಅಶ್ವತ್ಥಾದಿ ದ್ರವ್ಯಚ್ಛೇದನಾತ್ಮಕತ್ವಾತ್ ಹಿಂಸ್ರಂ ಅಶಾಂತಿದಂ ಮುಕ್ತ ವಿಪರೀತ ಫಲಪ್ರದಂ ಹುತಂ ವೈಶ್ವದೇವಂ ಪ್ರಹೃತಂ ಭೂತ್ವಾ ಬಲಿಹರಣಂ ಏತದ್ವಯಮಿಷ್ಟಂ. ಮುಂದೆ ಹೇಳ್ತಾರೆ, ಏತದಿಷ್ಟಂ ಪ್ರವೃತ್ತಾಖ್ಯಂ ಹುತಂ ಪ್ರಹೃತಮೇವ ಚ ಊರ್ತಂ ಸುರಾಲಯ ರಾಮ ಉಪಾಜಿವ್ಯಾಧಿ ಲಕ್ಷಣಂ. ಏತದಿಷ್ಟಂ, ಇದರಲ್ಲೂ ಕೂಡ ಇದಿಷ್ಟು ಇಷ್ಟ ಅಂತ ಇಷ್ಟ ಎಲ್ಲ ಹೇಳಿದ್ದೇನೆ ಇಷ್ಟ ಅದು. ಪೂರ್ತ ಅಂದ್ರೇನು? ಪ್ರವೃತ್ತಾಖ್ಯಂ ಹುತಂ ಪ್ರಹೃತಮೇವಚ. ಹುತಂ ಪ್ರಹೃತಂ, ಹುತ ಅಂದ್ರೆ ಅರ್ಥ ಬರೀತಾರೆ. ಹುತ ಅಂದ್ರೇನು? ವೈಶ್ಯದೇವಾದಿಗಳು ಹುತ. ಪ್ರಹೃತ ಅಂದ್ರೆ ಬಲಿಹರಣ ಅಂಬುದು ಪ್ರಹೃತ. ಪೂರ್ತಂ ಸುರಾಲಯಾರಾಮ ಕೂಪ ಜೀವ್ಯಾದಿ ಲಕ್ಷಣ. ಇನ್ನು ದೇವಸ್ಥಾನ ಸುರಾಲಯ, ದೇವಸ್ಥಾನ ಕಟ್ಸೋದು, ತೋಟಗಳು ಕಟ್ಸೋದು, ಪಾರ್ಕ್ ಮಾಡೋದು, ಬಾವಿ ತೋಡಿಸೋದು, ಜನಕ್ಕೆ ಉಪಯೋಗ ಆಗೋದೆಲ್ಲ ಏನವು ಪೂರ್ತ. ಜಗತ್ತಿಗೆ ಉಪಯೋಗ ಆಗತಕ್ಕಂಥ ಕೆಲಸ ಮಾಡಿದರೆ ಪೂರ್ತ, ದೇವತೆಗಳಿಗೆ ಸಂತೋಷ ಕೊಡೋದು ಮಾಡಿದರೆ ಇಷ್ಟ. ಇಷ್ಟಾಪೂರ್ತಂ, ಇಷ್ಟಾಪೂರ್ತಗಳನ್ನು ಈ ಫಲಾಪೇಕ್ಷೆಯಿಂದ ಮಾಡಿದರೆ ಅವಿಷ್ಟು ಕೂಡ ಪ್ರವೃತ್ತ ಕರ್ಮ ಅಂತ ಕರೀತಾರೆ. ದ್ರವ್ಯಮೂಷ್ಮ ವಿಪಾಕಶ್ಚ ಧೂಮೋ ರಾತ್ರಿ ರಪಕ್ಷಯ ಅಯನಂ ದಕ್ಷಿಣಂ ಸೋಮೋ ದರ್ಶವೋಷಧ ವಿರುಧ ಅನ್ನಂ ರೇತ ಇತಿ ಕ್ಷ್ಮೇಶ ಪಿತೃಯಾನಂ ಪುನರ್ಭವ ಏಕೈಕಶ್ಯಾನುಪೂರ್ವ್ಯಾಚ ಭೂತ್ವಾ ಭೂತ್ವೇಹ ಜಾಯತೆ. ದ್ರವ್ಯಂ ಊಷ್ಮ ವಿಪಾಕಶ್ಚ, ದ್ರವ್ಯಂ ಊಷ್ಮ ವಿಪಾಕ ಪುರೋಡಾಶಾದಿ ದ್ರವ್ಯಜನಿತ ಅಪೂರ್ವಂ ಫಲಂ. ಅದೆಲ್ಲ ಏನು ಮತ್ತೆ ಪರ್ವತಕರ್ಮದ ಎಕ್ಸ್ಪ್ಲನೇಷನ್. ಧೂಮ, ಧೂಮದ ರಾತ್ರಿ, ರಾತ್ರಿ ಹಿ ಅಪಕ್ಷಯ, ಅಪಕ್ಷಯ ಅಂದ್ರೆ ನಾಶ, ಅದಕ್ಕೆ ಇನ್ನೊಂದು ಅರ್ಥ ಕೃಷ್ಣಪಕ್ಷ ಅಂತ ಅರ್ಥ. ಸೋಮ, ಚಂದ್ರ, ಅಯನಂ, ದಕ್ಷಿಣಂ, ದರ್ಶ್ಯ, ಔಷಧಿ, ವಿರುಧ, ಇದೆಲ್ಲ ಬಂತ ಪಿತೃಯಾನ ಅಂತ ಹೇಳಿದ್ರು. ಭಗವದ್ಗೀತೆಯಲ್ಲಿ ಬಂದಿದೆ, ಅಗ್ನಿರ್ಜ್ಯೋತಿರ ಶುಕ್ಲ ಷಣ್ಮಾಸ ಉತ್ತರಾಯಣ, ಧೂಮೋರಾತ್ರಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನ, ಅದಕ್ಕೆಲ್ಲ ಪಿತೃಯಾನ ಅಂತ ಕರೀತಾರೆ. ಸೋಮೋ ದರ್ಶ್ಯ ಔಷಧ ವಿರುಧ ಅನ್ನಂ ರೇತ ಇತಿ ಕ್ಷ್ಮೇಶ ಪಿತೃಯಾನಂ ಪುನರ್ಭವ. ಕೊನೆಗೆ ಅನ್ನ ಮತ್ತು ರೇತಸ್ಸು ಇವೆಲ್ಲ ಏನಿವು ಪಿತೃಯಾನ. ಇದರಿಂದ ಏನಾಗುತ್ತೆ ಅಂದರೆ ಪುನರ್ಭವ ಮತ್ತೆ ಹುಟ್ಟಲೇಬೇಕು. ಪ್ರವೃತ್ತ ಕರ್ಮ ಮಾಡಿದರೆ ಒಟ್ಟಿನ ಮೇಲೆ ಮತ್ತೇನಾಗಬೇಕು? ಅವನು ಹುಟ್ಟಲೇಬೇಕು. ಏ ಅದಕ್ಕೇನು ಹೇಳಿದರು? ವೈಶ್ವದೇವಾದಿಗಳನ್ನು ಪ್ರವೃತ್ತಿಯಿಂದ ಮಾಡೋದಕ್ಕೂ ಬರ್ತದೆ, ಏಕಾಶಿ ಉಪಾಸನೂ ಮಾಡೋಕ್ಕೆ ಬರುತ್ತೆ. ಭಾರಿ ದರಿದ್ರ ಇರ್ತಾನೆ, ಸಂಪತ್ತು ಬೇಕವನಿಗೆ, ಏನು ಮಾಡೋಕ್ಕೆ ಹೇಳಬೇಕು ಅವನಿಗೆ? ಏಕಾಶಿ ಮಾಡು ಅಂತ ಹೇಳಬೇಕು. ಸಂಪತ್ತು ಬರುತ್ತೆ ಅವನಿಗೆ, ಆಚಾರ ಹೇಳ್ತಾರೆ. ಮತ್ತೆ ಸಂಪತ್ತು ಬರುತ್ತೆ ಅದರಿಂದ, ರೋಗ ಪರಿಹಾರ ಆಗುತ್ತೆ. ಆದ್ರೆ ಇವತ್ತು ಅನೇಕರು ಇರ್ತಾರೆ, ಸಂಪತ್ತು ಬರಲಿ ಅಂತ ಏಕಾಶಿ ಉಪಾಸ ಮಾಡದ. ಏಕಾಶಿ ಉಪಾಸನೆ ಯಾವುದಕ್ಕೆ ಕಾರಣ ಆಯಿತು? ಪ್ರವೃತ್ತ ಕರ್ಮ ಆಗಿಬಿಡ್ತು. ಆದರೆ ವಿಷ್ಣು ಪ್ರೀತ್ಯರ್ಥ ಮಾಡಿದ ಅದು ನಿವೃತ್ತ ಕರ್ಮ ಆಯಿತು. ಕರ್ಮಗಳು ಕೆಲವು ಹೀಗಿರುತ್ತೆ, ಕೆಲವು ನಿಷಿದ್ಧ ಕರ್ಮಗಳು ಬಿಟ್ಟುಬಿಡಿ. ನಿಷಿದ್ಧ ಕರ್ಮ ಹೊರಟೋಯ್ತು. ಈಗ ವಿಹಿತ ಕರ್ಮಗಳು ಎರಡು ಭಾಗ, ಪ್ರವೃತ್ತ ಕರ್ಮ, ನಿವೃತ್ತ ಕರ್ಮ ಅಂತ ಎರಡು ಭಾಗ. ಪ್ರವೃತ್ತ ಕರ್ಮ ಫಲಾಪೇಕ್ಷೆಯಿಂದ ಮಾಡಿಬಿಟ್ಟಾಗ ಅದೇ ಏನಾಗುತ್ತೆ? ಪ್ರವೃತ್ತ ಕರ್ಮ ಆಯಿತು. ಅದೇ ಫಲಾಪೇಕ್ಷೆ ಬಿಟ್ಟಾಗ ಏನಾಯ್ತದ? ನಿವೃತ್ತ ಕರ್ಮ ಆಗೋದು. ಅರ್ಥ ಆಯ್ತಾ? ಈಗ ಸೊ ನಿಷಿದ್ಧ ಕರ್ಮ ಬೇರೆ, ಪ್ರವೃತ್ತ ಬೇರೆ, ವೈಶ್ವದೇವ ಏನಲ್ಲ ಅದು ನಿಷಿದ್ಧ ಕರ್ಮ ಅಲ್ಲ. ಆದರೆ ಸರಿಯಾಗಿ ಮಾಡಿದರೆ ನಿವೃತ್ತ ಕರ್ಮ, ಬೇರೆ ರೀತಿ ಮಾಡಿದರೆ ಪ್ರವೃತ್ತ ಕರ್ಮ. ಅದಕ್ಕೆ ಪ್ರವೃತ್ತ ಕರ್ಮ ರೀತಿಯಲ್ಲಿ ಮಾಡಬಾರ್ದು. ಕೆರೆ ಬಾವಿ ತೋರಿಸೋ ಕೂಡ ಕೆಟ್ಟದ ಒಳ್ಳೇದ? ದೇವಸ್ಥಾನ ಕಟ್ಟಿಸೋದನ್ನ ಏನಂತ ಕರೆದ್ರೆ ಇಲ್ಲಿ ಪ್ರವೃತ್ತ ಕರ್ಮ ಅಂತ ಕರೀತಾರೆ. ಅದಕ್ಕೆ ATG ಸಿಗುತ್ತೆ ಅಂತ ಕಟ್ಟಿಸ್ತೆ ಅಷ್ಟೇ. ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ, ನಾಲ್ಕು ಜನ ಕೊಂಡಾಡ್ತಾರೆ, ತನ್ನ ಹೆಸರು ಹಾಕ್ಲೇಬೇಕು, ಕಂಡೀಷನ್ ಬೇರೆ ಹಾಕಿಬಿಡ್ತಾನೆ ಫಸ್ಟ್ಗೆ. ಇವೆಲ್ಲ ಏನಿವು? ಪ್ರವೃತ್ತ ಕರ್ಮ. ಇನ್ನೊಮ್ಮೆ ಹೇಳ್ದ ನೋಡಿ, ನನಗೆ ಏನೂ ಬೇಕಾಗಿಲ್ಲ. ಒಂದು ನಾಲ್ಕು ಜನ ಬಂದು ಮನಃಶಾಂತಿ ಪಡ್ಕೊಂಡ್ರೆ ಸಾಕು, ದೇವ್ರ ಪ್ರೀತನ ಆದರೆ ಸಾಕು ಅಂದ್ಬಿಡ್ತಾರೆ. ಅದೇ ದೇವಸ್ಥಾನ ಏನಾಯ್ತದ? ನಿವೃತ್ತ ಕರ್ಮ ಆಗುತ್ತೆ. ದೇವಸ್ಥಾನ ನಿವೃತ್ತ ಕರ್ಮ, ಇದು ಪ್ರವೃತ್ತ ಕರ್ಮ. ದಿನ ಬೆಳಗಾರ ಟಿ ವಿಳು ನೋಡ್ತೀವಲ್ಲ, ಪೂರ್ಣ ಹೋಮಗಳು. ಎಲ್ಲಿ ನೋಡಿದ್ರು ಹೋಮಗಳೇ, ಬ್ರಾಹ್ಮಣರೇ ಜಾಸ್ತಿ ಬಿಟ್ಟರೆ ಎಲ್ಲ ಹೋಮ ಮಾಡಿ ಶುರು ಆಗ್ಬಿಟ್ಟಾರೆ. ಯಾತಕ್ಕೆ? ಎಲೆಕ್ಷನ್ ಗೆಲ್ಲಬೇಕು ಅಂತ ಹೋಮಗಳು. ಅದು ಯಾವ ಕರ್ಮ ಅದ? ಪ್ರವೃತ್ತ ಕರ್ಮ. ಎಲೆಕ್ಷನ್ ಮೊದಲೇ ಕೆಟ್ಟ ಹೋಮ ಮಾಡಿದವರು, ಪುರೋಹಿತನೋ ಏನೋ ಮಾಡಿರ್ತಾರೆ. ಇವರು ಪೂರ್ತಿ ಪೆಂಕಿ ಪ್ಯಾಂಟ್ ಹಾಕೊಂಡು ಪೂರ್ಣಾಹುತಿ ಕೊಡ್ತಿರ್ತಾರೆ, ಗೊತ್ತಾಯ್ತಿಲ್ಲ. ಶರ್ಟ್ ಹಾಕಿ ಹಿಡ್ಕೊಂಡು ಕೊಡ್ತಿರ್ತಾರೆ, ಅಲ್ಲಿ ಬಿಡಿ ಸೇದು ಹೋಗಿ ಬಂದಿರ್ತಾನೆ ಜೊತೆಗೆ ಅದನ್ನು. ಇವ್ರು ಪೂರ್ಣಾಹುತಿ, ಇವ್ರು ಮಾಡಿಸೋದು, ದೇವರೇ ಗತಿ. ದೇವರು ನಗುತ್ತಾಳಂತ ಭೂದೇವಿ, ಭಾಗವತ ಹೇಳ್ತಾರೆ. ಕಲಿಯುಗದಲ್ಲಿ ಕರ್ಮ ಮಾಡೋದು ನೋಡಿದ ಭೂದೇವಿ ಏನು ಮಾಡ್ತಾಳಂತೆ? ನಗುತ್ತಾಳಂತೆ. ಏನು ಮಹಾತ್ವರು ಇವರೆಲ್ಲ ಕೂಡ ಅಂತೆ. ಅನ್ನಂ ರೇತ ಐತಿ ಆ ಯಾರು ಅಲ್ಲ ಮಾಡಿಸ್ತಾರೆ, ಅದನ್ನು ಕೇಳಿ ಆಶ್ಚರ್ಯ. ಇವರೆಲ್ಲ ಕುತ್ಕೊಂಡ್ಬಿಡ್ತಾರೆ, ಸುಚ್ಚ ಮಾಡಿ ದುಡ್ಡು ಕೊಡ್ತಾರೆ. ಅದು ಒಳ್ಳೆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಹೋಗ್ತಾರೆ, ಅದಕ್ಕೆ ಬಿಡೋದಿಲ್ಲ. ಒಳ್ಳೆ ಕೆಲಸ ಮಾಡಿ ಅಷ್ಟು ಕೊಡ್ತೀರಿ ಅಂತ ಹೇಳ್ಬಿಡ್ತಾರೆ. ಆ ಥರ ಕಾಲ ಬಂದ್ಬಿಟ್ಟು ಕಲಿಯುಗ ಅಂದ್ರೆ ಅದೇನೆ. ಅನ್ನಂ ರೇತ ಐತಿ ಕ್ಷ್ಮೇಶ ಪಿತೃಯಾನಂ ಪುನರ್ಭವ ಏಕೈಕ ಶಾನುಪೂರ್ವ್ಯಾಚ್ಯ ಭೂತ್ವಾ ಭೂದ್ವೇಹ ಜಾಯತೆ. ಒಂದೊಂದನ್ನು ಮಾಡಿದ್ರು ಕೂಡ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು. ಪ್ರವೃತ್ತ ಕರ್ಮ ಯಾವಾಗಲೂ ಕೂಡ ಹುಟ್ಟು ಸಾವುಗಳಿಗೆ ಕಾರಣವಾಗುತ್ತೆ. ಆದ್ದರಿಂದ ಪ್ರವೃತ್ತ ಕರ್ಮವನ್ನು ಮಾಡಬಾರದು. ಅಂದರೆ ಕರ್ಮ ಬಿಡಬಾರದು, ಎರಡೀಗ ಕರ್ಮ ಬಿಡಬಾರದು, ಪ್ರವೃತ್ತ ಕರ್ಮ ಮಾಡಬಾರದು. ಸೊ ಆನ್ಸರ್ ಏನಾಗ? ನಿವೃತ್ತ ಕರ್ಮ ಮಾಡೋದು. ಎಷ್ಟು ಸುಲಭ ಆಯ್ತು. ಮತ್ತೇನೀಗ ಪ್ರವೃತ್ತ ಕರ್ಮದಿಂದ ಮತ್ತೆ ಬರುತ್ತೆ ಅಂದ ಮೇಲೆ ಒಳ್ಳೇದಾದ್ರೆ ಕೆಟ್ಟದಾದ್ರೇನೀಗ ಹೌದಲ್ಲ, ದೇಹ ಬರೋದೇ ಕೆಟ್ಟದ್ರ ಮೇಲೆ ಹೋಗ್ತಾನೆ. ನಾವು ಉದಾಹರಣೆಗೆ ಆಸ್ಪತ್ರೆ ಒಳ್ಳೆ ವಾರ್ಡ್ ಕೊಡ್ತಾರೆ ಅಂತ ಆದಾಗ ಆಯ್ತು ಅಷ್ಟೇ. ಅದ್ರ ಏನು ಗ್ಯಾರಂಟಿ ಆಯ್ತು ಅಲ್ಲಿಗೆ? ರೋಗ ಗ್ಯಾರಂಟಿ ಆಯ್ತು. ರೋಗ ಗ್ಯಾರಂಟಿ ಅಂತ ಒಟ್ಟು ಏನು ಮಾಡ್ತೀರಿ ಈಗ? ನಮಗೆ ರೋಗನೇ ಬೇಡ ಅಂತ ಹೇಳಬೇಕಾದ್ರೆ ಅವನಿಗೆ ಯೋಚನೆ ಮಾಡ್ತಾ ಕೂತಿದ್ದಾನೆ. ಅವನೀಗ ನನಗೆ ಆ ಬೆಡ್ ಕೊಡ್ತಾರೋ ಈ ಬೆಡ್ ಕೊಡ್ತಾರೋ ಈ ವಾರ್ಡ್ ಆ ವಾರ್ಡ್, ಅವನು ಡಿಸ್ಚಾರ್ಜ್ ಅಂದ. ಅವನು ಪಾಪ ಡಿಸ್ಚಾರ್ಜ್ ಅಂದ. ಖುಷಿಯಾಗುತ್ತಾ ಏನು ಡಾಕ್ಟ್ರೆ, ನೀವು ಸ್ವಲ್ಪ ಇದ್ದೋಗ್ತೀರಿ ಅಂದರೆ ರೋಗಿ ಅಂತ ಅರ್ಥ. ಹೋಗ್ತಾನೆ, ಯಾವ ರೋಗ ನಮಗಿದೆ, ಯಾವ ಆಟೋ ನಮ್ಗೆ ಬೇಡ, ಆದಷ್ಟು ಬಿಟ್ಟುಬಿಡಿ ಅಂತ ಹೇಳ್ಬೇಕು. ಅವನು ಭೂಲೋಕದೊಳಗೆ ಚಕ್ರಪತಿ ಜೀವತಿ ಕೊಟ್ಟರು ಬೇಡ. ಯಾಕೆ? ಅದು ಕೂಡ ಏನದು, ಜೈಲಿನ ಒಂದು ವೆರೈಟಿ ಅಷ್ಟೇ. ಚಕ್ರವರ್ತಿ ಪದವಿ ಕೂಡ ಏನದು, ಬಂಧನೇ. ಆದ್ರಿಂದ ಅದನ್ನು ಬೇಕಾಗಿಲ್ಲ. ಅದಕ್ಕೆ ಏನ್ ಮಾಡ್ತಿದ್ರು ಚಕ್ರವರ್ತಿಗಳು, ರಾಜ್ಯ ಬಿಟ್ಟು ಹೋಗ್ಬಿಡ್ತಾರೆ. ಧ್ರುವ ಎಲ್ಲ ಬಿಟ್ಟು ಯಾತಕ್ಕೆ ಹೋದ ಅಂದ್ರೆ ಅದು ಬಂಧನೇ, ಅದು ಮರಿಬಾರ್ದು. ನಿಷೇಕಾದಿ ಶ್ಮಶಾನ ಅಂತೈಹಿ ಸಂಸ್ಕಾರೇ ಸಂಸ್ಕೃತೋ ದ್ವಿಜ ಇಂದ್ರಿಯೇಷು ಕ್ರಿಯಾ ಯಜ್ಞಾತ್ ಜ್ಞಾನ ದೀಪೇಶು ಜುಹ್ವತಿ. ನಿಷೇಕಾದಿ ಶ್ಮಶಾನಾಂತೈಹಿ ಸಂಸ್ಕಾರೈಹಿ ಸಂಸ್ಕೃತೋ ದ್ವಿಜ. ಈ ದ್ವಿಜ ಯಾವಾಗ್ತಾನೆ ಅಂದ್ರೆ ನಿಷೇಕಾದಿ ಶ್ಮಶಾನಾಂತೈಹಿ, ನಿಷೇಕ ಕಾರ್ಯ ಗರ್ಭಾಧಾರದಿಂದ ಪ್ರಾರಂಭ ಮಾಡಿ ಪ್ರತಿಯೊಂದು ಕಾರ್ಯವು ಯಾವ್ದ್ರಲ್ಲಿ ನಡೀಬೇಕು, ವೇದ ಉಕ್ತ ಸಂಸ್ಕಾರವಾಗಬೇಕು. ಇಲ್ಲಿ ಹೋದ್ರೆ ಅದಕ್ಕೆ ಅಸಂಸ್ಕೃತವಾದಂತೆ ಕರೀತಾರೆ. ಅಸಂಸ್ಕೃತವಾದ ದೇಹ ಅಂದ್ರೆ ಆ ದ್ವಿಜತ್ವ ಬರೋದಿಲ್ಲ ಅದಕ್ಕೆ. ಇಂದ್ರಿಯೇಷು ಕ್ರಿಯಾ ಯಜ್ಞಾನ್ ಜ್ಞಾನದೀಪೇಶು ಜುಹ್ವತಿ. ಅವರೆಲ್ಲ ಇಂದ್ರಿಯ ಅಂತ ಇಂದ್ರಿಯ ಅಂತ ದ್ವಿಜನಾದವನು ಇಂದ್ರಿಯಗಳಲ್ಲಿ ಕ್ರಿಯಾಯಜ್ಞಗಳನ್ನ ಜ್ಞಾನದೀಪದಿಂದ ಮಾಡ್ತಾನ. ಜ್ಞಾನದೀಪೇನ ಜುಹ್ವತಿ ಭಗವದ್ಗೀತೆಯಲ್ಲಿ ಬಂದಿದೆ. ಜ್ಞಾನದೀಪದಿಂದ ಕರ್ಮ ಮಾಡಿದಾಗ ನಿವೃತ್ತ ಕರ್ಮ ಆಗಬೇಕು. ಜ್ಞಾನ ಇರಬೇಕು ಒಂದು, ಫಲ ಇರಬಾರ್ದು ಒಂದು, ಎರಡು ಸೇರಬೇಕಲ್ಲಿ. ಜ್ಞಾನ ಫಲ ಎರಡು ಸೇರಿಬಿಟ್ರೆ ಜ್ಞಾನ ಇರಬೇಕು ಫಲ ಹೋಗಬೇಕು, ಆಗದ ನಂಬರ್ ಒನ್ ಕರ್ಮ. ಇಂದ್ರಿಯಾಣಿ ಮನಸ್ಸೇವಂ ವಾಚಿ ವೈಕಾರಿಕಂ ಮನಃ ತಾಂತು ವರ್ಣ ಸಮಾಂ ನಾಯೇ ತಮೋಂಕಾರೇ ಸ್ವರೇ ನೆಸೇತ್ ಓಂಕಾರಂ ಬಿಂದುನಾದೇತು ತಂತು ಪ್ರಾಣೇ ಮಹತ್ಯಮಂ ಅಗ್ನಿ ಸೂರ್ಯೋ ದಿವಾ ವಾಯು ಶುಕ್ಲೋರಾಕೋತ್ತರ ಸ್ವರಾಟ್ ವಿಶ್ವೋತೈಜಸ ಪ್ರಜ್ಞ ತುರ್ಯ ಆತ್ಮಾ ಸಮನ್ವಯ ದೇವಯಾನಮಿದಂ ಪ್ರಾಹು ಭೂತ್ವಾ ಭೂತ್ವಾ ಅನುಪೂರ್ವಶಃ ಆತ್ಮಯಾಜ್ಜಿ ಉಪಶಾಂತಾತ್ಮ ಹ್ಯಾತ್ಮಸ್ಥೋ ನರಿವರ್ತತೆ. ಇದು ದೇವಯಾನ. ಅಷ್ಟು ಹುಟ್ಟು ಮತ್ತೆ ಹುಟ್ಟಿ ಬರೋದೆಲ್ಲ ಏನದು ಪ್ರವೃತ್ತ ಕರ್ಮದಿಂದ, ಅದು ಪಿತೃಯಾನ. ಹುಟ್ಟಿ ಬರದೇ ಇರೋದೆಲ್ಲ ಏನದು ದೇವಯಾನ, ಅದನ್ನು ಹೇಳ್ತಾರೆ. ಇಂದ್ರಿಯಾಣಿ ಮೊದಲನೇದು ಇಂದ್ರಿಯಗಳು, ಮನಸ್ಸು. ಇಂದ್ರಿಯಗಳನ್ನು ಎಲ್ಲಿ ಹೋಮಿಸಿದ? ಮನಸ್ಸಿನೊಳಗೆ. ಮನಸ್ಸನ್ನು ಎಲ್ಲಿ ಮಾಡದ? ವಾಚಿ. ಅದನ್ನೆಲ್ಲಿ ಮಾಡದ? ವೈಕಾರಿಕಂ ಮನಃ. ತಾಂತು ವರ್ಣ ಸಮಾಮ್ನಾಯೇ ಅವುಗಳನ್ನ ವರ್ಣಗಳೊಳಗೆ, ತಮ್ ಓಂಕಾರೆ ಅದನ್ನ ಓಂಕಾರದೊಳಗೆ, ಅದನ್ನ ಸ್ವರದೊಳಗೆ ನೆಸೆಯಿತು, ನ್ಯಾಸವನ್ನು ಮಾಡದ. ಓಂಕಾರವನ್ನ ಬಿಂದುನಾದೇತು ಬಿಂದುನಾದಗಳೊಳಗೆ, ತಂತು ಪ್ರಾಣೆ ಅದನ್ನ ಮಹತ್ ಪ್ರಾಣನೊಳಗೆ, ಅದನ್ನ ಅಗ್ನಿಯೊಳಗೆ, ಅದನ್ನ ಸೂರ್ಯನೊಳಗೆ, ಅದನ್ನ ಹಗಲಿನೊಳಗೆ, ಅದನ್ನ ವಾಯುವಿನೊಳಗೆ, ಅದನ್ನ ಶುಕ್ಲಪಕ್ಷದೊಳಗೆ, ರಾಕ ಹುಣ್ಣಿಮೆ ಅವು ಉತ್ತರಾಯಣ ಸ್ವರಾಟ್ ದೇವರು ಈ ರೀತಿ ಹಾಕ್ತಾ ಹೋಗ್ತಾನಲ್ಲ, ಇದಿಷ್ಟು ಕೂಡ ದೇವಯಾನ ಎಕ್ಸ್ಪ್ಲೇನ್ ಮಾಡ್ತಾರೆ. ವಿಶಿಷ್ಟಾಕಾರ ಪರಮ ಲಕ್ಷಣಂ ಕರ್ಮ ಅಸ್ಯ ಅಸ್ತೀತಿ ವೈಕಾರಿಕಂ ಮನೋ ಅಭಿಮಾನಿನಂ ಇಂದ್ರಂ ವಾಚಿ ವೇದಾಭಿಮಾನಿನ್ಯಾಂ ಪಾರ್ವತ್ಯಾಂ. ಸುಮ್ಮನೆ ಭಾಗ ತೋರಿಬಿಟ್ರೆ ಬರೀ ಮೆಟೀರಿಯಲ್ ಎಲ್ಲ ಕಾಣಿಸ್ತದೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ ಅಭಿಮಾನಿ ದೇವತೆಗಳನ್ನು ಹೇಳ್ತಾರೆ. ಆಫೀಸಿಗೆ ಕೊಟ್ಬಿಡು ಅಂತ ಹೇಳಿದ್ರೆ ಯಾರೋ ಟ್ಯಾಕ್ಸ್ ಕೊಟ್ಟು ಆಫೀಸಿಗೆ ಕೊಟ್ಟು ಆಫೀಸಲ್ಲಿ ವೇದ ಹೋಗೋದು ಅಂದ್ಬಿಟ್ಟ, ವೇಸ್ಟ್ ಆಗೋಯ್ತು. ಆಫೀಸಿಗೆ ಕೊಡು ಅಂದ್ರೆ ಏನರ್ಥ? ಸಂಬಂಧಪಟ್ಟ ಆಫೀಸರಿಗೆ ಕೊಡು ಅಂತ ಅರ್ಥ, ಬಿಸಾಕಿ ಬಾ ಅಂತ ಅರ್ಥ ಅಲ್ಲ. ಇವರೆಲ್ಲ ಮೇಲೋಡ ಅರ್ಥ ತಿಳ್ಕೊಂಡ್ಬಿಟ್ಟಿದ್ರಿಂದ ಆಚಾರ್ಯ ಬರೀ ಅರ್ಥ ಕೂಡಿದ್ರು ಭಾರಿ ವ್ಯತ್ಯಾಸ ಇದೆ. ಬರೀ ಫಿಸಿಕಲ್ ಫಾರ್ಮ್ ಮಾತ್ರ ಅನ್ವಯ ಮಾಡ್ತಾ ಹೋಗ್ಬಿಡ್ತಾರೆ. ಆಕ್ಚುಲಿ ಏನು ಹೇಳ್ಬೇಕು ಅದಕ್ಕೆ? ದೇವತಾಪರ ಅರ್ಥವನ್ನು ಮಾಡಬೇಕು. ಅದನ್ನು ಹೇಳ್ತಾರೆ ಇಂದ್ರಿಯಾಣಿ ಅಂದರೆ ತದಭಿಮಾನಿ ದೇವಾನ್ ಅಂತ. ಇಂದ್ರಿಯಾಭಿಮಾನಿ ದೇವತೆಗಳನ್ನು ಮನಸ್ಸಿನೊಳಗೆ ಸೇರಿಸಬೇಕು ಅಂದರೆ ಮನೋಭಿಮಾನಿ ಇಂದ್ರವಶೇ. ಮನಸ್ಸು ಎರಡು ಸ್ಟೇಜ್ ಇದೆ, ಸ್ಥೂಲ ಮನಸ್ಸು ಬೇರೆ, ಸೂಕ್ಷ್ಮ ಮನಸ್ಸು ಬೇರೆ. ಸ್ಥೂಲ ಮನಸ್ಸಿಗೆ ಇಂದ್ರ ಕಾಮರ ಅಭಿಮಾನಿ ದೇವತೆಗಳು, ಇಂದ್ರ ಕಾಮ ಅನಿರುದ್ಧಾದಿಗಳು. ಸೂಕ್ಷ್ಮ ಮನಸ್ಸಿಗೆ ರುದ್ರಾದಿ ದೇವತೆಗಳು. ಅದನ್ನು ಹೇಳ್ತಾರೆ ಮನೋಭಿಮಾನಿ ಇಂದ್ರವಶೇ ಏವಂ ಪೂರ್ವವತ್ ಸ್ಮರಂತಿ ಇತಿ ಶೇಷ. ಇದೇ ರೀತಿ ಸ್ಮರಣೆ ಮಾಡ್ತಾ ಹೋಗ್ತಾರೆ. ವಿಶಿಷ್ಟಾಕಾರ ಪರಾಕ್ರಮ ಲಕ್ಷಣಂ ಕರ್ಮ ಅಶಾಸ್ತಿ ಇತಿ ವೈಕಾರಿಕಂ ಮನಃ ಅಭಿಮಾನಿನಂ ಇಂದ್ರಂ ವಾಚಿ ವೇದಾಭಿಮಾನಿನ್ಯಾಂ ಪಾರ್ವತ್ಯಂ. ವೈಕಾರಿಕ ಮನಸ್ಸನ್ನ ವರ್ಣ ಸಮಾಮ್ನಾಯೇ ಅಂದ್ರೇನು? ಅದು ವೇದಾಭಿಮಾನಿಯಾದ ಪಾರ್ವತಿ. ವೇದಾಭಿಮಾನಿಗಳು ಎರಡು ವಿಧ. ಮುಖ್ಯ ವೇದಾಭಿಮಾನಿ ಸಾಕ್ಷಾತ್ ಮಹಾಲಕ್ಷ್ಮಿ, ಅನಂತರ ಅವಾಂತರದಲ್ಲಿ ಮೊದಲು ಸರಸ್ವತಿ ಭಾರತೀಯರು, ಆಮೇಲೆ ಇವರು ಪಾರ್ವತಿ ಮೊದಲಾದವರು. ಅದಕ್ಕೆ ಪಾರ್ವತ್ಯಾಂ ಅಂತ ಹೇಳಿದರು. ತಾಮ್ ಉಮಾಂ ವರ್ಣ ಸಮಾಮ್ನಾಯಿ ಪದವರ್ಣ ಸ್ವರಕ್ರಮಾಣಾಂ ಸಮ್ಯಕ್ ಆಮ್ನಾಯ ಸಂಪ್ರದಾಯ ಅನನ್ಯಥಾ ಪಾಠ ಲಕ್ಷಣೋ ಯಸ್ಮಿನ್ ಸತಥಾ. ಅವರ್ಯಾರು ಅಂದರೆ ರುದ್ರದೇವರಲ್ಲಿ ಸೇರಿಸ್ಬೇಕು. ಪಾರ್ವತಿ ದೇವಿಯನ್ನು ಯಾರ ವಶ ಅಂತ ತಿಳ್ಕೋಬೇಕು? ರುದ್ರದೇವರ ಅಧೀನದ ತಿಳ್ಕೋಬೇಕು. ತಮ್ ಓಂಕಾರೆ ಅವರನ್ನು ಓಂಕಾರದೊಳಗೆ ಚಿಂತನೆ ಮಾಡಬೇಕು. ಸ್ವರೇನೇ ಸೇ, ಸ್ವರ ಅಂದ್ರೇನು? ಶೇಷ ಅಂತ ಕರೀತಾರೆ. ಓಂಕಾರಾಭಿಮಾನಿ ರುದ್ರದೇವರನ್ನ ಸ್ವರಾಭಿಮಾನಿ ಶೇಷನಲ್ಲಿ ಚಿಂತನೆ ಮಾಡಬೇಕು. ಮುಂದೆ ಬಿಂದುನಾದೇತು ತಂತು ಪ್ರಾಣೆ, ಬಿಂದುನಾದಗಳಲ್ಲಿ ಅವರನ್ನು ಸೇರಿಸಬೇಕು. ತಮ್ ರುದ್ರಂ ಓಂಕಾರಾಭಿಮಾನಿ ಸೇ ಪರಸ್ತದೃಷ್ಟಿಯಂ ಕರೋತಿ. ತಮ್ ಓಂಕಾರಂ ಶೇಷಂ ಬಿಂದುನಾದೆ ಬಿಂದುನಾದ ರೂಪ ಸರಸ್ವತ್ಯಾಂ. ಬಿಂದುನಾದ ರೂಪ ಸರಸ್ವತಿ ದೇವಿಯಲ್ಲಿ ಅಧೀನ ಚಿಂತಿಸಬೇಕು. ಆಮೇಲೆ ತಂತು ಪ್ರಾಣೆ, ಅದನ್ನು ಪ್ರಾಣ ಅಂದರೆ ಪ್ರಾಣನೇ, ಮಹತ್ ಪ್ರಾಣ ಅಂದರೆ ಮುಖ್ಯ ಪ್ರಾಣನೇ ಚಿಂತಿಸಬೇಕು. ಅಗ್ನಿಹಿ ಸೂರ್ಯ ತಾಂ ಬಿಂದು ರೂಪ ಮೂಲಾಧಾರನಾದ ರೂಪಾಯ ಪ್ರಕೃತಿ ನಾಮನ್ಯಾಮ್ಯಾಂ ಸರಸ್ವತ್ಯಾಂ ಏಕೀಭೂಯ ಸ್ಥಿತಿಶಬ್ದೇನ ತಯೋರೇಕತ್ವ ದರ್ಶಯ ತಂ ತಾಂ ನಾದರೂಪಾಂ ಪ್ರಾಣೇ ಪ್ರಕೃಷ್ಟಾನಂದ ರೂಪೇ ವಾಯುಸ್ಥಿತಾಂ ಅತ್ರಾಪಿ ತುನ ಭಾರ್ಯಾಭರ್ತೃಭಾವ ಮಾಹ ತು ಶಬ್ದದಿಂದ ಅವರು ಪತ್ನಿ ಇವರು ಪತಿ, ಸರಸ್ವತಿ ಬ್ರಹ್ಮಪತ್ನಿ, ಭಾರತಿ ವಾಯುಪತ್ನಿ. ಅಮು ವಾಯು ಮಹತಿ ಜನಾರ್ದನೇ ಸ್ಥಿತಂ ಸ್ಮರೇತ್, ವಾಯುದೇವರನ್ನು ಪರಮಾತ್ಮನ ಅಧೀನ ಅಂತ ಚಿಂತಿಸಬೇಕು. ಇದು ಒಂದು ಮುಖ ಇದು. ಅಥವಾ ಪ್ರಾಣನಾಮಾನ ವಾಯುಂ ಪ್ರಧಾನೆ ಪ್ರಕೃತಿ ಶಬ್ದವಾಚ್ಯೇ ಸ್ಥಿತಂ ಅಮು ಅಕ್ಷರಂ ಪ್ರಕೃತಿ ನಾಮಾನ ಮಹತಿ ಪುರುಷೋತ್ತಮೇ ಸ್ಥಿತಂ ಇತಿ ಮಹತಿ ಇತಿ ಶಬ್ದೋ ದ್ಯುರಾವೃತ್ಯ ವ್ಯಾಖ್ಯೇಯ. ಮಹತಿ ಎಂಬುದಕ್ಕೆ ಒಂದರ್ಥದಲ್ಲಿ ಮುಖ್ಯ ಪ್ರಾಣ, ಇನ್ನೊಂದರ್ಥದಲ್ಲಿ ಪ್ರಧಾನ, ಎರಡರ್ಥ ಮಾಡಿಕೊಂಡು ಸರಿ ಹೋಗುತ್ತೆ. ಏತತ್ಸರ್ವಂ ಬಿಂದು ರೂಪ ಸರಸ್ವತ್ಯಾಂ ತಂ ತಾಂ ತಸ್ಯಾಂ ಪುನರ್ನ್ಯಸೇತ್ ಇತ್ಯಾದಿ ಪೂರ್ವೋಕ್ತೇನ ಮಾನೇನ ಸವಿಸ್ತರ ಮುಕ್ತಂ. ಇದೆಲ್ಲ ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ ಮಾತುಗಳು. ಇದು ಒಂದು ಕ್ರಮ ಇದು. ಇನ್ನೊಂದು ಕ್ರಮದಲ್ಲಿ ಅರ್ಚಿರಾದಿ ಮಾರ್ಗದಲ್ಲಿ ಹೊರಟ್ರೆ ಅಲ್ಲಿ ಕ್ಲೋಸ್ ಅದು. ಅಗ್ನಿ ಸೂರ್ಯ ದಿವ ವಾಯು ಶುಕ್ಲ ರಾಕ ಉತ್ತರ ಸ್ವರಾಟ್ ಅದೆಲ್ಲ ಇದೆಲ್ಲ ಅಗ್ನಿ ಜ್ಯೋತಿ ಶುಕ್ಲ ಷಣ್ಮಾಸ ಉತ್ತರಾಯಣ. ಭಗವದ್ಗೀತೆಯ ಮಾತೆ ಬೇರೆ ರೀತಿಯಲ್ಲಿ ಬಂದಿದೆ ಅಷ್ಟೆ. ರಾಕ ಅಂದರೆ ಹುಣ್ಣಿಮೆ, ಉತ್ತರ ಅಂದರೆ ಉತ್ತರಾಯಣ, ಸ್ವರಾಟ್ ಅಂದರೆ ಇಂದ್ರ, ಶುಕ್ಲ ಅಂದರೆ ಶುಕ್ಲಪಕ್ಷ. ಇಷ್ಟು ವಾಯು ಅಂದರೆ ಸೂರ್ಯ ಅತಿವಾಹಿಕ ವಾಯು ಬ್ರಹ್ಮಸೂತ್ರದಲ್ಲಿ ಬಂದಿದೆ ಅದೆಲ್ಲ ಕೂಡ. ಇಷ್ಟು ಹೇಳಿ ಮುಂದೆ ವಿಶ್ವೋತೈಜಸ ಪ್ರಾಜ್ಞ ಎಲ್ಲಿ ಬಂತು? ಇಲ್ಲಿದೆ. ಏನಂತ ಬಂದಿದೆ? ಆತ್ಮ ಸಮನ್ವಯ ತಂದೆ ಎಲ್ಲಿದೆ? ಇನ್ನು ಮುಂದಿನ ಬಂದಿಲ್ಲ ಅದಿನ್ನು, ಇನ್ನು ಓದ್ ಈಗ ಗೊತ್ತಿರೋದು. ವಿಶ್ವೋತೈಜಸ ಪ್ರಾಜ್ಞ ತುರ್ಯ ಆತ್ಮ ಸಮನ್ವಯ ಮುಂದಿನ ಇದೆ. ಅಲ್ಲಿ ಸ್ವಲ್ಪ ಪಾಠ ವ್ಯತ್ಯಾಸ ಇರಬೇಕಲ್ಲ, ಸಮನ್ವಯ ಅಂತಲ್ಲ ಸಮನ್ವಯ ಅಂತ ಇರಬೇಕು. ಈ ಪಾಠ ಬಂದಾಗಲೇ ಆಚಾರ ಹೇಳಿತ್ತು ಆ ಪಾಠ ಸರಿಯಲ್ಲ ಈ ಪಾಠ ಸರಿ ಅಂತ ಹೇಳಿದ್ರಂತ ಬರ್ತದಲ್ಲ ಮಧ್ವಜದೊಳಗೆ. ಈ ಇಂಥ ಪ್ರಸಂಗಗಳಲ್ಲ, ಇಂಥ ಪ್ರಸಂಗಗಳು ಪಾಠ ವ್ಯತ್ಯಾಸ ಇದ್ದಾಗ ಅರ್ಥ ವ್ಯತ್ಯಾಸ ಆಗಿಬಿಡುತ್ತೆ. ಹಾಗಾಗಬಾರ್ದು ಅಂತ ಹೇಳಿ ಶುದ್ಧ ಪಾಠ ಇಟ್ಕೋಬೇಕು ಯಾವಾಗ. ವಿಶ್ವ ಅಥ ತೈಜಸ ಪ್ರಾಜ್ಞ ತುರ್ಯ ಆತ್ಮ ಸಮನ್ವಯ ಅತ್ರ ನ ಕೇವಲಂ ಅಜ್ಞಾದಯ ಇವ ಪ್ರಾಪ್ಯಾಹ ಅಪಿತು ವಿಶ್ವಾದ್ಯಾಹ ಅನಿರುದ್ಧಾದ್ಯಾಹ ಭಗವತಃ ಮೂರ್ತಿ ವಿಶೇಷಶ್ಚ ಪ್ರಾಪ್ಯ ಇತ್ಯಾಶಯೇನಃ ವಿಶ್ವಾಹ ಇತಿ ವಿಶ್ವ ಇತಿ. ಮತ್ತೇನು ಮಾಡ್ಬೇಕು ಆಮೇಲೆ? ವಿಶ್ವಾದ್ಯ ಅನಿರುದ್ಧಾದ್ಯಾಹ ದೀರ್ಘಿತಾ ಸಂಪ್ರಕೀರ್ತಿತಾ ವಿಷ್ಣುರೂಪಃ ತದನ್ನೇ ಚ ತಾನ್ ಸರ್ವಾನ್ಯಾತಿ ಮೋಕ್ಷಗಾಹ ಇತಿ ವಚನ ಕಿಂಚ ಅನ್ನೇ. ಅಲ್ಲೇನಾಗಿದೆ? ವಿಶ್ವ ಅಂತ ಹೇಳಿದರೆ ಜಾಗ್ರತ ಅವಸ್ಥಾ, ತೈಜಸ ಸ್ವಪ್ನಾವಸ್ಥಾ, ಪ್ರಾಜ್ಞ ಇದೆಲ್ಲ ಗೊತ್ತಿದೆ. ಇದು ತುರಿಯ. ಇವೆ ಆತ್ಮ ಸಮನ್ವಯ. ಇವಿಷ್ಟು ಏನು ಮಾಡಬೇಕು ಅಂದರೆ, ಆತ್ಮ ಅಂದರೆ ವಾಸುದೇವ ಅಂತ ಅರ್ಥ. ವಿಶ್ವ ತೈಜಸ ಪ್ರಾಜ್ಞ ತುರಿಯ ವಾಸುದೇವ. ಅತ ಸಾತತ್ಯ ಮಾನೆ ಇತಿ ಧಾತೋ ಸತತ ಗಮನಂ ವ್ಯಾಪ್ತಿ. ಅಲ್ಲಿ ಸ್ವಾರಸ್ಯ ತೋರಿಸ್ತಾರೆ. ತುರ್ಯ ಶಬ್ದಕ್ಕೆ ಆತ್ಮ ಅಂತ, ಸೂರ್ಯ ಸರಿನೇ, ಆತ್ಮ ವಾಸುದೇವ ಅಂತ ಹೇಗೆ ಮಾಡಿದಿರಿ? ಅದಕ್ಕೆ ಆತ್ಮದಲ್ಲಿ ಅತ್ ಅದು ಧಾತುವಿನಿಂದ ಬಂದಿದೆ. ಅತ ಧಾತುವಿಗೆ ಸಾತತ್ಯ ಗಮನ ಅಂತ ಅರ್ಥ. ಸಾತತ್ಯ ಗಮನೆ, ಸತತ ವ್ಯಾಪ್ತನಾಗಿರೋದು, ಸತತ ಸಂಚಾರ ಮಾಡೋ ರೂಪಕ್ಕೆ ಏನಂತಾರೆ? ವಾಸುದೇವ ಅಂತ. ಆದ್ದರಿಂದ ಇಲ್ಲಿ ಆತ್ಮ ಶಬ್ದಕ್ಕೆ ವಾಸುದೇವ ಅಂತ ಇಲ್ಲೇ ಅರ್ಥ ಅಂತ ಹೇಳಿ. ಯಶ್ಚಾಶ್ಚ ಸಂತತೋ ಭಾವ ಇತಿ ಸ್ಮೃತೇ ಸರ್ವತ್ರ ವಚನಶೀಲತ್ವಾತ್ ಕ್ರೀಡಾರೂಪತ್ವಾತ್ ಜಪಾಕುಸುಮಾದ್ಯುಪಾತಿ ನಾವಿದ್ ಅನಾವಿದ್ಧ ಸ್ಫುಟಿಕವತ್ ಸ್ಫಟಿಕವತ್ ನಿರ್ಮಲ ಜ್ಞಾನರೂಪತ್ವಾತ್ ವಾಸುದೇವ. ಅದಕ್ಕೇನು ಆಧಾರ? ಮತ್ತೆ ಶುದ್ಧ ಸ್ಫಟಿಕ ಸಂಕಾಶಂ ವಾಸುದೇವಂ ನಿರಂಜನಂ ಇತಿ ಸ್ಮೃತಿ. ವಾಸುದೇವ ರೂಪ ಸ್ಫಟಿಕದಂತೆ ಬೆಳ್ಳಗಿರತಕ್ಕಂಥ ರೂಪ ಅಂತ ಹೇಳಿದ್ದಾರೆ. ಅದಕ್ಕೆ ಅದಾಯಿತು. ಮುಂದೆ ಸಮನ್ವಯ ಅಂತ ಹೇಳಿದ್ರು. ಈ ರೀತಿಯಲ್ಲಿ ಪ್ರಗಮವಾಗಿ ಏನು ಮಾಡ್ತಾ ಹೋಗಬೇಕು? ಸಮನ್ವಯ ಇತ್ಯುಕ್ತ ಪರಮಾತ್ಮನೇ ಸಮನ್ವಯೋ ಅಸ್ತಿ ಇತಿ ಜ್ಞಾಪನಾಯ ಸಮನ್ವಯ ಇತ್ಯುಕ್ತಂ. ಹೀಗೆ ಈ ಕ್ರಮದೊಳಗೆ ಸಮ್ಯಕ್ ಅನ್ವಯ ಎಲ್ಲಿ ಆಗಬೇಕು ಅಂದರೆ ದೇವರಲ್ಲಿ ಆಗಬೇಕು. ಎಲ್ಲಿವರೆಗೆ ಹೋದ್ರೆ ಈಗ ದೇವರವರಿಗೆ ಹೋದ್ಮೇಲೆ ಅಲ್ಲೂ ಕೂಡ ವಿಶ್ವರೂಪ, ತೇಜಸ್ ರೂಪ, ಪ್ರಾಜ್ಞ ರೂಪ, ತುರ್ಯ ರೂಪ, ಆಮೇಲೆ ವಾಸುದೇವ ರೂಪ ಅಂತ ಹೇಳಿ. ವಾಸುದೇವ ರೂಪ ಫೈನಲ್, ಮೋಕ್ಷ ಕೊಡೋ ರೂಪ ಅದೇ. ಗೊತ್ತಾಯ್ತಾ? ವಾಸುದೇವ ರೂಪ ಅಂದರೆ ಮೋಕ್ಷ ಕೊಡೋದ್ರಿಂದ ವಾಸುದೇವ ರೂಪ ಚಿಂತನೆ ಮಾಡಬೇಕು. ಇದೆಲ್ಲ ದೇವಯಾನ ಅಂತ ಕರೀತಾರೆ. ದೇವಯಾನವಿದಂ ಪ್ರಾಹುಹು ಭೂತ್ವಾ ಅನುಪೂರ್ವಶಃ. ಒಂದು ಪ್ರಶ್ನೆ ಬಂತಾಗ, ಇವತ್ತು ನಾವು ಮಾಡ್ತೀವಿ ಮೋಕ್ಷ ಆಗಲಿಲ್ವಲ್ಲ ಅಂತ ಪ್ರಶ್ನೆ ಬರ್ಬೋದು. ಇವತ್ತೆಲ್ಲ ಮಾಡಿದ್ವಿ ಅಂತ ತಿಳ್ಕೊಂಬೋಣ, ಮೋಕ್ಷ ಆಗಲಿಲ್ಲ ಅದಕ್ಕೆ ಹೇಳ್ತಾರೆ. ಭೂತ್ವಾ ಅವನು ಹುಟ್ಟಿ ಏನಾಗ್ತಾ ಹೋಗ್ತಾನೆ, ಕ್ರಮವಾಗಿ ಮೇಲಕ್ಕೆ ಹೋಗ್ತಾನೆ. ಒಂದು ಕೋರ್ಸ್ ಸೇರಿದ ತಕ್ಷಣ ಒಂದೇ ವರ್ಷಕ್ಕೆ ಪಾಸ್ ಆಗಿಬಿಡಲ್ಲ, ಕೋರ್ಸ್ ಮುಗಿಯೋದಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಮೇಲಕ್ಕೆ ಹೋಗ್ತಾನೆ. ಇಲ್ಲಿ ಸ್ವಾರಸ್ಯ ಅಂದರೆ ಪ್ರವೃತ್ತ ಕರ್ಮ ಮಾಡೋನು ಮತ್ತೆ ಹುಟ್ಟುತ್ತಾನೆ, ನಿವೃತ್ತ ಕರ್ಮ ಮಾಡೋನು ಮತ್ತೆ ಹುಟ್ಟುತ್ತಾನೆ. ಪ್ರವೃತ್ತ ಕರ್ಮಮಾನ ಹುಟ್ಟಿ ಯಾವ ಕಡೆ ಹೋಗ್ತಾನೆ? ಡೌನ್ ಫಾಲ್. ಅವನು ಡೌನ್ ಫಾಲ್ ಪರೀಕ್ಷೆಗೆ ಸೆಪ್ಟೆಂಬರ್ಗೆ ಕೂತವನು ಕೊಡ್ತಾನೆ, ರಿಪೀಟರ್ನು ಕೊಡ್ತಾನೆ. ಆ ಥರ ಮಾರ್ಚ್ಗೆ ಹೋದ ವರ್ಷದವ್ರು ಕೂತಿರ್ಬೋದು, ಈ ವರ್ಷದವ್ರು ಕೂತಿರ್ಬೋದು. ಈ ವರ್ಷದವ್ರು ಕೂತವನು ಬ್ರಿಲಿಯಂಟ್, ಅವನು ರಿಪೀಟರ್. ಸೊ ಪ್ರವೃತ್ತ ಕರ್ಮ ಮಾಡಿದವರೆಲ್ಲ ಹುಟ್ಟೋದು ಯಾತಕ್ಕೋಸ್ಕರ, ಇನ್ನೂ ಕೆಳಗೆ ಹೋಗ್ಲಿಕ್ಕೋಸ್ಕರ. ಇವ್ರು ಯಾತಕ್ಕೆ ಕೊಡ್ತಾರೆ, ಮೇಲೆ ಹೋಗ್ತಾರೆ. ಆದ್ದರಿಂದ ಇದು ಮೇಲೆ ಹೋಗೋದು ಗ್ಯಾರಂಟಿ, ಯಾಕೆಂದ್ರೆ ಇವತ್ತೇ ನಿವೃತ್ತ ಕರ್ಮ ಮಾಡಿದ್ದೇವೆ, ಹಿಂದಿನ ಪ್ರವೃತ್ತ ಕರ್ಮ ರಾಶಿ ಬಿದ್ದಿದೆಯಲ್ಲ ಅದೆಲ್ಲ ಹೋಗ್ಬೇಕಲ್ಲ, ಅದು ಕೊಟ್ಬೇಕು ನಾವು. ಗೊತ್ತಾಯ್ತಾ? ಇವತ್ತು ಹಿಂದಿನ ಪ್ರವೃತ್ತ ಕರ್ಮ ಇಲ್ಲದೆ ಹೋಗ್ಬಿಟ್ಟಿದ್ರೆ ಇವತ್ತು ಇವತ್ತೇ ನೀವು ಹೋಗ್ತೇ ವೈಕುಂಠಕ್ಕೆ ಹೋಗ್ಬೋದಾಗಿತ್ತು. ಆ ರೀತಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ದೊಡ್ಡ ಹೀಪ್ ಇದೆ. ಅದಿಷ್ಟು ಕರ ಉಳಿಬೇಕಾದ್ರೆ ಏನಾಗ್ಬೇಕು? ನಾವು ಆಗ ಹುಟ್ಟಿ ಹುಟ್ಟಿ ಕರಗಿಸ್ಬೇಕಲ್ಲ, ಜ್ಞಾನದಿಂದ ಅದೆಲ್ಲ ಕ್ಲೀನ್ ಆಗ್ತಾ ಹೋಗುತ್ತೆ. ಇಲ್ಲೆಲ್ಲ ಮಾಡಿ ಕಡೆಗೆ ಎಲ್ಲಿಗೆ ಹೋಗ್ತಾನೆ? ಆತ್ಮಯಾಜ್ಯಂ ಉಪಶಾಂತ ಉಪ ಆತ್ಮಯಾಜಿ ಉಪಶಾಂತಾತ್ಮ. ಕೊನೆ ದೇವರನ್ನ ಆರಾಧನೆ ಮಾಡ್ತಾ ಮಾಡ್ತಾ ಉಪಶಾಂತ ಆತ್ಮ, ಆ ಮನಸ್ಸು ಸಂಪೂರ್ಣ ಶುದ್ಧನಾದವನಾಗಿ ಆತ್ಮಸ್ಥೋ ಪರಮಾತ್ಮನ ಹತ್ರ ಹೋಗ್ಬಿಡ್ತಾನೆ. ನಾ ನಿವರ್ತತೆ ರಜ ಪುನರಾವರ್ತತೆ, ಅಲ್ಲಿ ವಾಪಸ್ ಬರದೆ. ಇದು ಫೈನಲ್. ಇವನು ಹುಡ್ತಾನೆ ಇರ್ತಾನೆ ಅಥವಾ ಅನ್ನಂತ ಮಶಿಗೂ ಅಲ್ಲಿ ಉಳ್ಕೊಂಡ್ಬಿಡ್ತಾನೆ ಇನ್ನೊಬ್ಬನು. ಇವನು ನಿತ್ಯ ಸಂಸಾರಿ ಆಗ್ತಾನೆ, ಇವನು ಮೋಕ್ಷಕ್ಕೆ ಹೋಗಿ ಆರಾಮಾಗಿದ್ದು ಬಿಡ್ತಾನೆ. ಇದು ಕರ್ಮದಿಂದ ಆಗೋ ಫಲ ಇದ್ದಾರೆ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಏನ್ ಮಾಡ್ಬೇಕು ನಾವೀಗ? ಫಲಾಪೇಕ್ಷನ ಕಟ್ ಮಾಡ್ಲಿಕ್ಕೆ ಶುರು ಮಾಡ್ಬೇಕು ಯಾವಾಗ? ಯಯೇ ತೇ ಪಿತೃ ದೇವ ದೇವಾನಾಂ ಅಯನೇ ದೇವ ನಿರ್ಮಿತೆ ಶಾಸ್ತ್ರೇಣ ಚಕ್ಷುಷಾ ವೇದ ಜನಸ್ಥೋಪಿ ನ ಮುಹ್ಯತಿ. ಯಯೇತೇ ಪಿತೃದೇವಾನಾಂ ಅಯನೇ ದೇವ ನಿರ್ಮಿತೆ. ಈ ರೀತಿಯಾಗಿ ಪಿತೃಯಾನ ದೇವಯಾನ ಅನ್ನೋ ಎರಡನೇ ಯಾನಗಳನ್ನು ಯಾರು ಅರ್ಥ ಮಾಡ್ಕೋತಾರೋ, ಶಾಸ್ತ್ರೇಣ ಚಕ್ಷುಷಾ ವೇದ, ಶಾಸ್ತ್ರದ ಕಣ್ಣಿಂದ ನೋಡ್ತಾನ, ಇದರಲ್ಲಿ ಈ ಕಣ್ಣಿಗೆ ಕಾಣೋದಿಲ್ಲ, ಶಾಸ್ತ್ರದ ಕಣ್ಣಿಂದ ನೋಡ್ತಾನೋ, ಜನಸ್ಥೋಪಿ ನ ಮುಹ್ಯತಿ, ಜನಗಳ ಮಧ್ಯೆ ಇದ್ರೂ ಕೂಡ ಅವನಿಗೆ ಎಚ್ಚರ ತಪ್ಪೋದಿಲ್ಲ ಅಂತ ಹೇಳ್ಬಿಟ್ಟು. ಈ ತಿಳುವಳಿಕೆ ಇದ್ದವನಿಗೆ ಏನಾಗುತ್ತೆ? ಅಲ್ಲಿ ಬರೋ ಶುಕ್ಲಕೃಷ್ಣೇ ಗತಿ ಹೇತೆ ಅರ್ಜುನ, ಎರಡು ಶುಕ್ಲಗತಿ ಕೃಷ್ಣಗತಿ ಯಾರು ತಿಳ್ಕೊಂಡ್ಬಿಟ್ರೆ ಅವನೆಂದು ಹಾಳಾಗೋದಿಲ್ಲ ಅಂತ ಹೇಳ್ಬಿಟ್ಟ. ಅದೇ ಅರ್ಥ ಇದೆ. ಈ ಗತಿ ತಿಳ್ಕೊಂಡವನಿಗೆ ಎಂದು ಕೂಡ ಯಾರ ಮಧ್ಯೆ ಇದ್ರು ಕೂಡ ಏನಾಗೋದಿಲ್ಲ, ಅವನಿಗೆ ಅಟ್ಯಾಚ್ಮೆಂಟ್ ಬರೋದಿಲ್ಲ. ಈ ಒಂದು ವಿದ್ಯೆ ಗೊತ್ತಿರೋದ್ರಿಂದ ಪಾರಾಗಿಬಿಡ್ತಾನೆ. ಆದಾವಂತೆ ಜನಾನಾಶಂ ಜನಾನಾಶಂ ಬಹಿರಂತಃ ಪರಾವರಂ ಜ್ಞಾನಂ ಜ್ಞೇಯಂ ವಚೋ ವಾಚ್ಯಂ ತಮೋ ಜ್ಯೋತಿಶ್ಚ ಸತ್ಸ್ವಯಂ. ಆದೌ ಅಂತೆ ಜನಾನಾಶಂ ಬಹಿರಂತಃ ಪರಾವರಂ ಜ್ಞಾನಂ ಜ್ಞೇಯಂ ವಚೋ ವಾಚ್ಯಂ ತಮೋ ಜ್ಯೋತಿಶ್ಚ ಸತ್ಸ್ವಯಂ. ಅಲ್ಲಿಗೆ ಇನ್ನು ಸ್ವಲ್ಪ ಇದೆ, ಅದನ್ನು ಮುಗಿಸ್ಬೋದು. ಒಂದು ಎಂಟತ್ತು ಶ್ಲೋಕ ಇದೆ, ಇವತ್ತೆ ಅಮಾವಾಸ್ಯಾಗಿ ಮುಗಿಸೋ ನೆಸೆಸಿಟಿ ಇಲ್ಲ. ಎಂದು ಮುಗಿಸೋಣ ಅದನ್ನು. ದ್ವಿತೀಯ ದ್ವಿತೀಯ ಅಂದರೆ ಪಾಠ ಇರೋದಿಲ್ಲ, ನಾಳೆ ಅಲ್ಲಿ ಪ್ರವಚನ ಇರುತ್ತೆ. ನಾಡಿದ್ದು ಕಣ್ಣೋತೀರ್ಥಲ್ಲಿ ಪ್ರವಚನ ಇರೋದ್ರಿಂದ ಅಲ್ಲಿ ಬೆಳಗ್ಗೆ ರಾಮಸೇವಾ ಮಂಡಳಿ ಪ್ರವಚನ ಇರೋದು. ನಾಳೆ ಮಾತ್ರ ಅಲ್ಲಿರುತ್ತೆ, ಸೋಮವಾರ ಅಲ್ಲಿರೋದಿಲ್ಲ. ಮಂಗಳವಾರ ಬುಧವಾರ ಅಲ್ಲಿರುತ್ತೆ, ಮತ್ತೆ ಬುಧವಾರ ಮುಗಿಯುತ್ತೆ. ಅಲ್ಲಿ ಗುರುವಾರದಿಂದ ಇಲ್ಲಿ ಶುರು. ಗುರುವಾರದಿಂದ ಅಷ್ಟಮ ಸ್ಕಂದ ನವಮ ಸ್ಕಂದ ಸಪ್ತಮ ಮುಗಿಸಿಬಿಟ್ಟು ಅಷ್ಟಮ ಶುರು ಮಾಡಿ. ಗೊತ್ತಾಯ್ತಾ? ಅದನ್ನು ಅವತ್ತೇ ಅದು ಮೂವೇಶ್ ಮಾಡ ಅವಸರ ಅದಕ್ಕೆ ಇನ್ನು ಗೀತಾ ಮುಗಿತಲ್ಲ ಅವತ್ತ, ಹಾಗೆ ಅವತ್ತು ಶುರು ಮಾಡ. ಅವತ್ತು ಯಮಕ ಭಾರತನೇ ಶುರು ಮಾಡ. ಯಮಕ ಭಾರತ ಭಾಳ ಇಂಪಾರ್ಟೆಂಟ್, ಡಿಫಿಕಲ್ಟ್ ಕೂಡ ಅದು. ಉಳಿದಕ್ಕಿಂತ ಕಮ್ಮಿ ಡಿಫಿಕಲ್ಟ್, ಅರ್ಥ ಆದ್ಮೇಲೆ ಸುಲಭ ಆಗುತ್ತೆ. ಮತ್ತೆ ಕೇರ್ಫುಲ್ ಆಗಿ ಕೇಳಬೇಕು, ಯಾವ ಶ್ಲೋಕ ಮಿಸ್ ಆದರೂ ಕೂಡ ಮತ್ತೆ ಕೇಳೋದಕ್ಕಾಗೋದಿಲ್ಲ. ಆ ಪುಸ್ತಕ ಭಾಳ ಚೆನ್ನಾಗಿ ಬರೆದಿದ್ದಾರೆ ಸ್ವಾಮಿಗಳು, ಅದನ್ನು ಪ್ರತಿಯೊಬ್ಬರು ಇಟ್ಕೊಂಡ್ಬಿಟ್ರೆ ಆಯ್ತು. ಗೊತ್ತಾಯ್ತಾ? ಯಾರು ಕಣ್ಣು ತೀರ್ಥಕ್ಕೆ ಬರೋರು ಎಷ್ಟು ಜನ ಇದ್ರೆ ಹೇಳ್ರಿ, ಅಲ್ಲಿಂದ ಅನುಕೂಲ ಆಗುತ್ತೆ. ಇಲ್ಲದೆ ಹೋದ್ರೆ ಇನ್ನೊಮ್ಮೆ ಮಾಡ್ಬೋದು ಅಷ್ಟೆ. ಇದಿಷ್ಟು. ಇದು ಭಂಡಾಕಿರಿ ಸ್ವಾಮಿಗಳವರು ಶ್ರೀರಂಗದಲ್ಲಿ ಮಾಡ್ತಾರೆ ಈ ವರ್ಷ. ಅದರ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದಾರೆ, ಎಲ್ಲರೂ ಹೋಗ್ತಾ ತಗೊಂಡು ಶ್ರೀರಂಗದಲ್ಲಿ.